ಸಂಯಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಸರಸ್ವತಾಂ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ನಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ಮುನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವತಾ ಮಧ್ವಾಕ್ಯಸರಣಿರ್ಭೂಯಾ ಶ್ರೀಮದಾಚಾರ್ಯ ಭಾವತಾ ಹರಾಯ ಭಜಕಾನಿಷ್ಟಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಸಿರಸಾ ನಮಃ ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಃ ವಾದಿರಾಜಗುರೂನ್ ವಂದೇ ರಘೋತ್ತಮ ಗುರೂನ್ ತಥಾ ರಾಘವೇಂದ್ರಾಂ ತಥಾ ಸರ್ವಾಂ ಸದ್ಗುರೂನ್ ಪ್ರಣತೋಸ್ಮ್ಯಹಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಶ್ರೀ ಗುರುಭ್ಯೋ ನಮಃ ಹರಿಃ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಬುದೀರಯೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ ಪರಮ ಪವಿತ್ರವಾದಂತಹ ಭಗವದ್ಗೀತೆಯ ಮಹಾತ್ಮ್ಯವನ್ನು ಸ್ವತಃ ಭಗವದ್ಗೀತೆ ಉಪದೇಶ ಮಾಡಿದಂತಹ ಶ್ರೀಕೃಷ್ಣನೇ ವೇದವ್ಯಾಸ ರೂಪದಿಂದ ಅದನ್ನು ಲೇಖನ ಮಾಡಿದ್ದಲ್ಲದೆ ಪದ್ಮಪುರಾಣದಲ್ಲಿ ಪ್ರತಿಯೊಂದು ಅಧ್ಯಾಯದ ಮಹತ್ವವನ್ನು ಕೂಡ ಅಪೂರ್ವವಾದ ಉಪಾಖ್ಯಾನಗಳೊಂದಿಗೆ ನಿರೂಪಣೆ ಮಾಡ್ತಾ ಇದ್ದಾನೆ. ಅಂತಹ ಪದ್ಮಪುರಾಣದ ಕಥೆಗಳಲ್ಲಿ ನಿನ್ನೆಯ ದಿವಸ 7ನೇ ಅಧ್ಯಾಯ ಮತ್ತು 8ನೇ ಅಧ್ಯಾಯಗಳಿಗೆ ಎಷ್ಟು ಅಪೂರ್ವವಾದ ಫಲಶ್ರುತಿಯನ್ನು ಹೇಳಿದ್ದಾರೆ ಅಂತ ನೋಡಿದ್ದೇವೆ. ಆ 8ನೇ ಅಧ್ಯಾಯದಲ್ಲಿ ಬಹಳ ಮುಖ್ಯವಾಗಿ ಆ ಬ್ರಹ್ಮರಾಕ್ಷಸರು ಇಬ್ಬರು ಕೂಡ ರಾಕ್ಷಸ ದಂಪತಿಗಳು ಭಗವದ್ಗೀತೆಯ 8ನೇ ಅಧ್ಯಾಯದ ಮೊದಲ ಶ್ಲೋಕದ ಮೊದಲ ಅರ್ಧವನ್ನು ಕೇಳಿದ್ದಕ್ಕೇನೆ ಸದ್ಗತಿ ಹೋಗಿಬಿಟ್ರು ಅಂತ ಹೇಳಿದ್ದಾರೆ. ಕಿಂ ತದ್ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಇಷ್ಟೇ ಅಷ್ಟನ್ನು ಆಕಸ್ಮಿಕವಾಗಿ ಹೇಳಿದ್ದಕ್ಕೆ ಭಗವದ್ಗೀತೆ ಅಂತೂ ಗೊತ್ತಿಲ್ಲ ಅವರಿಗೆ. ಆಕಸ್ಮಿಕವಾಗಿ ಆ ಮಾತು ಬಾಯಿಂದ ಬರ್ತಿರ್ಲಿಕ್ಕೇನೆ ಸರಿಯಾಗಿ ಕೆಲಸ ಆಗಿದೆ. ನಾವು ಗೊತ್ತಿಲ್ಲದೆ ಸ್ವಿಚ್ ಹಾಕಿದ್ರು ಕರೆಕ್ಟಾಗಿ ಬರುತ್ತಲ್ಲ ಲೈಟ್, ಆತ ಯಾವುದೋ ಲೈಟ್ ಕನೆಕ್ಷನ್ ಇದ್ದರೆ ಒತ್ತಿದ್ರು ಬರಲೇಬೇಕು ಅದು ಒಂದು, ಮತ್ತು ಯಾರೇ ಒತ್ತಿದ್ರು ಬರಬೇಕು. ಮತ್ತೆ ಇವರು ಮಾತ್ರ ಸ್ವಿಚ್ ಹಾಕಬೇಕು ಅಂತ ಹೇಳೋದಿಲ್ಲ, ಎಲೆಕ್ಟ್ರಿಷಿಯನ್ ಬರ್ತಾರೆ ರಿಪೇರಿ ಮಾಡ್ತಾರೆ, ನೀವು ಮಾತ್ರ ಸ್ವಿಚ್ ಹಾಕಿ ಅಂತ ಹೇಳಿದರೆ ಯಾರು ಉಪಯೋಗಿಸೋದೆ, ಯಾರಾಗಿದ್ರು ಬರಬೇಕು ಅದು ಒಂದು. ಭಗವದ್ಗೀತೆಯನ್ನು ಯಾರು ಹೇಳಿದರೂ ಕೂಡ ಯಾರು ತಿಳಿದರೂ ಕೂಡ ಫಲ ಕೊಡಲೇಬೇಕು. ಅದು ಸೈನ್ಸ್ ಹಾಗೋ ಇದು ಫಿಲಾಸಫಿ ಹಾಗೋ ಅರ್ಹತೆ ಇರಬೇಕು, ತಿಳುವಳಿಕೆ ಇರಬೇಕು, ಪೂರ್ಣ ಪುಣ್ಯ ಬರ್ತದಾಗ ಆ ದೃಷ್ಟಿಯಿಂದ ಸಿದ್ಧಿ ಪಡೆದ ಅಂತ 8ನೇ ಅಧ್ಯಾಯದಲ್ಲಿ ಬಂದ ಮುಖ್ಯವಾದ ಅಂಶ. ಅವನು ಜೀವನ ಪೂರ್ತಿ ಹೆಂಡ ಕುಡಿದು ಸತ್ತಿದ್ದರ ಫಲ ಈಚಲ ಗಿಡವಾಗಿ ಹುಟ್ಟಿದ್ದ, ಅದೇ ಭಗವದ್ಗೀತೆ ಹೇಳಿದ್ದು. ನಮ್ಮ ಜೀವನದಲ್ಲಿ ಅಂತ್ಯಕಾಲ ಅದು ಟರ್ನಿಂಗ್ ಪಾಯಿಂಟ್ ಅಂತಾರಲ್ಲ, ಹಾಗೆ ಆ ಕಾಲದಲ್ಲಿ ಏನು ಧ್ಯಾನ ಮಾಡ್ತೇವೋ ಅಂಥದ್ದೇ ವಸ್ತುವಾಗಿ ಮನುಷ್ಯ ಹುಟ್ಟಿದ. ಆದ್ದರಿಂದ ಅಂತ್ಯಕಾಲದ ಬಗ್ಗೆ ತುಂಬ ಜಾಗರೂಕರಾಗಿರಬೇಕು ಮನುಷ್ಯ. ಮುಂದಿನ ಜನ್ಮವನ್ನು ಡಿಸೈಡ್ ಮಾಡೋದೇ ಅಂತ್ಯಕಾಲದ ಕ್ಷಣ. ಆ ಕ್ಷಣದಲ್ಲಿ ಏನನ್ನು ಸ್ಮರಣೆ ಮಾಡ್ತಾನೆ ಅಂಥದ್ದೇ ವಸ್ತುವಾಗಿ ಹುಟ್ಟುತ್ತಾನೆ. ಎಂ ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೇ ಕಲೇವರಂ ತಂ ತಮೇ ವೈತಿ ಕೌಂತೇಯ ಸದಾ ತದ್ಭಾವ ಭಾವಿತ. ಎಚ್ಚರಿಕೆಯ ಮಾತು ಹೌದು, ಉಪಾಯನೂ ಹೌದು. ದಾರಿ ತಪ್ಪೋರು ಎಚ್ಚರಿಕೆ ಗಂಟೆ, ಸಾಧನೆ ಮಾಡ್ತಕ್ಕಂಥರಿಗೆ ಉಪಾಯದ ಮಾರ್ಗ ಅವನು ಹಾಗೆ ಹುಟ್ಟಿದ. ಆದರೆ ಆ ಮಾತಿನಿಂದ ಭಗವದ್ಗೀತೆಯಲ್ಲಿ ಹೇಳುತ್ತೆ ಅಂತ್ಯಕಾಲದಲ್ಲಿ ಮನುಷ್ಯ ಹೇಗೆ ಸಾಯ್ಬೇಕು, ಇದು ಬಹಳ ಮುಖ್ಯ. ಇದು ನಮ್ಮ ಬದುಕು ಯಾತಕ್ಕೆ ಗೊತ್ತಾ, ಹೇಗೆ ಸಾಯ್ಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿದ್ದ. ವಿದ್ಯಾರ್ಥಿ ಕ್ಲಾಸ್ಗೆ ಹೋಗೋದು ಯಾತಕ್ಕೆ ಅಂದರೆ ಪರೀಕ್ಷೆಯಲ್ಲಿ ಹೇಗೆ ಬರೀಬೇಕು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ನೂರಾರು ತಾಸು ಓದ್ತಾನೆ, ಮೂರು ತಾಸು ಪರೀಕ್ಷೆಗೆ ಕೊಡ್ತಾನೆ. ಅದು ಅವನ ಭವಿಷ್ಯ ತೀರ್ಮಾನ ಮಾಡುತ್ತೆ. ನಾವು ವರ್ಷಗಟ್ಟಲೆ ಬದುಕ್ತೇವೆ, ಅಂತ್ಯಕಾಲದಲ್ಲಿ ಮೂರಾರು ತಾಸಲ್ಲ, ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಏನು ಚಿಂತನೆ ಮಾಡ್ತೇವೋ ಅಂತ ರೂಪ ಬರವಿ ಬರೋದ್ರಿಂದ, ಜನ್ಮ ನಮಗೆ ಬರೋದ್ರಿಂದ ಯಾವ ಕಾಲಕ್ಕೂ ಕೂಡ ಸರಿಯಾಗಿ ಓದಿದರೆ ಪರೀಕ್ಷೆಯಲ್ಲಿ ಹೇಗೆ ಬರೀತಾನೋ, ಸರಿಯಾಗಿ ಬದುಕಿದರೆ ಅಂತ್ಯಕಾಲಕ್ಕೆ ಹರಿಸ್ಮರಣೆ ಮಾಡಕ್ಕೆ ಬರುತ್ತೆ. ಅದನ್ನೇ ಆಚಾರ್ಯರು ಸಂತತಂ ಚಿಂತ ಏನಂತಂ ಅಂತಕಾಲೇ ವಿಶೇಷತಃ, ಸಂತತ ಹರಿಸ್ಮರಣೆ ಮಾಡಿದರೆ ಅಂತ್ಯಕಾಲ ವಿಶೇಷತಃ ಮಾಡಿ ಸದ್ಗತಿ ಹೋಗಲಿಕ್ಕೆ ಸಾಧ್ಯ ಅಂತ ದ್ವಾದಶ ಸ್ತೋತ್ರದ ಕೊನೆಯ ಶ್ಲೋಕ ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಾರೆ ಈ ಮಾತನ್ನು. ಈಗ ನಮ್ಗೆ ಅರ್ಥ ಆಗುತ್ತೆ, ಈ ಕಲಿಯುಗದಲ್ಲಿ ಏನೇನೋ ತೋರಿಸ್ತಾರೆ, ಏನೇನೋ ನೋಡ್ತಾರೆ, ಹೀಗಾಗಿ ಮೈಂಡ್ ಡಿಸ್ಟರ್ಬ್ ಆಗ್ತಾ ಹೋಗ್ತದೆ. ಅಂತ್ಯಕಾಲಕ್ಕೆ ಅದು ಪ್ಯಾಕ್ ಹೊಡೆಯುತ್ತೆ, ಏನೇನೋ ಕೆಟ್ಟ ಕೆಟ್ಟ ವಿಚಾರಗಳು, ಏನೋ ಚಿಂತನೆ ಮಾಡ್ತಾ ಏನೋ ಆಗಿಬಿಟ್ಟುಬಿಡ್ತಾರೆ. ಹಾಗಾಗಬಾರ್ದು ಅನ್ನೋ ಎಚ್ಚರಿಕೆ ಕೊಡ್ತಾ ಇದ್ದ. ಅಂತ್ಯಕಾಲದಲ್ಲಿ ಹೇಗೆ ಬಿಡಬೇಕಂತೆ ದೇಹನ, ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಹ್ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿ. ಓಂ ಓಂ ಅಂತ ಭಗವಂತನ ಧ್ಯಾನವನ್ನು ಮಾಡ್ತಾ ವಿರಾಟ್ ರೂಪ ಚಿಂತನೆ ಮಾಡ್ತಾ ದೇಹವನ್ನು ಬಿಟ್ಟರೆ ಮತ್ತೆ ಹುಟ್ಟಿ ಬರೋದಿಲ್ಲ ಅದು ಜೀವನ. ಪರೀಕ್ಷೆಯಲ್ಲಿ ಕೂತರೆ ಮತ್ತೆ ಸೆಪ್ಟೆಂಬರ್ ಬರಹಾಗಬಾರ್ದು, ಫೇಲ್ ಅಂತ ಅರ್ಥ. ಅದು ಮತ್ತೊಮ್ಮೆ ಹುಟ್ಟಿ ಬಂದರೆ ಜೀವನ ಸಾಧನೆ ಮುಗಿದಿಲ್ಲ ಅಂತ ಅರ್ಥ. ಸಾಧನೆ ಮುಗಿಯೋದು ಯಾವಾಗ? ಓಂ ಅಂತ ಹೇಳಿ ದೇಹ ಬಿಟ್ಟರೆ. ಅದಕ್ಕೆ ರಾಯರು ವಾದಿರಾಜ ಸ್ವಾಮಿಗಳಂಥವರು ಸಶರೀರ ಬೃಂದಾವನ ಪ್ರವೇಶ ಮಾಡ್ತಾ ಅಲ್ಲಿ ಕೂತ್ಕೊಂಡು ಭಗವಂತನ ಧ್ಯಾನ ಮಾಡಿ ಹೋಗ್ತಾರಲ್ಲ, ಎಷ್ಟು ಆಶ್ಚರ್ಯ ಇತ್ತು. ಅದು ರಾಯರ ಬೃಂದಾವನದ ಮುಂದೆ ಕೂತ್ಕೊಂಡು ಆ ಮಾತು ಕೇಳೋದು ಅಂದರೆ ಎಂಥ ಸಿದ್ಧ ಪುರುಷರು ರಾಘವೇಂದ್ರ ಸ್ವಾಮಿಗಳು. ಅದನ್ನು ಅಭ್ಯಾಸ ಮಾಡಬೇಕು. ಬದುಕೆಲ್ಲ ಉಳಿದಿದ್ದೆಲ್ಲ ವಿದ್ಯಾರ್ಥಿ ಊಟ ಮಾಡ್ತಾನೆ, ತಿಂಡಿ ಎಲ್ಲ ಮಾಡ್ತಾನೆ, ಮುಖ್ಯ ಪರೀಕ್ಷೆಯನ್ನು ನಾಪ್ಗಟ್ಕೊಂಡಿರ್ತಾನೆ. ಊಟ ತಿಂಡಿ ಮಾಡಬೇಡ ಅಂತ ಹೇಳೋದಿಲ್ಲ, ಡ್ರೆಸ್ ಹಾಕೊಂಡು ಓಡಾಡಬೇಡ ಅಂತ ಹೇಳೋದಿಲ್ಲ, ಆದರೆ ಪರೀಕ್ಷೆಯನ್ನು ಮರಿಬೇಡ ಅಂತ ಹೇಳುತ್ತಾರೆ. ಲೌಕಿಕದಲ್ಲಿ ನಾವು ಬದುಕಬೇಕು. ಅಂತ್ಯಕಾಲದಲ್ಲಿ ಭಗವಂತನ ಧ್ಯಾನವನ್ನು ಮರಿಬಾರದು ಅಂತಿದ್ರೆ ಜೀವನ ಪೂರ್ತಿ ಶ್ರೀಮದ್ ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ತಿಳಿಸಿದ್ದಾರೆ, ಆ ರೀತಿ ಬದುಕಿದರೆ ಪರಮ ಸಾರ್ಥಕವಾದ ಜೀವನ. ಇಹದಲ್ಲೂ ಸುಖ, ಪರದಲ್ಲೂ ಸುಖ, ಅದನ್ನು ಹೇಳೋದು ಇದು. ಇಲ್ಲದ ಹೋದರೆ ಇಲ್ಲೂ ದುಃಖ, ಅಲ್ಲೂ ದುಃಖ. ಇಲ್ಲೂ ದುಃಖ, ಪರೀಕ್ಷೆ ಕ್ಲಾಸಿಗೆ ಚಕ್ಕರ್ ಹೊಡಿತಾನೆ, ಪರೀಕ್ಷೆಯಲ್ಲಿ ದುಃಖ, ರಿಸಲ್ಟ್ ಫೇಲು, ಮತ್ತೆ ದುಃಖ, ಕೊನೆಗೂ ದುಃಖ, ಅಲ್ಲೂ ದುಃಖ. ಅದು ಸರಿಯಾಗಿ ಓದೋದು ಹೇಗೆ ಉತ್ತೀರ್ಣತೆಗೆ ಕಾರಣನೋ, ಸರಿಯಾದ ಬದುಕು ಅದಕ್ಕೆ ಕಾರಣ. ಅದಕ್ಕೆ ದಾಸರು ಫಲವಿದು ಬಾಳ್ದುದಕ್ಕೆ ಸಿರಿ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ನಮ್ಮ ಜೀವನದ ಫಲ ಅಂದರೆ ಭಗವಂತನ ಗುಣಗಳನ್ನು ಚಿಂತನೆ ಮಾಡಿ ನಮ್ಮ ದೋಷಗಳನ್ನು ಕಳ್ಕೊಳ್ಳು. ಪರಮಾತ್ಮನ ಗುಣಚಿಂತನೆಯಿಂದ ನಾವು ದೋಷವನ್ನು ಕಳ್ಕೊಳ್ಳೋದು ಅಂತ, ಬೆಳಕು ಬರೋದು ಅಂದರೆ ಕತ್ತಲೆ ಕಳ್ಕೊಳ್ಳೋದು ಅಂತ ಅರ್ಥ. ಗುಣಚಿಂತನೆಯಿಂದ ದೋಷದಿಂದ ಮುಕ್ತಿ ನಮಗೆ ಸಿಗುತ್ತೆ, ಅದನ್ನೇ ಸಾಧನೆ ಅಂತ ಕರೆದಿದ್ದಾರೆ. ಅದು ಅಧ್ಯಾಯದ ಸಾರಾಂಶ. ಸರಿ, ವಿಷ್ಣು ಲೋಕಕ್ಕೆ ಹೋಗ್ತಾನೆ, ಅದರಿಂದ ಅಂತ್ಯಕಾಲಕ್ಕೆ ಸ್ಮರಣೆ ಮಾಡಿ ವಿಷ್ಣು ಲೋಕಕ್ಕೆ ಹೋಗ್ತಾನೆ. ಇಲ್ಲದ ಹೋದರೆ ಬೇರೆ ಎಲ್ಲೋ ಹೋಗ್ತಾರೆ. ವಿಷ್ಣು ಲೋಕಕ್ಕೂ ಬೇರೆ ಲೋಕಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನು ಭಗವದ್ಗೀತೆ ಹೇಳುತ್ತೆ. ಅರ್ಜುನ, ಆ ಬ್ರಹ್ಮ ಭುವನಾಲ್ಲೋಕಾಹ ಪುನರಾವರ್ತಿಯನು ಅರ್ಜುನ, ಬ್ರಹ್ಮದೇವರ ಸದನ ಸತ್ಯಲೋಕದವರೆಗೂ ಭೂಹು ಭುವಃ ಸ್ವಃ ಮಹಃ ಜನಃ ತಪಃ ಸತ್ಯಂ, ಹೈಯೆಸ್ಟ್ ಲೋಕ ಸತ್ಯಲೋಕ. ಪ್ರಳಯ ಕಾಲದಲ್ಲಿ ಅದು ಇರೋದಿಲ್ಲ, ಎಲ್ಲ ಹೋಗಿಬಿಡುದು. ಆ ಬ್ರಹ್ಮ ಭವನ ಲೋಕಾ ಪುನರಾವರ್ತಿಯನು ಅರ್ಜುನ. ಆದರೆ ನನ್ನ ಲೋಕ ಹಾಗಲ್ಲ, ಮಾಮೋಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯೆ. ನನ್ನ ಹತ್ರ ಬಂದರೆ ನಿತ್ಯ ಲೋಕ ಅದು, ನಚ ಪುನರಾವರ್ತತೆ ನಚ ಪುನರಾವರ್ತತೆ. ಈ ನಮಗೆ ಅರ್ಥ ಆಗುತ್ತೆ. ಎಲ್ಲೋ ಟೆಂಪರರಿ ಕೆಲಸ ಮಾಡ್ತಿರ್ತಾನೆ, ಪರ್ಮನೆಂಟ್ ಕೆಲಸ ಹುಡುಕ್ತಾ ಇರ್ತಾನಾಗಲೇ. ಇದು ಟೆಂಪರರಿ, ಎಷ್ಟು ಸಂಬಳ, ಎಷ್ಟೇ ಸಂಬಳ ಕೊಡಲಿ ಟೆಂಪರರಿ ಜ್ಞಾನ ಇದೆ. ಬ್ರಹ್ಮಾದಿ ಲೋಕ ಎಷ್ಟೇ ಹೋದರೂ ಟೆಂಪರರಿ ಲೋಕಗಳು, ವಿಷ್ಣು ಲೋಕ ಒಂದೇ ನಿತ್ಯ ಲೋಕ. ಅವನಪುರಕ್ಕೆ ಹೋದ ಜನರು ಒಮ್ಮೆಗನ್ನ ತಿರುಗರು ಅಂತ ಹೇಳ್ತಾರೆ ದಾಸ. ಒಮ್ಮೆಗನ್ನ ವಾಪಸ್ ಬರಬಾರದು ಅಂತಿದ್ರೆ ಎವರ್ ಲಾಸ್ಟಿಂಗ್ ಲೋಕ ಅಂದರೆ ವಿಷ್ಣು ಲೋಕ ಒಂದೇ. ಅದಕ್ಕೇನೆ ಅನಾವೃತ್ತಿ ಶಬ್ದ, ಅನಾವೃತ್ತಿ ಶಬ್ದಾತ್ ಅಂತ ಬ್ರಹ್ಮಸೂತ್ರದ ಕೊನೆಯ ಸೂತ್ರ ಅದೇ. ವಿಷ್ಣು ಲೋಕಕ್ಕೆ ಯಾತಕ್ಕೆ ಹೋಗಬೇಕು ಅಂದರೆ ಪರಮನಿತ್ಯ ಲೋಕ ಅದು ಒಂದೇನೆ. ಅದು ಭಗವದ್ಗೀತೆ 8ನೇ ಅಧ್ಯಾಯದ ಫಲಶ್ರುತಿ. ಅದರಂತೆ ಅವರನ್ನು ಕೇಳ್ತಿರ್ಲಿಕ್ಕೇನೆ ಅವನಿಗೆ ಈಚಿನ ವರದ ಜನ್ಮ ಹೋಯಿತು, ಇವರಿಗೆ ಬ್ರಹ್ಮರಾಕ್ಷಸ ಬ್ರಹ್ಮರಾಕ್ಷಸ ಜನ್ಮ ಹೋಯಿತು, ಸದ್ಗತಿ ಹೊರಟೋಗಿಬಿಟ್ಟು. ಇದು ಅದರ ಸಾರಾಂಶ. ಇನ್ನು 9ನೇ ಅಧ್ಯಾಯದ ಮಹತ್ವ ಹೇಳ್ತಾರೆ. 9ನೇ ಅಧ್ಯಾಯದಲ್ಲಿ ಅಪೂರ್ವವಾದ ಕಥೆ. ಮಹೇಶ್ವತಿ ನಗರ ಅಂತ ಒಂದು ಪಟ್ಟಣ, ಅದರಲ್ಲಿ ಮಾಧವ ಅಂತ ಒಬ್ಬ ಬ್ರಾಹ್ಮಣ, ಒಳ್ಳೆ ಸದಾಚಾರಿಯಾದ ಬ್ರಾಹ್ಮಣ. ಹಿಂದೆ ಕೇಳಿದ ದುರಾಚಾರಿ ಬ್ರಾಹ್ಮಣನ ಕಥೆಯಲ್ಲ, ಸದಾಚಾರಿ ಬ್ರಾಹ್ಮಣನ ಕಥೆ. ಇಲ್ಲಿ ಬಹಳ ವಿದ್ಯಾವಂತ ವಿದ್ವಾಂಸನಾಗಿದ್ದವು, ಅನೇಕ ರೀತಿಯಲ್ಲಿ ದೇವರ ಸೇವೆ ಮಾಡಿಕೊಂಡು ಜೀವನ ಸಾರ್ಥಕ ಮಾಡಿಕೊಂಡಿದ್ದ. ಅವರಿಗೆ ಒಂದು ಸಲ ಒಂದು ಯಾಗ ಮಾಡಬೇಕು ಅಂತ ಅಪೇಕ್ಷೆ ಬಂತು. ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡ, ತುಂಬಿದ ಸಭೆ, ಯಜ್ಞ ಮಂಟಪ, ಅಲ್ಲಿ ಒಂದು ಮೇಕೆಯನ್ನು ಬಲಿಕೊಳ್ಳಕ್ಕೆ ಅಂತ ಹೊರಟಿದ್ದ. ಹಿಂದೆ ಒಂದು ಕಾಲಕ್ಕೆ ಪದ್ಧತಿ ಇತ್ತು, ಅಶ್ವಮೇಧ ಮಾಡಿ, ಅಜಮೇಧ ಅಶ್ವಮೇಧ, ಅಶ್ವವನ್ನು ಬಲಿಕೊಟ್ಟರೆ ಅಶ್ವಮೇಧ, ಬೇಕೆನ್ಬೇಕು ಅಜಮೇಧ ಅಂತ ಕರೀತಾರೆ. ಅದು ಕಲಿಯುಗದಲ್ಲಿ ಬ್ಯಾಂಡ್, ಅದು ಯಾವುದೂ ಇಲ್ಲ. ಕಲಿಯುಗದಲ್ಲಿ ಹಿಂಸೆ ಮಾಡ್ತಕ್ಕಂಥ ಯಾಗಗಳಲ್ಲಿ ಪಿಷ್ಟೋಪಶು ಯಾಗ ಮಾಡಬೇಕು ಅಂತ ಹೇಳ್ತಾರೆ ಹೊರತು ನಿಜವಾದ ಪಶುವನ್ನು ಕೊಲ್ಲಬಾರ್ದು. ಹಿಂದಿನ ಕಾಲದ ಜನಗಳಿಗೆ ಪ್ರಾಣಿಗಳ ಮನಸ್ಸನ್ನು ತಿಳಿಯುವ ಶಕ್ತಿ ಇತ್ತು, ಅದಕ್ಕೆ ಅವಕಾಶ ಕೊಟ್ಟಿತ್ತು. ಮತ್ತು ಆಪರೇಷನ್ ಎಲ್ಲರೂ ಮಾಡಾಗಿಲ್ಲ, ಲೈಸೆನ್ಸ್ ಡಾಕ್ಟರ್ ಮಾತ್ರ ಮಾಡಬೇಕು, ಉಳಿದವರು ಮಾಡಿದರೆ ಫಜೀತಿ ಆಗುತ್ತೆ. ಅದು ಮರ್ಡರ್ ಅಂತ ಕರೀತಾರೆ, ಆಪರೇಷನ್ ಅಂತ ಕರೆಯೋದಿಲ್ಲ. ಯಾರು ಓದಿರ್ತಾನೆ ಅವ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಅವನು ಸರ್ಜನ್ ಮಾತ್ರ ಆಪರೇಷನ್ ಮಾಡಬೇಕು ಹೊರತು ಉಳಿದವರು ಮಾಡಾಗಿಲ್ಲ. ಬರೀ ಯಾರು ಫಿಸಿಷಿಯನ್ ಆಪರೇಷನ್ ಮಾಡಾಗಿಲ್ಲ, ಸರ್ಜನ್ ಆಪರೇಷನ್ ಮಾಡಬೇಕು, ಮತ್ತು ಅದರಲ್ಲೂ ಕೂಡ ಎಲ್ಲ ಡಾಕ್ಟರ್ಸ್ ಮಾಡಾಗಿಲ್ಲ. ಅದು ಎಲ್ಲರೂ ಯಜ್ಞ ಮಾಡಾಗಿಲ್ಲ. ಇಂಥ ಯಜ್ಞ ಮಾಡಬೇಕಾದ್ರೆ ಒಳ್ಳೆ ಜ್ಞಾನ ಇರಬೇಕು ಅವ್ರಿಗೆ. ಶಸ್ತ್ರಚಿಕಿತ್ಸೆಗೆ ಜ್ಞಾನ ಹೇಗಬೇಕೋ ಶಾಸ್ತ್ರಚಿಕಿತ್ಸೆಗೂ ಜ್ಞಾನ ಬೇಕು. ಒಳ್ಳೆ ಜ್ಞಾನಿ ಅವನು, ಹಿಂದಿನ ಕಾಲದಲ್ಲಿ ಹಾಗಿರ್ತಿದ್ರು, ಅದಕ್ಕೆ ಅವಕಾಶ ಕೊಟ್ಟಿದ್ರು. ಬಾಳೆ ಕೊರಟ ಇನ್ನೇನು ತಲೆ ಕತ್ತರಿಸ್ಬೇಕು, ಅದರ ತಲೆ ಕತ್ತರಿಸ್ಬೇಕು, ಖಡ್ಗ ಎತ್ತಿದ್ದಾರೆ ಬಲಿ ಕೊಡಲಿಕ್ಕೆ ಅಂತ ಹೇಳಿ ಆ ಮೇಕೆ ಜೋರ ನಕ್ಕು ಬಿಡ್ತಂತ. ಅಳಬೇಕು ನ್ಯಾಯವಾಗ ಹೊತ್ತಿನಲ್ಲಿ ಜೋರ ನಕ್ಕು ಬಿಡ್ತಂತೆ. ಆಶ್ಚರ್ಯ ಆಗಬೇಕು ಎಲ್ರಿಗೂ ಕೂಡ. ಸಾಯೋ ಮೇಕೆ ನಗುತ್ತಿದೆ ಅಂದರೆ ಏನು ಆಶ್ಚರ್ಯ ಇದೆ, ಏನೋ ಇರಬೇಕು ಅಂತ ಕೇಳಿಕೊಂಡು ತಕ್ಷಣ ನಿಲ್ಲಿಸ್ತಾನೆ. ಕೇಳ್ತಾನೆ ರಾಜ, ಏನು ಯಾತಕ್ಕೆ ನಕ್ಕಿ ಅಂತ ಕೇಳಿದ್ದಾನೆ. ಮಾಧವ ಬ್ರಾಹ್ಮಣ ಕೇಳ್ತಾನೆ, ಯಾತಕ್ಕೆ ನಕ್ಕಿ ನೀನೀಗ? ಅದು ಹೇಳ್ತಂತೆ, ನೋಡು ಬ್ರಾಹ್ಮಣ, ಎಷ್ಟು ಓದಿದ್ದಿ ನೀನೀಗ, ಬಲಿ ಕೊಳ್ಳಕ್ಕೆ ಹೊರಟಿದ್ದಿ, ಇದರಿಂದ ಏನು ಅನರ್ಥ ಆಗುತ್ತೆ ಅಂತ ನಿನಗೆ ಗೊತ್ತಿಲ್ಲ, ಅದಕ್ಕೆ ನಗು ಬಂತು ಅಂತ ಹೇಳಿದ್ದೆ. ಏನು ಅನರ್ಥ ಆಗುತ್ತೆ ಅಂತ ಕೇಳಿದರೆ ನಾನೇ ಸಾಕ್ಷಿ ಅದಕ್ಕೆ ಅಂತ ಹೇಳಿದ್ದು. ಮೇಕೆ ನಾನೇ ಸಾಕ್ಷಿ ಅಂತ ಹೇಳಿದ್ದು. ಏನು ನಿನ್ನ ಕಥೆ ಅಂತ ಹೇಳಿದರೆ ಆಗ ಹೇಳಕ್ಕೆ ಶುರು ಮಾಡಿದಂಥದ್ದು, ನೋಡು ರಾಜ, ಹಿಂದಿನ ಜನ್ಮದಲ್ಲಿ ನಾನು ಒಬ್ಬ ಬ್ರಾಹ್ಮಣನಾಗಿದ್ದೆ, ಓಡಿದ ಓದಿದವನೂ ಆಗಿದ್ದೆ, ನನಗೊಬ್ಬ ಹೆಂಡತಿ ಇದ್ಲು, ಒಳ್ಳೆ ಸಂಸಾರವನ್ನು ನಡೆಸ್ತಾ ಇದ್ವಿ. ಒಂದು ಸಲ ನಮ್ಮ ಮಗುಗೊಂದು ಕಾಯಿಲೆ ಬಂತು, ವಿಚಿತ್ರವಾದ ರೋಗ ಬಂತು, ನನ್ನ ಹೆಂಡತಿ ಹರಿಸ್ಕೊಂಡ್ಳು, ಒಂದು ಮೇಕೆಯನ್ನು ಬಲಿ ಕೊಡ್ತೇನೆ ಅಂತ ಹರಿಸ್ಕೊಂಡ್ಳು. ಇವತ್ತು ಎಷ್ಟು ದಿನ ಹರಿಸ್ಕೊತಾ ಇರ್ತಾರೆ, ಮೇಕೆಯನ್ನು ಬಲಿ ಕೊಡ್ತೇನೆ, ಆ ಕೋಳಿ ಬಲಿ ಕೊಡ್ತೇನೆ, ಕುರಿ ಬಲಿ ಹರಿಸ್ಕೊತಾ ಇರ್ತಾನೆ, ಹೆಂಡತಿ ಹರಿಸ್ಕೊಂಡ್ಬಿಟ್ಲು, ಮಗನ ರೋಗ ವಾಸಿ ಆಯಿತು, ಬಲಿ ಕೊಡಲಿಕ್ಕೆ ಅಂತ ನಾನು ಹೇಳಿದ್ದು, ಕೊಡಲಿಕ್ಕೆ ಅಂತ ಏರ್ಪಾಟು ಮಾಡಿಕೊಂಡೆ. ಈ ಪುರಾಣದ ಕತೆ ಎಷ್ಟು ಎಜುಕೇಟಿವ್ ಗೊತ್ತಾ ಇದು, ಎಷ್ಟು ಜನ ಕೋಡನ್ ಬಲಿ ಕೊಡೋರಿದ್ದಾರೆ. ಇವತ್ತಿನ ದಿವಸ ಮಾತಿದ್ದರೆ ಅಹಿಂಸೆ ಅಂತ ಬಾಯಲ್ಲಿ ಹೇಳ್ತಾರೆ ಅಷ್ಟೇ, ಮಾಡೋದೆಲ್ಲ ಪರಮ ಹಿಂಸೆ ಕೆಲಸಗಳು. ಸುಮ್ಮನೆ ಕಂಡುಕೊಂಡವ್ರು ಬೈಕೋತಾ ಓಡಾಡ್ತಾರೆ, ನಿಷಿದ್ಧವಾದ ಕಾರ್ಯವನ್ನು ಮಾಡ್ತಾರೆ. ಪ್ರಾಣಿ ಹತ್ಯೆ ಮಾಡಿ ಮನುಷ್ಯ ಹೇಗೆ ಸುಖವಾಗಿರ್ತಾನೆ ಯೋಚನೆ ಮಾಡಿ. ಇನ್ನೊಬ್ಬರು ಪ್ರಾಣ ತೆಗೆದ್ರೆ ತಾನು ಸುಖವಾಗಿರ್ತಾರ? ಸಾಧ್ಯನೇ ಇಲ್ಲ. ಅದು ಹೇಳೋದಲ್ಲೇ ಕೇಳಿದ್ರೆ ದೇವರು ನಂಬಿದ್ರೆ ಬೈತಾರೆ, ಇಂಥ ಕೆಲಸ ಮಾಡೋಕ್ಕೆ ಜನ ಬೈಯೋರೇ ಇಲ್ಲ. ಹಾಗಾಗಿಬಿಟ್ಟು ಹೇಳಿತಂತೆ, ಇವತ್ತು ಕೆಲವರು ಭ್ರಾಂತಿ, ತುಂಬ ವಿದ್ವಾಂಸರೇ ಇರ್ತಾರೆ, ಕೆಲವು ಸಲ ದಡ್ರು ಇರ್ತಾರೆ. ಅವ್ರು ಏನು ಮಾಡ್ತಾರೆ ಗೊತ್ತಾ, ಮನೇಲಿ ಏನೋ ರೋಗ ಬಂತು, ಈ ಮಾರಿ ಬೇನೆ ಬಂತು, ಮಾರಿ ಮನೆ ಬಲಿ ಕೊಡ್ತೀವಿ ಅಂತ ಹರಿಸ್ಕೊಂಡ್ಬಿಡ್ತಾರೆ. ಎಷ್ಟೋ ವಿಷ್ಣು ಸಹಸ್ರ ಹೇಳಬಾರ್ದೆ, ಮಾರಿಮ ಬಲಿ ಕೊಡ್ತೀವಿ ಅಂತ ಹೇಳ್ತಾನೆ. ಏನು ಮಾಡಬೇಕು ಅದಕ್ಕೆ? ಇದು ಮೌಢ್ಯ, ಇದು ಜನಗಳಿಗೆ ನಂಬಿಕೆ ಇಲ್ಲ, ಶಾಸ್ತ್ರದಲ್ಲಿ ನಂಬಿಕೆ ಇರೋದಿಲ್ಲ. ಗಾಯತ್ರಿ ಜಪ ಮಾಡಬಾರ್ದೆ, ವಿಷ್ಣು ಸಹಸ್ರಾಮ ಹೇಳಬಾರ್ದೆ, ವಿಷ್ಣುವಿನ ಅಪಾಮಾರ್ಜನ ಸ್ತೋತ್ರ ಅಂತ ಪದ್ಮ ಪುರಾಣದಲ್ಲಿ ಬರುತ್ತೆ. ಆ ಪುರಾಣ ಹೇಳಿಕೊಂಡು ಪ್ರೋಕ್ಷಣೆ ಮಾಡಿಬಿಟ್ರೆ ಎಂಥ ರೋಗ ಬೇಕಾದ್ರೂ ವಾಸಿ ಆಗುತ್ತೆ ಅಂತ ಹೇಳ್ತಾ. ಇನ್ನು ಇದರಲ್ಲಿ ಹರಿವಂಶದಲ್ಲಿ ಈ ಜ್ವರ ಸ್ತೋತ್ರ ಅಂತ ಬರ್ತದೆ, ಜ್ವರಗಳು ಮಾಡಿದ ಭಗವಂತನ ಸ್ತೋತ್ರ, ಅದನ್ನು ಹೇಳಿದಷ್ಟು ಜ್ವರ ಬಿಟ್ಟು ಹೋಗಿಬಿಡುತ್ತದೆ. ಅಟ್ಟಲ ಶಾಸ್ತ್ರೀಯವಾದ ಪದ್ಧತಿ ಇರಲಿಕ್ಕೇನೆ. ಇದು ನಿಂದೆ ಕೆಲಸವನ್ನು ಇವತ್ತು ತಿಳಿದವರು ಎಷ್ಟೋ ಜನ ಮಾಡ್ತಾರೆ ಅಂದರೆ ಓದಿದ್ದಕ್ಕೂ ಅನುಷ್ಠಾನಕ್ಕೂ ಅರ್ಥಾತ್ ಸಂಬಂಧ ಇಲ್ಲ ಅಂತ ಇದ್ದಾರೆ. ದೊಡ್ಡ ತಪ್ಪದು, ಅಂತ ತಪ್ಪನ್ನು ಮಾಡಬಾರದು. ನಾನು ಮಾಡಿಬಿಟ್ಟೆ ಅಂತ ಹೇಳಿದ್ದು, ಬಲಿ ಕೊಟ್ಟೇ ಬಿಟ್ಟೆ ನಾನು. ಅಷ್ಟೊತ್ತಿಗೆ ಆ ಮೇಕೆಯ ತಾಯಿ ಮೇಕೆ ಬಂತಂತಾನೆ, ಮೇಕೆಯ ತಾಯಿ ಅಲ್ಲಿಗೆ ಬಂತು. ನೋಡಿದ್ದು ಭಾರಿ ಕೋಪ ಬಂತು ಅದಕ್ಕೆ. ಏನು ಬುದ್ಧಿ ಇದೆ ನಿನಗೆ, ನನ್ನ ಮಗ ಏನು ಅಪರಾಧ ಮಾಡಿದ್ದ ಅಂತ ಬಲಿ ಕೊಟ್ಟಿ ಅಂತ ಕೇಳಿದ್ದಾನೆ. ಅದು ಯಾವುದೋ ಜನ್ಮದಲ್ಲಿ ದೊಡ್ಡ ಬ್ರಹ್ಮವಾದಿನಿ ಅಂತ ಕರೆದಿದ್ದ, ಅವಳು ವೇದ ಓದ್ತಕ್ಕ ದೊಡ್ಡ ಜ್ಞಾನಿಯಾಗಿದ್ದವಳು ಆಕಸ್ಮಿಕವಾಗಿ ಹುಟ್ಟಿದ್ದು ಯಾವುದೋ ಪ್ರಾರಂಭದಿಂದ. ಅವಳು ಮರಿ, ನನ್ನ ಮಗುವನ್ನು ಕೊಂದಿದ್ದೀರಿ ನೀವೆಲ್ಲ ಕೂಡ, ಶಾಪ ಕೊಡ್ತಾ ಇದ್ದೇನೆ, ನೀನು ಮೇಕೆಯಾಗಿ ಹುಟ್ಟು ಅಂತ. ನೀನು ಮೇಕೆಯಾಗಿ ಹುಟ್ಟು, ನಿನ್ನೂ ಹಾಗೆ ಬಲಿ ಕೊಡಲಿ ಅಂತ ಹೇಳಿತು. ನಾನು ಹುಟ್ಟಿ ಬಂದೆ ಅಂತ ಹೇಳಿದ್ದೆ, ತನ್ನ ಕತೆ ಹೇಳ್ತಾ ಇದ್ದೆ. ಮೇಕೆ ಹಿಂದಿನ ಜೀವನದಲ್ಲಿ ನಾನು ಆ ರೀತಿ ಬಲಿ ಕೊಟ್ಟಿದ್ದಕ್ಕೆ ಇವತ್ತು ನಾನು ಮೇಕೆಯಾಗಿದ್ದೆ. ಬರೀ ಮೇಕೆ ಆಗಲಿಲ್ಲ, ಕೆಲವು ಜನ್ಮ ಅನುಭವಿಸಿ ಆಮೇಲೆ ಮೇಕೆ ಆದಿ ಅಂತ ಹೇಳ್ತಾರೆ. ಎಷ್ಟು ಉಗ್ರವಾದ ಪ್ರಾಣಿ ಹತ್ಯೆಗೆ ಎಷ್ಟು ದೋಷ ಹೇಳಿದರೆ, ಇನ್ನು ತಂದೆ ತಾಯಿಗಳನ್ನೇ ಬಿಟ್ಟು ಹೋಗು ಹಿಂಸೆ ಪಡಿಸ್ತಾರಲ್ಲ ಜನ. ಇವತ್ತು ಕೊಲ್ಲೋದಂದ್ರೆ ಸಲೀಸಾಗಿಬಿಟ್ಟಿದೆ ಜನಗಳಿಗೆ. ಯಾರು ಯಾರನ್ನೋ ಕೊಂದು ಹಾಕಿಬಿಡ್ತಾ ಇದ್ದಾರೆ, ಅವ್ರು ಎಷ್ಟು ದುಃಖ ಅನುಭವಿಸ್ಬೇಕು, ಎಷ್ಟು ನರಕ ಅನುಭವಿಸ್ಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಲ್ಲಿ. ಅದು ಹೇಳಿತು, ಮೊದಲು ನಾನು ಒಂದು ಕಪಿಯಾಗಿ ಹುಟ್ಟಿದೆ ಅಂತ ಹೇಳಿದ್ದೆ, ಒಂದು ಕೋತಿಯಾಗಿ ಹುಟ್ಟಿದೆ. ನನ್ನನ್ನು ಯಾವನು ಕೋತಿ ಆಡಿಸಲು ತಗೊಂಡ, ಇದು ಎಕ್ಸ್ಪರ್ಟ್ ಕೋತಿ ಬೇರೆ, ಇನ್ನು ಬ್ರಾಹ್ಮಣನಾಗಿದ್ದಲ್ಲ ಹಿಂದಿನ ದಿನದೊಳಗೆ, ಒಳ್ಳೆ ಎಕ್ಸ್ಪರ್ಟ್ ಕೋತಿ ಆದ್ದರಿಂದ ಕೋತಿ ಆಡಿಸೋದು ನನ್ನ ತಗೊಂಡ, ಕೋತಿ ಆಡಿಸೋಕೆ ಶುರು ಮಾಡಿದ. ನನ್ನ ಆಡಿಸೋದು ದುಡ್ಡು ಕಲೆಕ್ಟ್ ಮಾಡೋದು, ಇದೆಲ್ಲ ಗೊತ್ತಲ್ಲ, ಕೋತಿ ಆಡಿಸೋರು ಇವರೆಲ್ಲ ಆಡಿಸೋದು ಸಂಘ ಕಲೆಕ್ಟ್ ಮಾಡೋಕೆ ಶುರು ಮಾಡಿ. ಎಷ್ಟೋ ದಿವಸ ಹಾಗೆ ನಡೀತು, ಸ್ವಲ್ಪ ದಿವಸ ನನಗೊಂದು ಆಹಾರ ಏನು ಕೊಡ್ತಿರಲಿಲ್ಲ ಸರಿಯಾಗಿ, ಇವ್ರು ಹಾಗೇನೆ ಜಟಕದಲ್ಲಿ ಓಡಿಸ್ತಾರೆ, ಜಟಕ ಕುದುರೆಗೆ ಉಳ್ಕೊಳ್ಳೋದಿಲ್ಲ, ಓಡಬೇಕಷ್ಟೇ ಹೊರತು ಅದಕ್ಕೆ ಆಹಾರ ಕೊಡೋದಿಲ್ಲ. ಎಷ್ಟೋ ಜನಗಳು ದೋಷ ಅದು ಹಾಗೆ ಮಾಡಿದ ನಿರ್ವಹ ಇಲ್ಲ, ಬೇರೆ ದಾರಿ ಇಲ್ಲ. ಇದ್ದೆ ಒಂದಿಷ್ಟು ಕುಣಿತಾ ಇದ್ದೆ ನಾನು, ಸರ್ಕಸ್ ಮಾಡ್ಕೋತಾ ಕುಣಿಸ್ತಾ ಇದ್ದ. ಅವನು ತುಂಬ ಜನ ಸೇರಿದ್ರು, ನೋಡಿದೆ, ನನಗೆ ಆಶ್ಚರ್ಯ ಆಯಿತು. ಅದನ್ನು ನೋಡೋದಕ್ಕೆ ನನ್ನ ಹೆಂಡತಿ ಮಕ್ಕಳು ಕೂಡ ಬಂದಿದ್ರು ಅಂತೇಳಿ, ಹಿಂದಿನ ಜನ್ಮದ ಹೆಂಡತಿ ಮಕ್ಕಳು ಬಂದಿದ್ರು ಅಂತ. ಅದು ನೋಡ್ಲಿಕ್ಕೆ ಅವನೇ ಆಗಿದ್ದಾನಂತ ಗೊತ್ತಿಲ್ಲ ಅಷ್ಟು, ಯಾವುದೋ ಕೋತಿ ಅಂತ ನೋಡ್ತಾ ಇದ್ಬಿಟ್ಟು, ಎಷ್ಟು ಚೆನ್ನಾಗಿ ಕುಣಿತಾ ಇದೆ ನೋಡ್ತಾ ಕೂತ್ಬಿಟ್ಟಿದ್ದಾರೆ. ನಾನು ನೋಡಿದೆ, ಹೆಂಡತಿ ಮಕ್ಕಳು ಗುರು ಸಿಕ್ಕರು ನನಗೆ, ಒಂದು ಸ್ವಲ್ಪ ನೋಡ್ತಾನೆ ಅಂತ್ಕೊಂಡ್ಬಿಟ್ಟೆ. ಹಾಗೇನೆ ಆಟ ನಿಲ್ಲಿಸಿಬಿಟ್ಟೆ, ಯಜಮಾನ ಬಿಡ್ತಾನ, ದುಡ್ಡು ಕಲೆಕ್ಟ್ ಮಾಡ್ಬೇಕಲ್ಲ. ಜೋರಾಗಿ ಹೊಡೆದ, ನನ್ನ ಭಾರಿ ಜೋರಾಗಿ ಹೊಡೆದ, ನನ್ನ ಕೈ ಕಾಲು ಮುರಿದು ಹೋಗಿಬಿಟ್ವು. ಅದು ಬಿಟ್ಟು ಹೋಗ್ಬಿಟ್ಟಾಗ ಇನ್ನೇನು ಮಾಡ್ತಾನೆ, ಕುಡಿದೇ ಆದ್ಮೇಲೆ ಬಿಟ್ಟು ಹೋಗಿಬಿಟ್ಟ ಅವನು. ಹಾಗೆ ಋಣ ಆಯಿತು ನನಗೆ, ನಲ್ಲಿನಲ್ಲಿ ಸತ್ತು ಹೋಗಿಬಿಟ್ಟೆ ಅಂತ ಹೇಳಿದ. ಇದು ಮೊದಲ ಜನ ಕಪಿಯಾಗಿ ಹುಟ್ಟಿ ಸತ್ತೋದ, ಮತ್ತೆ ನಾನು ಒಂದು ನಾಯಿಯಾಗಿ ಹುಟ್ಟಿದೆ ಅಂತ ಹೇಳಿದ. ಕಪಿ ಜನ್ಮ ಮುಗಿತು, ನಾಯಿಯಾಗಿ ಹುಟ್ಟಿದ. ಆ ನಾಯಿಯಾಗಿದ್ದಾಗ ತುಂಬ ಕಷ್ಟಪಟ್ಟೆ. ನಾಯಿಗೆ ಯಾರು ಕರೆದು ಊಟ ಹಾಕ್ತಾರೆ, ಮತ್ತೆ ತಿನ್ನಕ್ಕೆ ಹೋದ್ರೆ ಓಡಿಸ್ತಾರೆ, ಇವತ್ತು ಹಾಕ್ತಾರೆ, ಮನೆಗೆ ಇಟ್ಕೊಂಡೇ ಸಾಕ್ತಾರೆ. ಆ ಕಾಲ ಹಾಗಿರಲಿಲ್ಲ, ಈ ಕಾಲದಲ್ಲಿ ಹುಟ್ಟಿದ್ರೆ ವಿ ಐ ಪಿ ಟ್ರೀಟ್ಮೆಂಟ್ ಸಿಕ್ತಿತ್ತು ಪಾಪ ಅದಕ್ಕೆ. ಆ ಕಾಲದಲ್ಲಿ ಹುಟ್ಟಿತು, ಆದ್ದರಿಂದ ಯಾರು ಅದನ್ನು ಸೇರಿಸಲಿಲ್ಲ. ಏನೋ ಹೊಟ್ಟೆ ಹೊರ್ಕೊಂಡಿದ್ದೆ. ಒಂದು ದಿವಸ ತಮಾಷೆ ಅಂದರೆ ಇದೆಲ್ಲ ಊರ ಹತ್ರ ನಡೀತಾ ಇದೆ, ಎಲ್ಲ ಊರ ಹತ್ರ ನಡೀತಾ ಇದೆ. ಅದಕ್ಕೆ ಜನ್ಮಾಂತರ ಸಂಸ್ಕಾರ ಅಂತ ಕರೀತಾರೆ. ವಿಶ್ವಜ್ಞ ಕಥೆಯಲ್ಲಿ ಕೇಳ್ತಾರಲ್ಲ, ತನ್ನ ಮನೆಯಲ್ಲೇ ಎತ್ತು ನಾಯಿಯಾಗಿ ಹುಟ್ಟಿದ್ರಂಥವ್ರು. ಅದಕ್ಕೆ ಯಾವಾಗಲೂ ಕೂಡ ಆ ಸಂಬಂಧ ಅಷ್ಟು ಬೇಗ ಬಿಟ್ಟು ಹೋಗೋದಿಲ್ಲ, ಅಟ್ಯಾಚ್ಮೆಂಟ್ ಅದು. ಅದಕ್ಕೆ ಊದಿ ಹತ್ತದಲ್ಲೇ ನಾಯಿಯಾಗಿ ಹುಟ್ಟಿದೆ. ನಾ ಊರಿನಲ್ಲೇ ಹುಟ್ಟಿದೆ ನಾನು. ನನ್ನ ಮನೆಗೆ ಹೋದೆ, ಹೆಂಡತಿ ಅಡುಗೆ ಮಾಡಿದ್ಲು, ನಾನು ಗುರುತು ಅವಳಿಗಿಲ್ಲ, ಅವಳ ಗುರುತು ನನಗಿದೆ. ತಿನ್ನಲಿಕ್ಕೆ ಅಂತ ಬಾಯಿ ಹಾಕಿದೆ ಪಾತ್ರೆಗೆ ಅಂತ ಹೇಳಿದೆ. ಅನ್ನದ ಪಾತ್ರೆ ಬಾಯಿ ಹಾಕಿಬಿಟ್ಟೆ ನಾನು. ಅವಳು ನೋಡಿಲ್ಲದಂತೆ ಅಷ್ಟು ಸಿಟ್ಟು ಬಂತು. ಹೆಂಡತಿ ಮಕ್ಕಳೆಲ್ಲ ಸೇರಿದ್ರು, ಆ ಕೊಳ್ಳಿ ತೊಗೊಂಡು ಹೊಡೆದಂತ ಹಾಗೇನೆ ಬೆಂಕಿ ಉರಿತಿರೋ ಕೊಳ್ಳಿ ತೊಗೊಂಡು ಹೊಡೆದು ಬಿಡ್ತಾರೆ. ಮೈಯೆಲ್ಲ ಸುಟ್ಟೋಯ್ತು, ಚಿಕ್ಕ ವ್ರಣ ಆಯಿತು, ನರಳಿ ನರಳಿ ಸತ್ತೋದೆ ಅಂತ ಹೇಳಿದ್ದೆ. ನೋಡಿದ್ರೆ ಒಂದು ಮೇಕೆಯನ್ನು ಕೊಂದಿದ್ರೆ ಹಣೆ ಬಾರ ಎಷ್ಟು ಅನುಭವಿಸ್ಬೇಕಾಗಿದೆ. ಈಗ ನಮ್ಗೆ ಅರ್ಥ ಆಗುತ್ತೆ, ಹಿಂಸೆ ಮಾಡಬಾರದು ಅನ್ನೋ ನಿದರ್ಶನ ಇದು. ನಾವು ಮಾಡ್ತಕ್ಕಂಥ ಹಿಂಸೆ ಈಗೇನೋ ಮುಚ್ಚೋಗ್ಬಿಡುತ್ತೆ, ಆದರೆ ಪುರುಷರು ಕೊಂದರೆ ಕೋರ್ಟು ಕಚೇರಿ ಇದೆ, ಪ್ರಾಣಿಗಳಿಗೊಂದ್ರೆ ಯಾರು ಕೇಳೋದೇ ಇಲ್ಲ. ಆದರೆ ದೇವರು ಕೇಳ್ತಾನೆ ಅಂತ ಹೇಳ್ತಾರೆ, ದೇವರು ಕೇಳ್ತಾನೆ. ಇನ್ನೂ ಹೇಳ್ತಾರೆ, ಕುಂಭೀಪಾಕ ನರಕ ಆಗತ್ತಂತ ಈ ರೀತಿ ಮಾಡಿದವರಿಗೆ. ಇವನು ಬ್ರಾಹ್ಮಣ, ಈ ರೀತಿ ಹುಟ್ಟಿ ಬಂದು ಉತ್ಪನ್ನ ಅನುಭವಿಸ್ತಾ ಇದ್ದಾನೆ. ಆ ಜನ್ಮನೂ ಮುಗಿತು, ಮತ್ತೆ ಹುಟ್ಟಿದೆ ನಾನೀಗ. ಈ ಸತ್ಯ ನಾನು ಏನಾಗಿ ಹುಟ್ಟಿದೆ ಗೊತ್ತಾ? ಒಂದು ಕುದುರೆಯಾಗಿ ಹುಟ್ಟಿದೆ ಅಂತ ಹೇಳ್ತಾರೆ. ಅದು ಒಳ್ಳೆ ಕುದುರೆ ಅಲ್ಲ, ಜಾತಿ ಕುದುರೆ ಅಲ್ಲ, ಕದಶ್ವ ಅಂತ ಕರೀತಾರೆ. ಈ ಜಟಕ ಕುದುರೆ ಬೇರೆ, ರೇಸ್ ಕುದುರೆ ಬೇರೆ ಅಂತಾರಲ್ಲ ಹಾಕಿ. ರೇಸ್ ಕುದುರೆಗೆ ಇಂಪೋರ್ಟೆಡ್ ಕಾರ್ ಬೆಲೆಗಳು ಅವಕ್ಕೆಲ್ಲ ಕೊಡೋದು 20-30 ಲಕ್ಷ. ಈ ಜಟಕ ಕುದುರೆ ಯಾರು ಕೊಡ್ತಾರೆ? ಅದಿಲ್ಲ. ಅದು ನೋಡಿದರೆ ಅದು ಅದು ಅದ್ರ ಮೇಲೆ ಕಟ್ಟಿ ಲಕ್ಷಾಂತರ ಕೋಟ್ಯಂತರ ಸಂಪಾದನೆ ಮಾಡೋ ಜನ ಸಿಗ್ತಾರೆ. ಎಲ್ಲ ವ್ಯತ್ಯಾಸಗಳುಂಟು ಅದರಲ್ಲೇ ಕೂಡ. ಆ ರೀತಿಯಲ್ಲಿ ನಾನು ಒಂದು ಕದಶ್ಯವಾಗಿ ಹುಟ್ಟಿದೆ. ಯಾರೋ ನನ್ನೊಬ್ಬನು ಸಾಕಿದ, ಸೊಪ್ಪಿಸಿಕೊಂಡ ಮಾರಿಬಿಟ್ಟ. ಮತ್ತೆ ಅದನ್ನು ಯಾರು ಕೊಂಡ್ಕೊಂಡ್ರು ಗೊತ್ತಾ? ನಾನು ಹೆಂಡತಿ ಮಕ್ಕಳೇ ಕೊಂಡ್ಕೊಂಡ್ರು ಅಂತ ಹೇಳ್ತಾರೆ. ಎಷ್ಟು ಇದು ಸಂಸ್ಕಾರ ಬಂದಿದೆ ಅಂತ ಇವನು ಕುದುರೆ ಅಂತ ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಗೊತ್ತೇ ಇಲ್ಲ ಸ್ವಲ್ಪ. ಅದು ಅವ್ರಿಗೆ ಗೊತ್ತು, ಇವರಿಗೆ ಜ್ಞಾನ ಇದೆ, ಅವ್ರಿಗೆ ಜ್ಞಾನ ಇಲ್ಲ. ಅವರೆಲ್ಲ ಯಾತಕ್ಕೆ ಕೊಂಡ್ಕೊಂಡ್ರು ಅಂದರೆ, ಆ ಮಹಿಷ್ಮತಿ ನಗರದಿಂದ ದ್ವಾರಕೆ ಯಾತ್ರೆ ಹೊರಡಬೇಕಾಗಿತ್ತಂತ ಅವರೆಲ್ಲ. ಎಷ್ಟೋ ಥರ ವೆಹಿಕಲ್ ತೊಗೊಂಡು ಯಾತ್ರೆ ಮಾಡಿ ಮನೆ ಮಾಡಿಬಿಡ್ತಾರಲ್ಲ ಆ ಟೈಪ್, ತಮ್ಮದೇ ಓನ್ ವೆಹಿಕಲ್ ಇದ್ರ ವಾಸಿಯನ್ನು. ಹಾಗೆ ಆಗಿನ ಕಾಲದಲ್ಲೆಲ್ಲ ಕುದುರೆ ಗಾಡಿಯಲ್ಲಿ ಹೋಗೋ ಅಭ್ಯಾಸ. ಅದಕ್ಕೆ ಕುದುರೆ ತೊಗೊಂಡ್ರು, ನನ್ನ ಮೇಲೆ ಕೂತ್ಕೊಂಡ್ರಂತೆ ಮಕ್ಕಳು ಹೆಂಡತಿ ಆಶ್ಚರ್ಯ ಕೂತ್ಕೊಂಡು ಓಡಿಸಕ್ಕೆ ಶುರು ಮಾಡಿದರು. ಅದು ಭಾಗವತ ಹೇಳ್ತಾರೆ, ಅದಕ್ಕೆ ಕರಗೋಷ್ಠೋ ಬಿಡಾಲ ಭೃತ್ಯಾಹ. ಹೆಂಡತಿ ಮಕ್ಕಳು ಆ ಕುದುರೆ ಅಂತ ಗೊತ್ತಿಲ್ಲದೆ ಹಾಗೆ ಮಾಡಿದ್ದಾರೆ, ಗೊತ್ತಿದ್ದು ಹಾಗೆ ಮಾಡ್ತಾರೆ ಎಷ್ಟೋ ಸರ್ತಿ ಅಂತ ಹೇಳ್ತಾರೆ. ಅವನು ದುಡಿಲೆಕ್ಕ ದುಡಿಬೇಕು ಹಗಲು ರಾತ್ರಿ, ಹಿಂಸೆ ಪಡಿಸ್ತಾರೆ. ಎಲ್ಲರೂ ಅಲ್ಲ, ಒಂದು ವರ್ಗದ ಜನ ಇರ್ತಾರೆ ಅಂತ ಹೇಳ್ತಾರೆ. ಇದು ವಯಸ್ಸು ಬೇರೆ ಆಯಿತು, ನಿಧಾನವಾಗಿ ಆಗಿತ್ತು ಅಷ್ಟೊತ್ತಿಗೆ. ಒಳ್ಳೆ ಕುದುರೆ ಬೇರೆ ಅಲ್ಲ, ಅಷ್ಟು ಜನ ಭಾರನೂ ಹಾಕ್ಕೊಂಡು ಅವರು ಕುತ್ಕೊಂಡು ಹೊರಟರು ಒಂದು ಕುದುರೆ ಮೇಲೆ, ಹೊರಲಾರದ ಹೊತ್ಕೊಂಡು. ಕುದುರೆ ಶಕ್ತಿ ಸ್ವಲ್ಪ ಜಾಸ್ತಿನೇ, ಹಾರ್ಸ್ಪವರು ಅಂತಲೇ ಕರೀತಾರೆ. ಹೊತ್ಕೊಂಡು ಹೊರಟು ನಾ ಹೋದೆ ಹೋದೆ, ತುಂಬ ಸುಸ್ತಾಗಿತ್ತು, ಆಹಾರ ನಾನು ಸರಿಯಾಗಿ ಕೊಡಲಿಲ್ಲ. ಒಂದು ಕೆರೆ ದಾಟಬೇಕಾಯ್ತು, ಮತ್ತೆ ತುಂಬ ಕೆಸರು ಅದರೊಳಗೆ, ದಾಟಕ್ಕೆ ಅಂತ ಹೊರಟೆ. ಓಡಿಸ್ಕೊಂಡು ಹೊರಟರು, ಹೋದೆ, ಕಾಲು ಸಿಕ್ಕಾಕೊಂಡ್ಬಿಡ್ತು ನಾನು ಕಾಲು, ಮುಂದೆ ಹೋಗ್ಲಿಕ್ಕೆ ಬರ್ತಾ ಇಲ್ಲ. ಅವ್ರು ಹೊಡಿಲಿಕ್ಕೆ ಶುರು ಮಾಡಿದ್ದಾರೆ, ಹೋಗು ಹೋಗು ಅಂತ ಇಳಿದಾರ ಹೊಡಿ ಬರದೆ ಹೋಗ್ಲಿಕ್ಕೆ ಕುತ್ಕೊಂಡೇ ಹೊಡಿತಿದ್ದಾರಪ್ಪ. ಅವ್ರು ಭಾರ ಒಂದು ಕಡೆ ಸಿಕ್ಕಾಕೊಳ್ಳೋದು ಕಡೆ ಹಾಗೆ ಸತ್ತು ಹೋಗಿಬಿಟ್ಟೆ ಅಂತ ಹೇಳಿದ್ದ. ನೋಡಿ, ಮೂರು ಸರ್ತಿ ಹೆಂಡತಿ ಮಕ್ಕಳ ಮೇತನ ಸತ್ತಿರೋದು. ಅವ್ರು ಮಾತು ಕೇಳ್ಕೊಂಡು ಬಲಿ ಕೊಟ್ಟಿದ್ದಕ್ಕೆ ಮತ್ತೆ ಅವರಿಂದ ಸಾಯ್ಬೇಕಾಗಿದೆ. ಅದಕ್ಕೆ ಇನ್ನೊಬ್ಬರ ಮಾತು ಅಂತೂ ಮುಖ್ಯ ಅಲ್ಲ, ಅದು ಒಳ್ಳೆಯದನ್ನಾದರೆ ಕೇಳಿ, ಕೆಟ್ಟದನ್ನು ಕೇಳಿಬೇಡಿ ಅಂತ ಹೇಳಿದ್ದ. ಎಷ್ಟೋ ಜನ ಇವತ್ತು ಏನೇನೋ ಮಾತು ಕೇಳ್ಕೊಂಡು ಹಾಳಾಗಿ ಹೋಗಿಬಿಡ್ತಾರೆ. ಒಳ್ಳೆ ಮಾತು ಹೇಳೋ ಹೆಂಡಂದರೂ ಇರ್ತಾರೆ, ಕೆಟ್ಟ ಮಾತು ಹೇಳೋರು ಇರ್ತಾರೆ. ಕೆಟ್ಟ ಮಾತು ಹೇಳೋರು ಹೇಳಿದರೆ ಎಷ್ಟು ಅನುಭವಿಸ್ತಾರೆ ಎಂಬುದನ್ನು ಅರ್ಥ ಮಾಡ್ಕೋಬೇಕು. ಸತ್ತೋದೆ, ಈಗ ಮೇಕೆಯಾಗಿ ಹುಟ್ಟಿದೆ ಅಂತ ಹೇಳ್ತಾರೆ. ಶಾಪದ ಕೊನೆಯ ಜನ್ಮ ಇದು, ಮೇಕೆಯಾಗಿ ಹುಟ್ಟಿದೆ. ನನ್ನ ಕೊನೆಯ ಜನ್ಮ ಯಾತಕ್ಕೆ ನಕ್ಕಿ ಅಂದರೆ ನಾನೇನು ಸತ್ತು ಹೋಗಿಬಿಡ್ತೇನೆ, ಈಗ ನಿನ್ನ ಹಣೆ ಬಾರ ನೋಡು, ಅದಕ್ಕೆ ನಗು ಬಂತು ಅಂತ ಹೇಳಿದ್ದಾರೆ. ನೀನು ಹುಟ್ಟಬೇಕು ಮತ್ತೆ ಈ ರೀತಿಯಲ್ಲಿ. ಆಗ ಮಾಧವ ಆಮೇಲೆ ಗಾಬರಿ ಆಗಿಬಿಡ್ತಾರೆ, ಬಲಿ ಕೊಡೋದು ಡ್ರಾಪ್ ಮಾಡಿಬಿಡ್ತಾರೆ, ಸದ್ಯ ಬಲಿ ಕೊಡೋದಿಲ್ಲ ಮಾರೆ, ಒಳ್ಳೆ ಕೆಲಸ ಮಾಡಿದೆ ನನಗೀಗ ಅಂತ ಹೇಳಿಬಿಟ್ಟು, ಹಾಗಿದ್ರೆ ನಾನು ಉದ್ಧಾರಕ್ಕೆ ಏನು ಹಾದಿ ಹೇಳು ಅಂತ ಕೇಳಿ. ಇಷ್ಟೆಲ್ಲ ಮೇಕೆ ಮಾತಾಡುತ್ತೆ ಅಂದ್ರೆ ಒಳ್ಳೆ ಜ್ಞಾನಿ ಆದ ಮೇಕೆ ಆಯ್ತಲ್ಲ, ನನ್ನ ಉದ್ಧಾರಕ್ಕೆ ಹಾದಿ ಹೇಳಿತು ಅಂತ ಕೇಳಿ. ಆಗ ಹೇಳ್ತೇನೆ ಕೇಳು ಅಂತ ಹೇಳಿ, ಹೇಳ್ತೇನೆ ಕೇಳು, ಒಂದು ಹಾದಿ ನನಗೆ ಸಿಕ್ಕಿದೆ, ನನಗೂ ಅಂತ ನಿನಗೂ ಹೇಳಿಬಿಡ್ತೇನೆ ಅಂತ ಹೇಳಿ ತಿಳಿಸಿದಂತೆ ಒಬ್ಬ ರಾಜ. ಆ ರಾಜ ವಿಶೇಷ ಸಂಕಲ್ಪವನ್ನು ಮಾಡ್ತ, ಒಂದು ಸೂರ್ಯಗ್ರಹಣದ ಕಾಲ, ಒಳ್ಳೆ ಪರ್ವಕಾಲ ಅಂತ. ಆಗ ಮಾಡ್ತಕ್ಕಂಥ ದಾನ ಧರ್ಮಗಳಿಗೆ ಬಹಳ ಬಹಳ ಬೆಲೆ ಅದು. ಅದು ಕೆಲವು ದಾನಗಳನ್ನು ಯಾವ ಮಾಡಿದರೂ ಪುಣ್ಯ, ಪರ್ವಕಾಲದಲ್ಲಿ ಮಾಡಿದರೆ ಭಾರಿ ಪುಣ್ಯ, ಅದು ಒಂದೊಂದು ಕೋಟಿ ಕೋಟಿ ಪಟ್ಟು ಫಲ ಕೊಡುತ್ತೆ. ಈ ಸೂರ್ಯಗ್ರಹಣ ಚಂದ್ರಗ್ರಹಣ ಇತ್ಯಾದಿ ಕಾಲದಲ್ಲಿ ಮಾಡಿದರೆ ಪರ್ವಕಾಲ ಅದು. ಒಂದು ಸೂರ್ಯಗ್ರಹಣ ಬಂದಿತ್ತು, ಆ ದಿವಸ ದಾನ ಮಾಡೋಣ ಅಂತ ಹೊರಟ ರಾಜ. ಇದು ಒಂದಾಯಿತು ಪರ್ವಕಾಲ. ಇನ್ನು ದೇಶ, ಒಳ್ಳೆ ಸ್ಥಳದಲ್ಲಿ ಮಾಡೋಣ ಅಂತ ಹೊರಟ. ಕುರುಕ್ಷೇತ್ರಕ್ಕೆ ಹೊರಟ ನೋಡಿ, ಒಳ್ಳೆ ದೇಶ ಅದು. ದೇಶ ಕಾಲ ಅದಕ್ಕೆಲ್ಲ ಹೇಳ್ತಾರೆ, ಒಳ್ಳೆ ಸ್ಥಳ, ಒಳ್ಳೆ ಒಳ್ಳೆ ಕಾಲ, ಒಳ್ಳೆ ದೇಶ, ಒಳ್ಳೆ ಕಾರ್ಯ, ಒಳ್ಳೆ ಮನಸ್ಸು, ಕೃಷ್ಣಾರ್ಪಣ ಬುದ್ಧಿ ಇದ್ದರೆ ಟಾಪ್ ಫಲ ಕೊಡುತ್ತೆ. ಇಲ್ಲದೆ ಹೋದರೆ ಏನು ಫಲ ಇರೋದಿಲ್ಲ. ಕ್ಲಬ್ನಲ್ಲಿ ಪವಮಾನ ಮಾಡಿದ್ರೆ ಹೇಗಿರ್ಬೇಕು ಲೆಕ್ಕ? ಪವಮಾನ ಒಳ್ಳೆಯದೇ, ಜಾಗ ಚೆನ್ನಾಗಿಲ್ಲ ಅದಕ್ಕೊಂದು. ಇನ್ನು ದೇವ್ರ ಗುಡಿಯಲ್ಲಿ ಇಸ್ಪಿಟ್ ಆಡೋದು ಎಷ್ಟು ಪ್ರೇಮಿದ್ರೆ, ಒಳ್ಳೆ ಸ್ಥಳ ಕೆಟ್ಟ ಕಾರ್ಯ ಅದು. ಇದೆಲ್ಲ ಯೋಚನೆ ಮಾಡಿದರೆ ಎಲ್ಲ ದೇಶ ಶುದ್ಧಿ, ಸ್ಥಳ ಶುದ್ಧಿ, ಮನಃಶುದ್ಧಿ, ಆಮೇಲೆ ಪರಿಕರಣ ಶುದ್ಧಿ, ಮಂತ್ರಶುದ್ಧಿ, ಸಹಕಾರಿಗಳ ಶುದ್ಧಿ, ಶುದ್ಧಿಗಳೆಲ್ಲ ಸೇರ್ತಾ ಹೋದಂತೆ ಅತ್ಯುತ್ತಮ ಫಲ ಬರುತ್ತೆ ಅಂತ ಹೇಳಿದ್ದ. ಕುರುಕ್ಷೇತ್ರವನ್ನು ಆರಿಸಿಕೊಂಡ. ಕುರುಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರ, ಅನೇಕರಿಗೆ ಗೊತ್ತಿಲ್ಲ. ಪುರಾಣ ಮಹಾಭಾರತದಲ್ಲಿ ಹೇಳ್ತಾರೆ ಕುರುಕ್ಷೇತ್ರಕ್ಕೆ ಹೋಗೋದಲ್ಲ, ಕುರುಕ್ಷೇತ್ರದಿಂದ ಬೀಸಿ ಬಂದ ಗಾಳಿ ನಮ್ಮ ಮೇಲೆ ಬೀಸಿದರೆ ನಮ್ಮ ಎಲ್ಲ ಪಾಪನೂ ಹೋಗಿಬಿಡುತ್ತೆ. ಎಷ್ಟು ಅದರ ಮಣ್ಣು ನಮ್ಮ ದೇಹದಲ್ಲಿ ಬಿಡುತ್ತೋ ಒಂದೊಂದು ಮಣ್ಣಿನ ಕಣಕ್ಕೆ 1,000 ವರ್ಷ ಸ್ವರ್ಗದಲ್ಲಿ ವಾಸ ಮಾಡ್ತಾನೆ. ಅಷ್ಟು ಪವಿತ್ರವಾದ ಸ್ಥಳ ಕುರುಕ್ಷೇತ್ರ. ಹೊಸದ ಭಗವಂತನಾದ ಕೃಷ್ಣ ಭಾಗವತದಲ್ಲಿ ಬರುತ್ತೆ, ಮಹಾಭಾರತದಲ್ಲಿ ಬರುತ್ತೆ. ಒಮ್ಮೆ ಕುರುಕ್ಷೇತ್ರದಲ್ಲಿ 12 ವರ್ಷಗಳ ಕಾಲ ಯಜ್ಞ ಮಾಡಿದ್ದಂತೆ ಕೃಷ್ಣ. 12 ವರ್ಷಗಳ ಕಾಲ ಕೃಷ್ಣ ಅಲ್ಲೇ ವಾಸ ಮಾಡಿದ್ದಂತೆ. ಅಷ್ಟು ಪವಿತ್ರವಾದ ಸ್ಥಳ ಅದು. ಕೃಷ್ಣನಿಗೆ ಯಾವ ಸ್ಥಳ ಬೇಕು ಪವಿತ್ರ? ಅವನೇ ಪರಮ ಪವಿತ್ರ. ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ. ನಮಗೆ ತೋರಿಸಿಕೊಡ್ತೇನೆ ಕುರುಕ್ಷೇತ್ರ ಬಹಳ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತಲೇ ಗೀತಾ ಪ್ರಾರಂಭ ಆಗೋದು. ಗೀತೆ ನಡೆದಿದ್ದು ಕುರುಕ್ಷೇತ್ರದೊಳಗೆ, ಉಪದೇಶ ನಡೆದಿದ್ದು. ಈ ಮಹಿಮೆ ಹೇಳ್ತಿರೋದು ಅಲ್ಲಿ ಬಗ್ಗೆ. ಅಲ್ಲಿ ಹೋಗಿದ್ದಾನೆ, ಅಲ್ಲಿ ದಾನ ಮಾಡಬೇಕು. ಯಾವ ದಾನ ಮಾಡಬೇಕು? ಕಾಲಪುರುಷ ದಾನ ಅಂತ ಒಂದು ಬಹಳ ದೊಡ್ಡ ದಾನ ಅದು, ಕಾಲಪುರುಷ ದಾನ ಅಂತ ಕರೀತಾರೆ. ಅದನ್ನು ಮಾಡಿಬಿಟ್ರೆ ಎಲ್ಲ ದಾನಗಳು ಮಾಡಿದ ಪುಣ್ಯ ಬರುತ್ತೆ. ಅದು ವಿಧಿವಿಧಾನ ಹೇಳ್ತಾರೆ, ಅದು ಹೇಗೂ ಮಾಡೋದಿಲ್ಲ ಅದನ್ನು ಕೇಳಿ ಉಪಯೋಗ ಇಲ್ಲ. ಅದು ಬಂಗಾರದ ಪ್ರತಿಮೆ ಮಾಡಿಸ್ಬೇಕು, ದೊಡ್ಡ ಪ್ರತಿಮೆ ಮಾಡಿಸ್ಬೇಕು, ಅದು ಕಾಲಪುರುಷನ ಆವಾಹನೆ ಮಾಡಬೇಕು, ಅದಕ್ಕೆ ವಿಶಿಷ್ಟವಾದ ಪೀತಾಂಬರಾದಿಗಳನ್ನು ಉಡಿಸಿಬಿಟ್ಟು ಯೋಗ್ಯ ಜ್ಞಾನಿಯಾದ ಬ್ರಾಹ್ಮಣರಿಗೆ ದಾನ ಮಾಡಿದರೆ ವಿಶೇಷ ಪುಣ್ಯ ಬರುತ್ತೆ ಅಂತ ನಿಯಮ. ಕಾಲಪುರುಷ ದಾನ ಅಂತ ಅದಕ್ಕೆ ಹೆಸರು. ಎಲ್ಲರಿಗೂ ಮಾಡೋಕ್ಕೆ ಬರೋದಿಲ್ಲ, ಭಾರಿ ಶ್ರೀಮಂತರಾಗಬೇಕು ಅದಕ್ಕೆ. ಅವನ ರಾಜ ಅದಕ್ಕೆ ಮಾಡಲಿಕ್ಕೆ ಅಂತ ವ್ಯವಸ್ಥೆ ಮಾಡಿಕೊಂಡ. 3 ಆಯ್ತೀಗ. ಮತ್ತು ದಾನ ಯಾರಿಗೆ ಕೊಡಬೇಕು? ನಮಗೆ ಹಾಗಲ್ಲ, ಸಿಕ್ಕವ್ರಿಗೆ ಕೊಡೋ ಅಭ್ಯಾಸ ಇರುತ್ತೆ ನಮಗೆ. ಸಿಕ್ಕವ್ರಿಗೆ ಕೊಟ್ಟರೆ ಸಿಕ್ಕ ಫಲ ಬರುತ್ತೆ, ಒಳ್ಳೆ ಫಲ ಬರೋದಿಲ್ಲ ಅದಕ್ಕೆ. ಇವತ್ತು ಲೆಟ್ರ್ ಬರೆದು ಎಲ್ಲೋ ಹಾಕಿಬಿಟ್ರೆ ಬಿದ್ದಿರುತ್ತೆ ಅಷ್ಟೆ, ಪೋಸ್ಟ್ ಬಾಕ್ಸಲ್ಲಿ ಹಾಕಿದ್ರೆ ಹೋಗುತ್ತೆ, ಎಲ್ಲೆಲ್ಲ ಹಾಕಿದ್ರೆ ಏನು ಉಪಯೋಗ ಆದ್ರಿಂದ? ಬರೆದಿದ್ದು ವೇಸ್ಟ್ ಅಷ್ಟೆ. ಅದಕ್ಕೆ ಹೇಗೆ ಪೋಸ್ಟ್ ಬಾಕ್ಸಲ್ಲಿ ಮಾತ್ರ ಸಂಬಂಧಪಟ್ಟಲ್ಲಿ ಮಾತ್ರ ಹಾಕಿದರೆ ಪತ್ರ ಸರಿಯಾದರೆ ಮುಟ್ಟುತ್ತೋ, ಹಾಗೆ ಸತ್ಪಾತ್ರೆ ದಾನ ಮಾಡಬೇಕು. ಭಗವಂತ ಗೀತೆಯಲ್ಲಿ ಹೇಳ್ತಾರೆ, ದಾತವ್ಯಮಿತಿ ಯದ್ದಾನ ದೀಯತೆ ಅನುಪಕಾರಿಣೆ ದೇಶೆ ಕಾಲೆ ತಥಾ ಪಾತ್ರೆ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಭಗವದ್ಗೀತೆಯ ಮಾತು. ಒಳ್ಳೆಯ ಸ್ಥಳ, ಒಳ್ಳೆಯ ಮನಸ್ಸು, ಒಳ್ಳೆಯ ಮಂತ್ರ, ಒಳ್ಳೆಯ ದಾನ, ಒಳ್ಳೆಯ ವ್ಯಕ್ತಿ, ಅವರಿಗೆ ಮಾಡಿದ ದಾನ ಪೂರ್ಣ ಪುಣ್ಯ ಪೂರ್ಣ ಕೊಡುತ್ತೆ, ಸಾತ್ವಿಕ ದಾನ ಅಂತ ಕರೀತಾರೆ. ಕುರುಕ್ಷೇತ್ರಕ್ಕೆ ಹೊರಟ, ಸೂರ್ಯಗ್ರಹಣ ಯೋಚನೆ ಮಾಡಿದ, ಅಲ್ಲಿ ಯಾವ ಆಚಾರ ಸಿಗ್ತಾರೋ ಯಾರಿಗೆ ಗೊತ್ತು, ಯೋಚನೆ ಮಾಡಿ ತಮ್ಮೂರಿಂದಲೇ ಒಬ್ಬ ಆಚಾರ ಕರ್ಕೊಂಡು ಹೊರಟ. ಒಳ್ಳೆ ಭಾರಿ ದೊಡ್ಡ ವಿದ್ವಾಂಸ, ಭಾರಿ ವಿದ್ವಾಂಸ ಅಂದರೆ ಭಾರಿ ದೊಡ್ಡ ವಿದ್ವಾಂಸರು ಕರ್ಕೊಂಡು ಇಲ್ಲಿ ದಾನ ಕೊಡ್ತೇನೆ ಅಲ್ಲಿ ಬನ್ನಿ ಅಂತ ಕರ್ಕೊಂಡು ಹೊರಟ. ಆ ಬ್ರಾಹ್ಮಣನೂ ಹೊರಟ ಜೊತೆಗೆ, ಜೊತೆಗೆ ಮಂತ್ರ ಪುರೋಹಿತರು ಬೇಕಲ್ಲ, ಪುರೋಹಿತರು ಕರ್ಕೊಂಡು ಹೊರಟ. ರಾಜ ಅಂದರೆ ಎಲ್ಲ ಸೌಭಾಗ್ಯ ಆತನಿಗಿತ್ತು. ಕುರುಕ್ಷೇತ್ರಕ್ಕೆ ಹೋದ, ಗ್ರಹಣ ಹಿಡೀತು, ಸ್ನಾನಕ್ಕೆ ಅಂತ ಹೊರಟ. ಸ್ನಾನ ಮಾಡಿ ಬಂತಾನೆ, ಗ್ರಹಣ ಇನ್ನು ಬರುತ್ತೆ. ಸೂರ್ಯಗ್ರಹಣ ಇತ್ತೀಚೆಗೆ ಮುಂದಿನ ತಿಂಗಳ ಇದೆ, ಅಮಾವಾಸ್ಯೆ ಮುಂದಿನ ಆಷಾಢ ಬಹುಳ ಅಮಾವಾಸ್ಯೆನೇ ಸೂರ್ಯಗ್ರಹಣ ಇದೆ. ಆಗ ಹೇಳ್ತಾರೆ ಸೂರ್ಯಗ್ರಹಣದ ಕಾಲಕ್ಕೆ ಹಿಡಿದ ತಕ್ಷಣ ಸ್ನಾನ ಮಾಡಬೇಕು, ಮೊದಲು ಬಿಟ್ಟ ತಕ್ಷಣ ಸ್ನಾನ ಮಾಡಬೇಕು. ಹಿಡಿದ ತಕ್ಷಣ ಸ್ನಾನ, ಬಿಟ್ಟ ತಕ್ಷಣ ಸ್ನಾನ ತಿಳ್ಕೊಂಡಿರ್ಬೇಕು ಅದನ್ನು. ಯಾರು ಹಿಡಿದ ತಕ್ಷಣ ಸ್ನಾನ ಮಾಡೋದಿಲ್ಲ ಅವ್ರಿಗೆ ಅಪಮೃತ್ಯು ಬರುತ್ತೆ ಅಂತ ಹೇಳ್ತಾರೆ, ನೆನಪಿರ್ಬೇಕು. ತುಂಬ ಜನಗಳು ಯಾರಾದ್ರು ಆಚಾರ ಮಾಡ್ಕೊತಾರೆ, ನಮಗೆ ಹೇಗೆ ಬಿಟ್ಬಿಟ್ಟಿರ್ತಾರೆ ಪಾಪ, ಸ್ವಾಮಿಗಳು ಆಚಾರ ಮಾಡ್ತಾರೆ ಅಂತೇಳಿ. ಆದರೆ ಮೃತ್ಯು ಅವರಿಗೆ ಬರೋ, ಎಲ್ರಿಗೂ ಮೃತ್ಯು ಇರೋದ್ರಿಂದಾಗಿನೇ ಅಪಮೃತ್ಯು ಬರುತ್ತೆ. ಹಿಡಿದ ಸ್ನಾನ ಮಾಡದೆ ಹೋದ್ರೆ ಅದಕ್ಕೆ ಮನೆಯದು ಎಲ್ಲರೂ ಮಾಡಬೇಕು, ಚಿಕ್ಕ ಮಕ್ಕಳ ಸಮೇತ ಎಲ್ಲರಿಗೂ ಹಿಡಿದ ಸ್ನಾನ ಮಾಡಿಸ್ಬೇಕು. ಕೆಲವು ಎಕಾನಮಿ ಮಾಡ್ತಾರೆ, ಬಿಟ್ಟರೆ ಒಟ್ಟಿಗೆ ಮಾಡಿಬಿಟ್ರೆ ಆಯ್ತಲ್ಲ ಅಂತ ಕೆಲವರು ಬಿಟ್ಟ ಮೇಲೆ, ಕೆಲವು ಹೇಗೂ ಮಾಡಿದ್ದೇವ ಹಿಡಿದಿದ್ದು ತಿನ್ನು ಕೆಲವರು ತಪ್ಪದು. ಹಿಡ ಸ್ನಾನ ಮಾಡಲೇಬೇಕು, ಸ್ಪರ್ಶವಾದ ತಕ್ಷಣ ಮಾಡಬೇಕು, ಅದು ಉಟ್ಟು ಬಟ್ಟೆಯಲ್ಲೇ ಮಾಡ್ಬೇಕು, ಅದು ಸಚೈಲ ಸ್ನಾನ ಅಂತ ಕರೀತಾರೆ. ಹೇಗಿರ್ತಾನೆ, ಯಾವ ಸ್ನಾನ ಹಿಡಬೇಕಾದ್ರೆ ಯಾವ ಬಟ್ಟೆ ಇರುತ್ತೋ ಅದರಲ್ಲೇ ಮುಡಿ ಆಮೇಲೆ ಬೇರೆ ಸ್ನಾನ ಮಾಡ್ಕೊಂಡು ಬರಬೇಕು, ಅದು ಶುದ್ಧ ಸ್ನಾನ. ಬಿಡೋವರಿಗೆ ಏನು ಮಾಡಬೇಕು ಗೊತ್ತಾ, ಬಿಡೋವರಿಗೂ ಮಂತ್ರ ಜಪ ಮಾಡ್ತಾ ಇರಬೇಕು. ಅನೇಕರಿಗೆ ಗೊತ್ತಿಲ್ಲ, ಗ್ರಹಣದ ಅನುಷ್ಠಾನ ಬಹಳ ದೊಡ್ಡದು, ಗ್ರಹಣ ಕಾಲದೊಳಗೆ ಎಲ್ಲರಿಗೂ ಶುದ್ಧಿ ಬಂದುಬಿಡುತ್ತದೆ. ಎಷ್ಟು ಶುದ್ಧಿ ಇರುತ್ತೆ ಅಂತ ಕೇಳಿದರೆ, ಈ ಹೊರಗಾದವರು ಕೂಡ ಗುರುಮಂತ್ರ ಮಾಡಿಕೊಳ್ಳೋ ಶಕ್ತಿ ಇದೆ ಗೊತ್ತಾಗ, ಮನೆ ಒಳಗಿಲ್ಲ ಹೆಂಗಸು, ಅಂಥವರು ಕೂಡ ಶುದ್ಧರಾಗ್ತಾರೆ. ಆಗ ಅವರು ಸ್ನಾನ ಮಾಡಬೇಕಂತ ಸಮಯದಲ್ಲಿ, ಬೇರೆ ದಿವಸ ಸ್ನಾನ ಮಾಡಾಗಿಲ್ಲ. ಆದರೆ ಆ ಗ್ರಹಣ ಹಿಡಿದ ಕಾಲಕ್ಕೆ ಮಾತ್ರ ಹೊರಗಾದ ಹೆಂಗಸರು ಕೂಡ ಸ್ನಾನ ಮಾಡಬೇಕು ಹಿಡಿದ ತಕ್ಷಣ. ಸ್ನಾನದ ಪದ್ಧತಿ ಬೇರೆ, ಡೈರೆಕ್ಟ್ ನೀರು ಹಾಕ್ಸೋಬಾರ್ದು, ಜರಡಿಯಲ್ಲಿ ಹಾಕ್ಸೋಬೇಕು, ಪದ್ಧತಿಗಳೆಲ್ಲ ಇದೆ. ಮುಗಿಯುವವರೆಗೂ ಶುದ್ಧಿ ಇರುತ್ತೆ ಅವರಿಗೆ, ಮುಗಿದಷ್ಟು ಮತ್ತೆ ಹೊರಗೇನೆ. ಅಷ್ಟೊತ್ತು ಮಂತ್ರ ಹೇಳೋ ಅಧಿಕಾರ ಇದೆ, ತುಂಬ ಜನ ಫಾಲೋ ಮಾಡೋದಿಲ್ಲ, ಒಳಗಿದ್ದವರೇ ಮಾಡಿದ್ರೆ ಹೊರಗಿದ್ದವರು ಏನು ಮಾಡ್ತಾರೆ ಪಾಪ, ಆದರೆ ಮಾಡಿಕೊಂಡ್ರೆ ಅಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅದು ಅಷ್ಟರ ಮಟ್ಟಿಗೆ ಗ್ರಹಣ ಕಾಲದಲ್ಲಿ ವೇಸ್ಟ್ ಮಾಡ್ಕೋಬಾರ್ದು. ದೇವತೆಗಳಿಗೆ ಪ್ರಿಯ, ಋಷಿಗಳಿಗೆ ಪ್ರಿಯ, ಪಿತೃಗಳಿಗೆ ಪ್ರಿಯ, ಅದಕ್ಕೆ ಮಂತ್ರಗಳನ್ನು ನಾನು ಹೇಳಿ. ಯಾವ ಮಂತ್ರ ಬರೋದಿಲ್ಲ, ಗಾಯತ್ರಿ ಮಂತ್ರ ಹೇಳಿ, ಅದಕ್ಕೆ ಅಂತೆ ಹೆಂಗಸರು ಬೇರೆ ಮಂತ್ರ, ಕೃಷ್ಣ ಮಂತ್ರನೇ ಹೇಳಿ, ಬೀರೋವರೆಗೂ ಹೇಳ್ತೀರಿ, ಎಷ್ಟು ಪುಣ್ಯ ಬರುತ್ತೆ ಗೊತ್ತಾ. ಬೇರೆ ದಿವಸಗಳಲ್ಲಿ ಒಂದ್ಸರ್ತಿ ಮಾಡಿದರೆ ಒಂದ್ಸರ್ತಿ ಪುಣ್ಯ, ಇದರಲ್ಲಿ ಗ್ರಹಣ ಕಾಲಕ್ಕೆ ಮಾಡಿದರೆ ಒಂದ್ಸರ್ತಿ ಹೇಳಿದರೆ ಕೋಟಿಗಟ್ಟಲೆ ಪುಣ್ಯ ಬರುತ್ತೆ. ಈ ರೀತಿ ಮಾಡ್ಕೊಂಡು ಆಮೇಲೆ ಗುರುಮಂತ್ರ ಬಿಟ್ಬಾರ್ದು, ಹೇಗೋ ಮಾಡಿದ್ದೀವಲ್ಲ ಕೋಟಿಗಟ್ಟಲೆ ಬಂತು ಅಂತ ಹೇಳಿ ಆಮೇಲೆ ಮಂತ್ರ ಬಿಡಬಾರ್ದು. ಮತ್ತೆ ಇದು ಅಡಿಷನಲ್ ಇದ್ದ ಬೋನಸ್ ಪಾಯಿಂಟ್ ಇದ್ದಾಗೆ ಅದನ್ನು ಮಾಡಿಕೊಂಡ್ರೆ ಅಷ್ಟು ಪುಣ್ಯ. ಇವ್ರು ಗಾಯತ್ರಿ ಮಂತ್ರ ಆಯಿತು, ನಾರಾಯಣ ಮಂತ್ರ ಹೇಳಿ, ದ್ವಾದಶ ಸ್ತೋತ್ರ ಹೇಳಿ, ವಿಷ್ಣು ಸಹಸ್ರನಾಮ ಹೇಳಿ, ಪದ್ಮನಾಮ ಹೇಳಿ, ಕೇಶವನಾಮ ಹೇಳಿ, ಹೆಂಗಸರು ಹರಿದಾಸರ ಹಾಡುಗಳನ್ನು ಹೇಳಿ, ಅಂತೂ ಸುಮ್ಮನೆ ಕೊಡಬಾರ್ದು, ಫುಲ್ಲು ಯುಟಿಲೈಸ್ ಮಾಡ್ಕೋಬೇಕಲ್ಲ. ಇನ್ನು ತರ್ಪಣ ಕೊಡ್ತಕ್ಕಂಥವ್ರು ತರ್ಪಣ ಕೊಡೋ ಕಾಲ ಅಂತೇಳಿ ಸರಿಯಾದ ತರ್ಪಣ ಕೊಡಬೇಕು, ತಿಲತರ್ಪಣನೇ ಕೊಡಬೇಕಾಗ. ಹಿರಣ್ಯ ಶ್ರಾದ್ದ ಅಂತ ಶ್ರಾದ್ದ ಮಾಡಬೇಕು, ಅದು ಬಹಳ ಜನಕ್ಕೆ ಗೊತ್ತಿಲ್ಲ. ಪಿತೃಗಳ ಉದ್ಧಾರಕ್ಕೋಸ್ಕರ ಅಡಿಗೆ ಅಡಿ ಮಾಡಿಸಿ ಬಳಸೋಕ್ಕಾದ ನಿಷಿದ್ಧ ಕಾಲ ಅದು, ಅದು ಹಿರಣ್ಯ ಶ್ರಾದ್ದ ಅಂತ ಮಾಡ್ತಾರೆ. ಅದನ್ನು ಕೊಟ್ಟರೆ ಭಾರಿ ಪುಣ್ಯ ಬರುತ್ತಂತೆ, ಪಿತೃಗಳಿಗೆ ಅಕ್ಷಯ ತೃಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಗ್ರಹಣಕಾರದ ವಿಧಿವಿಧಾನಗಳು. ಜೊತೆಗೆ ದಾನ ಕೊಡಬೇಕು, ದಾನ ಕೊಡಿ, ಎಷ್ಟು ಸಾಧ್ಯವಾಗೋಷ್ಟು ದಾನ ಕೊಡಿ. ಅದು ಬಹಳಷ್ಟು ಒಂದು ಪರ್ವಕಾಲದಲ್ಲಿ ಮಾಡಿದ ದಾನಕ್ಕೆ ಆ ಪ್ರಾಪರ್ಟಿ ಇನ್ವೆಸ್ಟ್ ಮಾಡಿದರೆ ಹೇಗೆ ಹುಚ್ಚಾಬಟ್ಟೆ ಷೇರು ವ್ಯಾಲ್ಯೂ ಜಾಸ್ತಿಯಾಗಿ ಪುಣ್ಯ ಸಂಪತ್ತು ಬರಬಹುದೋ ಹಾಗೆ ಪುಣ್ಯ ಬರುತ್ತೆ. ಅದಕ್ಕೆ ದಾನದಲ್ಲೂ ಅತ್ಯುತ್ತಮ ದಾನ ಮಾಡಿ, ಅದೆಲ್ಲ ಮಾಡಕ್ಕೆ ರಾಜ ಹೊರಟಿದ್ದ ಪಾಪ, ಎಲ್ಲ ವ್ಯವಸ್ಥೆ ಮಾಡಿಕೊಂಡ. ಆಮೇಲೆ ಬಿಟ್ಟು ಸ್ನಾನ ಮಾಡಬೇಕು, ಬಿಟ್ಟು ಸ್ನಾನ ಮಾಡದೆ ಹೋದರೆ ಭಾಳ ಜನ ಗೊತ್ತಿಲ್ಲ, ಗ್ರಹಣ ಬಿಟ್ಟ ಮೇಲೆ ಸ್ನಾನ ಮಾಡದೆ ಹೋದರೆ ಮೈಲಿಗೆ, ಎಷ್ಟು ದಿವಸ ಮೈಲಿಗೆ ಅಂತ ಕೇಳಿದರೆ ಅಂತಿಂತ ಮೈಲಿಗೆ ಅಲ್ಲ, ಸೂತಕದ ಮೈಲಿ, ವೃದ್ಧಿ ಮೈಲಿಗೆ ಅಲ್ಲ, ಸೂತಕದ ಮೈಲಿಗೆ ಇರುತ್ತಂತೆ. ಎಲ್ಲಿವರೆಗೂ ಗೊತ್ತಾ, ಇನ್ನೊಮ್ಮೆ ಗ್ರಹಣ ಬಂದು ಸ್ನಾನ ಮಾಡೋವರೆಗೂ ಮೈಲಿಗೆ ಅಂತವರು. ಗಾಬರಿ ಆಗಿಬಿಡುತ್ತಾಗ ಸುಮ್ಮನೆ ಸ್ನಾನ ಮಾಡೋದು ಅಷ್ಟೇ, ಒಂದು ಲಕ್ಷಣ ಸ್ನಾನ ಮಾಡಿಬಿಟ್ರೆ ಮುಗಿದೋಗುತ್ತೆ, ಅಲ್ಲಿವರೆಗೂ ಮೈಲಿಗೆ ಇರಬೇಕಾ, ಅಲ್ಲಿಯೂ ಸಂಧ್ಯಾವನ್ನೇ ಮಾಡಾಗಿಲ್ಲ, ಎಲ್ಲ ಕ್ಯಾನ್ಸಲ್. ಮತ್ತೆ ನಮ್ಮೆಲ್ಲರೂ ಖುಷಿ ಆಗಿದ್ರೆ ಬಿಟ್ಟು ಬಿಟ್ಟರೆ ವಾಯ್ಸ್ ಎತ್ಕೊಂಡು ಬಿಡ್ತಾರೆ, ಸಂಧ್ಯಾವನ್ನೇ ಕ್ಯಾನ್ಸಲ್ಲು, ದೇವ್ರ ಪೂಜೆ ಕ್ಯಾನ್ಸಲ್ಲು, ಊಟನೂ ಕ್ಯಾನ್ಸಲ್, ನೆನಪಿರಬೇಕು, ಆದ್ರಿಂದ ಮಾಡಬೇಕಾಗುತ್ತೆ. ಆ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಕೂಡ ಹಿಡಿದು ಸ್ನಾನ ಮಾಡಬೇಕು, ಬಿಟ್ಟು ಸ್ನಾನವನ್ನು ಮಾಡಬೇಕು. ನಮ್ಮ ಆಧುನಿಕರೆಲ್ಲ ಗಲಾಟೆ ಬರ್ತದೆ, ಏನ್ರಿ ಅದು ಏನೂ ಇಲ್ಲ, ಮಾಡಬೇಡಿ ಮಾಡಬೇಡಿ ಅಂತೇಳಿ ಡಂಗುರ ಹೊಡಿಸ್ತಿರ್ತಾರೆ. ಅಂದ್ರೆ ಪಾಪಿಗಳ ಡಂಗುರ ಇದ್ದ ತಗೊಂಡು ಏನ್ ಮಾಡ್ತೀರಿ, ಅದರಿಂದ ಅವ್ರ ಮಾತು ಕೇಳ್ಕೊಂಡು ಬಿಟ್ರಿ, ನರಕಕ್ಕೆ ಹೋದಾಗ ಅನುಭವಿಸೋದು ಯಾರು ಈ ಮಧ್ಯೆ, ಮಾಡಿದ್ರೆ ಏನು ಲಾಸ್ ಇಲ್ಲ ನಿಮಗೆ, ಏನು ಮೊನ್ನೆ ಸ್ನಾನ ಮಾಡಿದ್ದಾರೆ, ಮೈ ಸ್ವಚ್ಛ ಆಯ್ತು, ಏನೋ ಲಾಸ್ ಇಲ್ಲ ನನಗೆ. ಆದ್ದರಿಂದ ಯಜ್ಞ ಹಿಡಿದು ಸ್ನಾನ ಬಿಟ್ಟು ಸ್ನಾನ ಮಾಡಲೇಬೇಕು, ಮಧ್ಯದ ಕಾಲ ವೇಸ್ಟ್ ಮಾಡಬಾರ್ದು. ಸೂರ್ಯಗ್ರಹಣ ಬಿಂಬ ಹತ್ತಿರದಲ್ಲೇ ಇದೆ, ಇನ್ನು ಅನೇಕ ವಿಧಿವಿಧಾನಗಳುಂಟು, ಅದು ತಿಳ್ಕೊಂಡು ಮಾಡಿದರೆ ಮಾತ್ರ ಬಹಳ ಶ್ರೇಷ್ಠವಾದಂಥ ಕಾರ್ಯ. ಅದಕ್ಕೆ ಜ್ಞಾನಿಗಳು ಕಾಯ್ತಿರ್ತಾರೆ ಅಂತ ಪರ್ವಕಾಲ ಬರಲಿ ಅಂತ ಹೇಳಿಬಿಟ್ಟು. ಗ್ರಹಣ ಕಾಲಗಳು ವಿಶೇಷವಾದಂಥ ಪುಣ್ಯಕಾಲಗಳು ಬಂದರೆ ಅದು ಪುಣ್ಯವನ್ನು ರಾಶಿ ರಾಶಿ ಪಡ್ಕೊಳ್ತಕ್ಕಂಥ ಅಪೂರ್ವವಾದ ಕಾಲಗಳವೆಲ್ಲ ಕೂಡ. ರಾಜನಿಗೆಲ್ಲ ಜ್ಞಾನ ಇತ್ತು, ಎಲ್ಲ ವ್ಯವಸ್ಥೆ ಮಾಡಿಕೊಂಡ, ಹಿಡಿತು ಜ್ಞಾನ, ಸ್ನಾನಕ್ಕೆ ಅಂತ ಹೋದ, ಪುರೋಹಿತರ ಕಡೆ ಸ್ನಾನಕ್ಕೆ ಅಂತ ಹೋದ. ಬಂದಷ್ಟೇ ಬ್ರಾಹ್ಮಣ ಹೋಗಬೇಕಾಗಿತ್ತು ಸ್ನಾನಕ್ಕೆ, ಕೂತಿದ್ದ. ಆಗ ಕಾಲಪುರುಷ ವಿಗ್ರಹ ಮಾಡಿದ್ನಲ್ಲ, ಅದು ಮಾತಾಡ್ತಂತೆ, ಏನು ಆಚಾರ್ಯ ದಾನ ತಗೊಳಕ್ಕೆ ಬಂದಿದ್ದೀರಲ್ಲ, ಜೀರ್ಣಿಸ್ಕೊಳ್ಳೋ ಶಕ್ತಿ ಇದೆಯಾ ಅಂತ ಕೇಳಿತಂತ. ಇದು ತಗೋತೀರಲ್ಲ, ನಿಮ್ಗೆ ಗತಿ ಏನಾಗುತ್ತೆ ಗೊತ್ತಾ ಅಂತ ಕೇಳಿತಂತ. ಇದು ಗೊತ್ತಿರಬೇಕು, ದಾನ ತಗೊಳ್ಳೋ ಖುಷಿಯಿಂದ ತೊಗೊಂಡ್ಬಿಡ್ತಾರೆ, ಎಷ್ಟು ರಿಸ್ಕ್ ಇದೆ ಗೊತ್ತಿರೋದಿಲ್ಲ. ಆ ಬರೀ ದಾನ ಅಲ್ಲ, ಅದರಿಂದ ಪಾಪಗಳ ರಾಶಿ ಬರುತ್ತಂತೆ. ದಾನ ಕೊಡೋದು ಸುಮ್ಮನೆ ಕೊಡೋದಿಲ್ಲ, ಪಾಪ ಪರಿಹಾರಾರ್ಥಂ ಕೊಡ್ತಾರೆ, ಪಾಪ ಎಲ್ಲಿಗೆ ಹೋಗ್ಬೇಕು ತೊಗೊಂಡವ್ರಿಗೆ ಹೋಗುತ್ತೆ ಮಧ್ಯೆ, ಇದನ್ನು ಕೇಳಿ ಯಾರೋ ತಗೊಳ್ಳೋಕೆ ಮುಂದೆ ಬರೋದಿಲ್ಲ, ಹಾಗಾಗಿಬಿಡುತ್ತೆ. ಆಮೇಲೆ ಹೇಗೆ ತಗೋತೀರಿ ನನ್ನ ದಾನ ನೀವೀಗ, ಆ ಶಕ್ತಿ ಇದೆಯಾ ಅಂತ ಕೇಳಿದ್ರಂತೆ. ಆ ಬ್ರಾಹ್ಮಣ ಹೇಳ್ತಾನೆ, ಏನು ಏನಂತ ತಿಳ್ಕೊಂಡಿದ್ದೀನಿ ನನ್ನನ್ನು, ನಿನ್ನಲ್ಲ ಏನು ದಾನ ಕೊಟ್ಟರು ತಗೊಳ್ಳೋ ಶಕ್ತಿ ನನಗಿದೆ ಅಂತ ಹೇಳಿದ್ರೆ ಆಯಿತು ಅಂತ ಹೇಳಿದ. ಅಷ್ಟೊತ್ತಿಗೆ ಸರಿಯಾಗಿ ಅವ್ರು ಸ್ನಾನ ಮುಗಿಸ್ಕೊಂಡು ಬಂದರು, ಸುಮ್ಮನೆ ಆಗಿಬಿಟ್ರು. ಎಲ್ಲ ಇಬ್ಬರು ಸ್ನಾನ ಮುಗಿಸ್ಕೊಂಡು ಬಂದರು, ಎಲ್ಲ ಸಂಕಲ್ಪ ಮಾಡಿ ಕಾಲಪುರುಷ ದಾನ ಕೊಟ್ಟುಬಿಟ್ಟ ತಗೊಂಡ್ರು. ಅವರಿಗೆ ಕಾಣಿಸ್ದಾಗ ನಮಗೆ ತಗೋತೀವಿ ಕಾಣಿಸೋದಿಲ್ಲ, ನಮಗೆ ಆ ಕಣ್ಣೇ ನಮಗಿಲ್ಲ ಇವತ್ತು, ಅವರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ವೈದ್ಯರಿಗೆ ಹೇಗೆ ಗೊತ್ತಾಗುತ್ತೋ ರೋಗದ ವಿಷಯ, ಜ್ಞಾನಿಗಳ ಪಾಪಗುಣ್ಯದ ವಿಷಯ ಗೊತ್ತಾಗುತ್ತೆ. ಅವನು ತಗೋತಿರ್ಲಿಕ್ಕೆ ಏನಾಯ್ತು ಗೊತ್ತಾ, ಆ ಕಾಲಪುರುಷ ಮಹಾ ರಾಕ್ ಎಲ್ಲ ಪಾಪಗಳ ಆವಾಹನ ಮಾಡಿರ್ತಾರೆ, ಅದರೊಳಗೆ ಪಾಪಗಳೆಲ್ಲ ಹೋಗಬೇಕು, ಎರಡು, ಒಂದು ಗಂಡು ಒಂದು ಹೆಣ್ಣು ಮೇಲಕ್ಕೆ ಎದ್ರಂತ ಅದರಿಂದ ಎರಡು ಪಿಶಾಚಿಗಳು ಎದ್ದು ಈ ಬ್ರಾಹ್ಮಣ ಹಿಡ್ಕೊಂಡ್ಬಿಡುತ್ತೆ ಬಂದ್ಬಿಟ್ಟು ಗಟ್ಟಿಯಾಗಿ. ಆ ರಾಜನೇ ಕಾಣುತ್ತದ್ದು ಆಗಿನ ಕಾಲದ ಜನ, ಈಗಿನ ಕಾಲದ ಬರೀ ನಡಗೋದು ಕಾಣಿಸುತ್ತೆ ಅವ್ರು ಹಿಡಿದವ್ರು ಕಾಣಿಸೋದಿಲ್ಲ. ಅದು ನೋಡ್ತಿದ್ದಾನೆ, ಗಡಗಡ ನಡುತ್ತಿದ್ದಾನೆ ಬ್ರಾಹ್ಮಣ, ಎರಡು ಹೆಣ್ಣು ಹಿಡಿತಾ ಇದೆ, ದಾನ ತಗೊಳ್ಳೋರು ಎಚ್ಚರಿಕೆ ಕೊಡ್ತಾ ಇದ್ರು, ಎಷ್ಟು ಅಪಾಯ ಇದೆ ನೋಡಿ ದಾನ ತಗೊಂಡ್ರಿ ಅಂತ ಹೇಳ್ತಾನೆ. ಆದರೆ ಉಪಾಯನೂ ಹೇಳ್ತಾನೆ, ತಗೊಂಡ್ರೆ ಅಪಾಯ ಆಗಿದ್ರೆ ಏನು ಮಾಡಬೇಕು ಅಂತ ಅಲ್ಲೇ ಹೇಳ್ತಾನೆ. ಒಂದು ಕ್ಷಣಕಾಲ ಗಡಗಡ ನಡಿಬಿಟ್ಟ ಆ ಬ್ರಾಹ್ಮಣ. ಆಮೇಲೆ ಏನಾಯ್ತು ಗೊತ್ತೇನು, ಧ್ಯಾನ ಕುತ್ಕೊಂಡು ಏನೋ ಜಪ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ಒಂದು ಕ್ಷಣಕ್ಕೆ ಆ ದೇಹದಿಂದ ಒಂದು ಗಂಡು ಪಿಶಾಚಿ ಹೆಣ್ಣು ಪಿಶಾಚಿ ಜೋರ ಕೂಗ್ತ ಓಡೋಗ್ಬಿಟ್ಟು ಎರಡು ಕೂಡ, ಸ್ವಲ್ಪ ದೂರ ಹೋಗಿ ಬ್ಲಾಸ್ಟ್ ಆಗಿಬಿಡುತ್ತೆ ಎರಡು ಕೂಡ. ಆಶ್ಚರ್ಯ ಆಗೋಯ್ತು ರಾಜನಿಗೆ, ಇದೇನಿದು ಏನು ಗೊತ್ತಾಗ್ತಾ ಇರೋಲ್ಲ ಏನಿದೆಯಲ್ಲ ಅಂತ ಕೇಳಿದ್ರು. ಏನೋ ದಾನ ಕೋರ್ಣ ಅಂತ ಕೊಟ್ಟರೆ ಪಾಪ ಯಾಕಾರ ಕೊಟ್ವಿ ಅನ್ಕೊಂಡು ನಡೆದೋದು ಕಂಡ ಮೇಲೆ ಒಬ್ಬ ಬ್ರಾಹ್ಮಣನ ಕೊಂದಾಗತ್ತೆ ಅನ್ಕೊಂಡ್ವಿ ನಾವೀಗ, ಎಲ್ಲ ವಾಸಿ ಆಯ್ತಲ್ಲ ಏನಿದೆಯಲ್ಲ ಅಂತ ಕೇಳಿದ್ರು. ಆಗ ಬ್ರಾಹ್ಮಣ ಹೇಳಿದ, ರಾಜ ಇನ್ನೇನೂ ಅಲ್ಲ, ಕಾಲಪುರುಷನೊಳಗೆ ಏನು ಪಾಪಗಳನ್ನ ಆವಾಹನ ಮಾಡಿದ್ದೀಯಲ್ಲ ಆ ಪಾಪ ರೂಪ ತಗೊಂಡು ನಾನು ಕೊಲ್ಲಕ್ಕೆ ಅಂತ ಬಂದು, ಆ ದಂಪತಿಗಳಿಬ್ಬರು ನಾನು ಕೊಲ್ಲಕ್ಕೆ ಅಂತ ಬಂದು, ಆಗ ನಾನೇನು ಮಾಡ್ತೀನಿ, ನನಗೆ ಅಪಾಯ ಅಟ್ಯಾಕ್ ಮಾಡಿಬಿಟ್ಟು, ಆದರೆ ನಾನು ಅದನ್ನು ಕಳ್ಕೊಂಡು ಪರಿಹಾರ ಮಾಡ್ಕೊಂಡ್ಬಿಟ್ಟೆ, ಓಡಿಸಿಬಿಟ್ಟೆ ಅಂತ ಹೇಳಿದ್ರು. ಅದಕ್ಕೆ ಹೇಳಿದ್ದ ಬ್ರಾಹ್ಮಣ, ಏನು ಬೇಕಾದ್ರೆ ದಾನ ತಗೋದು ಶಕ್ತಿ ಇದೆ ಅಂತ ಹೇಳಿದ್ನಲ್ಲ, ಓಡಿಸಿಬಿಟ್ಟೆ ಅಂತ ಹೇಳಿದ. ಹೇಗೆ ಓಡಿಸಿದಿರಿ, ಏನು ಧ್ಯಾನ ಮಾಡಿದಿರಿ, ಏನು ಜಪ ಮಾಡಿದಿರಿ ಅಂತ ರಾಜ ಕೇಳಿದ. ತಕ್ಷಣ ಹೇಳಿದ, ಭಗವದ್ಗೀತೆಯ 9ನೇ ಅಧ್ಯಾಯವನ್ನು ಪಾರಾಯಣ ಮಾಡದೆ ಅಲ್ಲ ಓಡೋಗ್ಬಿಟ್ಟು ಅಂತ ಹೇಳಿದ. ಎಷ್ಟು ಉಪಾಯ ಹೇಳ್ತಾರೋ ಗೊತ್ತಾ ನಮಗೆ, ಎಷ್ಟು ಸುಲಭ ಅಂತ ಕೇಳಿದರೆ, ಯಾರು ಭಗವದ್ಗೀತೆಯ 9ನೇ ಅಧ್ಯಾಯವನ್ನು ತಪ್ಪದೆ ಪ್ರತಿನಿತ್ಯ ಪಾರಾಯಣ ಮಾಡ್ತಾರೋ ಅವ್ರು ಏನು ದಾನ ತಗೊಳ್ಳೋ ಶಕ್ತಿ ಬರುತ್ತಂತ. ಐ ಕ್ಯಾನ್ ಡೈಜೆಸ್ಟ್ ಎನಿ ಟೈಪ್ ಆಫ್ ದಾನ ಅಂತ. ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ಇಲ್ಲದ್ರೆ ಪಾಪದ ಮುದ್ದೆ ನಿನ್ನೆಲ್ಲ ಕೇಳಿದಲ್ಲ, ಆ ದಾನ ತಗೊಂಡು ತಗೊಂಡು ಏನಾಗುತ್ತದೆ ಅಂತ ಕೇಳಿದ್ದೇವಲ್ಲ, ಬ್ರಹ್ಮರಾಕ್ಷಸನ ಹುಟ್ಟಿರ್ತಾನೆ, ಇಲ್ಲಿ ಬ್ರಹ್ಮರಾಕ್ಷಸರು ಓಡೋಗ್ತಾನೆ ಅಂತಿರ್ಬೇಕು. ದಾನ ತಗೊಳ್ಳೋ ಶ್ರಾದ್ದ ಕೊಡಬೇಕಾದ್ರೆ 7ನೇ ಅಧ್ಯಾಯ ಓದಿರಬೇಕು ಬ್ರಾಹ್ಮಣ. ಈ ದಾನ ತಗೊಳ್ಳೋ ಶಕ್ತಿ ಬರಬೇಕು ಅಂತಿದ್ರೆ ಇದನ್ನು ತಿಳ್ಕೊಂಡಿರ್ಬೇಕು. ಒಂದಕ್ಕೊಂದೆಲ್ಲ ಲಿಂಕ್ ಹೇಳ್ತಾ ಹೋಗ್ತಾರೆ. ಅರ್ಹತೆ ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ಆ ಕೋರ್ಸ್ ಮಾಡಿದರೆ ಮಾತ್ರ ಆ ಕೆಲಸಕ್ಕಾಗಿ ಅಪಾಯಿಂಟ್ಮೆಂಟ್ ಸಿಗ್ತದೋ. ಒಂದೊಂದು ಕೆಲಸಕ್ಕೊಂದು ಅರ್ಹತೆ ಅಂತಿರ್ತೆ. ಭಗವದ್ಗೀತೆಯ 9ನೇ ಅಧ್ಯಾಯವನ್ನು ಯಾರು ಸರಿಯಾಗಿ ಓದಿರ್ತಾರೋ, ಪ್ರತಿನಿತ್ಯ ಪಾರಾಯಣ ಮಾಡ್ತಾರೋ ಅವರಿಗೆ. ಧ್ಯಾನ ಏನು ಮಾಡ್ತಿದ್ದೀರಿ, ನಾರಾಯಣ ಧ್ಯಾನ ಮಾಡ್ತಿದ್ದೆ ಅಂತ ಹೇಳ್ತಾರೆ. ದೇಹಸ್ಥದಾ ಸವಿತ್ರ ಮಂಡಲ ಮಧ್ಯವರ್ತಿ, ದೇವರು ಧ್ಯಾನ ಮಾಡದೆ ಜಪ ಮಾಡದೆ ಅವನ ಇರ್ಲಕ್ಕಾಗಲೇ ಇಲ್ಲ, ಓಡೋಗ್ಬಿಟ್ಟು ತಕ್ಷಣ ಅಂತ ಹೇಳ್ತಾರೆ. ಅವನು ಸತ್ತ ಹೋಗ್ಬಿಟ್ಟು, ನಾನು ಏನು ಪಾಪನೇ ಇಲ್ಲ ಅಂತ ಹೇಳ್ತಾರೆ. ಈ ಕಥೆ ಕೇಳಿದ ಮೇಲೆ ಭಗವದ್ಗೀತೆ 8-9ನೇ ಅಧ್ಯಾಯ ಎಷ್ಟು ಮುಖ ಹೇಳ್ತಾ ಇದೆ ನಮಗೆ. ಇದು ನಾನು ಕಣ್ಣಾರೆ ಕಂಡೆ ಅಂತ ಮೇಕೆ ಹೇಳ್ತೇನೆ, ಕಣ್ಣಾರೆ ಕಂಡೆ ನಿನಗೆ ಹೇಳ್ತಾ ಇದ್ದೇನೆ. ನಾನಿಗೆ ನಗೋದಕ್ಕೆ ಅದೊಂದು ಕಾರಣ, ನಾನು ಎಲ್ಲ ಪಾಪ ಕಳೆದೋಯ್ತೀಗ, ನಾನು ವೈಕುಂಠಕ್ಕೆ ಹೋಗ್ತಾ ಇದ್ದೇನೆ. ಅದಕ್ಕೆ ರಾಜ, ನೋಡು ಮಾಧವ ಬ್ರಾಹ್ಮಣ, ನೀನು ಅದನ್ನೇ ಮಾಡು, ಉದ್ಧಾರ ಆಗ್ತೇ ಇದ್ದನಂತೆ. ಎಲ್ಲರೂ ಭಗವದ್ಗೀತೆ 9ನೇ ಅಧ್ಯಾಯ ಜಪ ಮಾಡಿ ದೇವ್ರ ಧ್ಯಾನ ಎಲ್ಲ ಸದ್ಗತಿಗೆ ಹೋಗ್ಬಿಟ್ರು. ಇದು ಆ ಅಧ್ಯಾಯದ ಮಹತ್ವ ಇದೆ. ಇದನ್ನು ತಿಳ್ಕೊಂಡು ಬಿಟ್ರೆ ಅದಕ್ಕೆ ವಿಶೇಷವಾದ ಹೆಸರು 9ನೇ ಅಧ್ಯಾಯ. ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ ಕರೀತಾರೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರ ವಿಧಮುತ್ತಮಂ ಅಂತ ಭಗವಂತ ಹೇಳ್ತಾನೆ ಅರ್ಜುನ. ವಿಚಿತ್ರವಾದಂತಹ ವಿಷಯ ಹೇಳ್ತೇನೆ ಕೇಳು ನಿನಗೆ. ರಾಜವಿದ್ಯೆಯನ್ನು ಹೇಳ್ತೇನೆ. ಸುಸುಖಂ ಕರ್ತುಂ ಅವ್ಯಯಂ, ಇದು ಅತ್ಯಂತ ಸುಖ, ನಮ್ಮ ಮಾಡೋದು ಭಾರಿ ಸುಲಭ, ಫಲ ಮಾತ್ರ ಭಾರಿ ಜಾಸ್ತಿ ಅಂತ ಯೋಗಕ್ಕೆ ರಾಜವಿದ್ಯಾ ಅಂತ ಕರೀತಾರೆ. ಅನೇಕರು ಅರ್ಥ ಬರಿಬೇಕಾದ್ರೆ ಎಂತ ಅರ್ಥ ಬರೆದ್ರೆ ಗೊತ್ತಾ ಅದಕ್ಕೆ? ರಾಜ್ಞಾಂ ವಿದ್ಯಾ ರಾಜವಿದ್ಯಾ, ರಾಜರೋದಬೇಕಾದ ವಿದ್ಯೆ ಅಂತ ಅರ್ಥ ಮಾಡಿಬಿಟ್ಟು. ಅಂದರೆ ಭಗವದ್ಗೀತೆ 9ನೇ ಅಧ್ಯಾಯ ಬ್ರಾಹ್ಮಣರಿಗೆಲ್ಲ ರಾಜರಿಗೆ ಅಂತ ಆಗೋಯ್ತಾನೆ, ರಾಜರಿಗೆ ಮಾತ್ರ ಅಂತೇಳಿ ಆಚಾರ್ಯ ಬರೀತಾರೆ. ಆ ಅರ್ಥ ಅಲ್ಲ ಅದಕ್ಕೆ. ವಿದ್ಯಾನಾಂ ರಾಜ ರಾಜವಿದ್ಯಾ, ರಾಜರೋದ ವಿದ್ಯೆ ಅಲ್ಲ, ವಿದ್ಯೆಗಳ ರಾಜ ಅದಕ್ಕೆ ರಾಜವಿದ್ಯಾ ಅಂತ ಕರೀತಾರೆ. ಯೋಗ್ಯರೆಲ್ಲ ಓದಬೇಕಾದ್ರೆ ಸುಸುಖಂ ಕರ್ತು ಮವ್ಯಯಂ, ಇದನ್ನು ಪ್ರತಿಯೊಬ್ಬರು ಓದಿ ತಿಳ್ಕೊಂಡ್ರೆ ಉದ್ಧಾರ ಆಗೋಗ್ಬಿಡ್ತಾನೆ. ಆ ಪ್ರಶ್ನೆ ಬಂತು, ಏನಿದೆ ಅದರೊಳಗೆ ಅಂತ ಅಧ್ಯಾಯದೊಳಗೆ. ಇಷ್ಟೊತ್ತು ಕೇಳಿದ್ದಕ್ಕೆ ಅದಕ್ಕೇನು ಸಂಬಂಧ? ಏನೋ ಕಥೆ ಏನೋ ತತ್ವ ಇದ್ದರೆ ರಿಲೆವೆನ್ಸ್ ಅಲ್ಲ, ಸಂಬಂಧ ಇರಬೇಕದು. ಇಷ್ಟೊತ್ತು ಕೇಳಿದ ಕಥೆಗೂ 9ನೇ ಅಧ್ಯಾಯಕ್ಕೂ ಏನು ಲಿಂಕ್ ಇದೆ ಅದನ್ನು ಹೇಳ್ತಾರೆ. ಇಲ್ಲಿ ನಡೆದಿದ್ದೇನು, ಯಾಗ ಮಾಡಬೇಕು, ಬಲಿ ಕೊಡಬೇಕು, ಅದರಿಂದ ಉದ್ಧಾರವಾಗ್ತೇನೆ ಅಂತ ಹೊರಟಿದ್ದ ಭಗವಂತ ಹೇಳ್ತಾನೆ ಅಧ್ಯಾಯದೊಳಗೆ. ಅದು ಸರಿಯಲ್ಲ ಅಂತ ಹೇಳ್ತಾರೆ. ಇದು ಯಾಗ ಮಾಡಿ ಬಲಿ ಕೊಟ್ಟು ಸ್ವರ್ಗಕ್ಕೆ ಹೋಗ್ತಕ್ಕಂಥ ಮಾತಿದೆಯಲ್ಲ, ಅದು ಕರ್ಮದ ಮಾರ್ಗ, ಅದು ತಾರಕ ಅಲ್ಲ. ಅದನ್ನೇ ಭಗವಂತ ಹೇಳ್ತಾನೆ, ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತ್ರೈವಿದ್ಯಾ ಮಾಂ ಸೋಮಪಾಹ ಪೂತ ಪಾಪಾಹ. ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತ್ರೈವಿದ್ಯರು ಅಂತಿದ್ದ. ತ್ರೈವಿದ್ಯರು ಅಂದರೆ ವೇದ ಓದಿದವರೇ, ಅದರ ತಾತ್ಪರ್ಯ ತಿಳಿದವರಲ್ಲ, ಬರೀ ಅಪೇರೆಂಟ್ ಮೀನಿಂಗ್ ಗೊತ್ತಿದ್ದವರು. ಅವರೇನು ಮಾಡ್ತಾರೆ, ವೇದದಲ್ಲಿ ಹೇಳುತ್ತೆ ಅಪಾಪ ಸೋಮಂ ಅಮೃತ ಅಭೂಮ, ಯಜ್ಞ ಮಾಡೋಣ ಅಮೃತ ಮೋಕ್ಷಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು. ಅಂದರೆ ಜ್ಞಾನ ಇಲ್ಲವರಿಗೆ ಕರ್ಮನೇ ಜಾಸ್ತಿ ಮಾಡೋದು, ಕರ್ಮ ಹಿಡ್ಕೊಂಡು ಜ್ಞಾನ ಬಿಟ್ಟುಬಿಡ್ತಾರೆ. ಇವತ್ತು 99 ಪಾಲ ಜನ ಎರಡೂ ಬಿಟ್ಟವರಿದ್ದಾರೆ, ಜ್ಞಾನನೂ ಇಲ್ಲ ಕರ್ಮನೂ ಇಲ್ಲ. ಆದರೆ ಒಂದು ಗುಂಪು ಜ್ಞಾನಕ್ಕಿಂತ ಕರ್ಮ ಮಾಡೋರು ಜಾಸ್ತಿ ಇದ್ದಾರೆ. ಕರ್ಮ ಅಂದ್ರೆ ಏನು ಭಯಂಕರ ಮೂರು ತಾಸು ದೇವ್ರ ಪೂಜೆ ಮಾಡ್ತಾರೆ, ಒಂದು ಅಕ್ಷರ ದೇವ ಅಂದ್ರೆ ಹೆಸರು ಕೂಡ ಗೊತ್ತಿರೋದಿಲ್ಲ, ಆ ರೀತಿ ಪೂಜೆ ಮಾಡ್ತಿರ್ತ ತಪ್ಪು. ಇದಕ್ಕೆ ಅಲ್ಲಿ ಪಾಠ ಓದ್ತಾರೆ, ಪೂಜೆ ಹೆಸರೇ ಗೊತ್ತಿರೋದು, ಸಾರಿಕರ ಮನೆಯಲ್ಲಿ ಇಟ್ಕೊಂಡಿರೋದಿಲ್ಲ, ಅದು ತಪ್ಪು. ಎರಡು ಬ್ಯಾಲೆನ್ಸ್ ಮಾಡಬೇಕು. ಕರ್ಮಣ ಜ್ಞಾನ ಮಾತನೋತಿ, ದೇವ್ರ ಪೂಜೆನೂ ಮಾಡಬೇಕು, ಪಾಠ ಪ್ರವಚನೂ ಆಗಬೇಕು, ಯಾವ್ದು ಒಂದು ಬಿಟ್ಟರು ಕೂಡ ಸದ್ಗತಿ ಆಗೋದಿಲ್ಲ, ಅದು ಶಾಸ್ತ್ರ. ಭಗವಂತ ಹೇಳ್ತಾನೆ, ಯಾರು ಯಜ್ಞ ಇದಿಷ್ಟ ಸ್ವರ್ಗತಿಂ ಪ್ರಾರ್ಥಯಂತೆ, ಸ್ವರ್ಗತಿ ಅಂದ್ರೆ ಸ್ವರ್ಗಲೋಕವನ್ನು ಬಯಸ್ತಾರೆ, ಸ್ವರ್ಗ ಸಿಗುತ್ತವರಿಗೆ. ತೇತಂ ಭುಕ್ತ ಸ್ವರ್ಗಲೋಕಂ ವಿಶಾಲಂ, ನಮಗೆ ಖುಷಿಯಾಗಿದ್ದೇನೆ ಮತ್ತೆ ಸ್ವರ್ಗಕ್ಕೆ ಹೋಗ್ತಾರಲ್ಲ ಅಂತ ಕೇಳಿದರೆ, ಮುಂದೆ ನೋಡಿ, ಕ್ಷೀಣೆ ಪುಣ್ಯೆ ಮತ್ತೆ ಲೋಕಂ ವಿಶಂತಿ, ಅದು ಇಂಪಾರ್ಟೆಂಟ್. ಆ ಪುಣ್ಯ ಅಂಬೋದು ಟೆಂಪರರಿ, ಆದ್ದರಿಂದ ಮುಗಿದ ತಕ್ಷಣ ಕೆಳಗಿಳಿಸ್ಬಿಡ್ತಾರೆ, ಕೆಳಗಿಳಿಸೋದಿಲ್ಲ, ತಳ್ತಾರಂತಲ್ಲಿ ಸಲೆ ಕೆಳಗೆ ಬಿಡ್ತಾರಂತೆ ಬಂದು ಅಲ್ಲಿಂದ. ಅಂದರೆ ಇಂಥ ಯಜ್ಞ ಮಾಡಿ, ಯಜ್ಞ ಮಾಡೋದು ಭಾರಿ ಆಯಾಸದ ಕೆಲಸ, ಸುಲಭ ಅಲ್ಲ. ಹೋಗೋದು ಸ್ವರ್ಗಕ್ಕೆ, ತಪ್ಪಂತ ಮತ್ತೆ ಬಿಡಬೇಕು, ಮತ್ತೆ ಹುಟ್ಟಬೇಕು, ಮತ್ತೆ ಹೋಗಬೇಕು, ಮತ್ತೆ ಬರಬೇಕು, ಕೊನೆಯಿಲ್ಲ ಮೊದಲಿಲ್ಲ, ಆದ್ದರಿಂದ ಸರಿಯಲ್ಲ. ಸೊ ಕರ್ಮದಿಂದ ಏನಾದ್ರು ಉದ್ಧಾರವಾಗ್ತೇವೆ ಅಂತ ಹೊರಟ್ರೆ ಎಂದೂ ಸಾಧ್ಯ ಇಲ್ಲ. ಅದು ಕರ್ಮ ಬಿಡಬೇಕು ಅಲ್ಲ, ಕೇವಲ ಕರ್ಮ ಮಾಡದೇನೆ ಜ್ಞಾನ ಕಾರ್ಯಕ್ಕೋಸ್ಕರ ಮಾಡಿದರೆ ಉದ್ಧಾರ ಆಗ್ತಾನೆ ಹೊರತು ಬರೀ ಇಲ್ಲ. ಅಲ್ಲಿ ಹೇಳಿದರು ಸ್ಕೂಲಿಗೆ ಹೋಗಯ್ಯ ಪಾಸ್ ಆಗ್ತಿ ಅಂದರು, ದಿವಸ ಸ್ಕೂಲಿಗೆ ಹೋದ, ಪ್ರದಕ್ಷಿಣೆ ಹಾಕೋದು ಮನೆಗೆ ವಾಪಸ್ ಬರೋದಷ್ಟೇ, ಕ್ಲಾಸ್ಗೆ ಹೋಗಲೇ ಇಲ್ಲ, ಸ್ಕೂಲಿಗೆ ಹೋಗೋದು ಬರೋದು, ಸ್ಕೂಲಿಗೆ ಹೋಗೋದು ಬರೋದಷ್ಟೇ, ಫೇಲ್ ಆಗಿಬಿಟ್ಟ. ಸ್ಕೂಲಿಗೆ ಹೋಗೋದು ಹೇಳಿದ್ದಿಲ್ಲ, ದಿವಸ ಹೋಗ್ತಿದ್ದಲ್ಲ ಅಂತ ಹೇಳಿದ, ಒಂದಿವ್ಸ ಕ್ಲಾಸ್ನಲ್ಲಿ ಕೊಡಲೇ ಇಲ್ಲ. ಅದಕ್ಕೆ ಕರ್ಮ ಮಾಡೋ ಅಂದರೆ ಮೆಕ್ಯಾನಿಕಲಿ ಮಾಡೋ ಅಂತ ಅರ್ಥ ಅಲ್ಲ, ತಿಳ್ಕೊಂಡು ಮಾಡು ಅಂತ ಅರ್ಥ, ತಿಳ್ಕೊಂಡು ಅಂದರೆ ಓದು ಅಂತ ಅರ್ಥ. ಇವಾಗ ಸತ್ಯನಾರಾಯಣ ಪೂಜೆ ಮಾಡಬೇಕು, ಇವರು ಪೂಜೆ ಮಾಡ್ತಿರ್ತಾರೆ, ಏನು ವೈಭವ ಗೊತ್ತಾ, ಸತ್ಯನಾರಾಯಣ ಯಾರೋ ಸುಳ್ಳು ನಾರಾಯಣ ಯಾವುದು ಗೊತ್ತೇ ಇಲ್ಲ, ಸತ್ಯ ಅಂತ ಯಾತಕ್ಕೆ ಕರೀತಾರೆ, ಸುಳ್ಳಲ್ಲ ಸತ್ಯ, ಏನು ಹೇಳಬೇಕು ಅದಕ್ಕೆ. ನಾರಾಯಣ ಅಂತ ಕೂಡ ಗೊತ್ತಿಲ್ಲ, 1,000 ಜನ ಬರೆಸು 2,000 ಜನ ಬರೆಸು ಅಷ್ಟೇ ಹೊರತು ನಾರಾಯಣ ಯಾರೋ ಗೊತ್ತಿಲ್ಲ. ಇದೆಂಥ ಪೂಜೆ ಇದೆ, ನಾರಾಯಣ ಅಂದರೆ ಯಾರು ಗೊತ್ತಾ, ಸರ್ವೋತ್ತಮನಾದ ದೇವತೆ. ಏಕೋ ನಾರಾಯಣ ಆಸಿ ನ ಬ್ರಹ್ಮ ನ ಚ ಶಂಕರ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ. ಅದು ಗೊತ್ತಿಲ್ಲದ ಏನು ಯೋಚನೆ ಅರ್ಥ ಮಾಡಿಕೊಳ್ಳಿ, ಅದು ಜ್ಞಾನವಿಲ್ಲದೆ ಮಾಡಿದರೆ ಏನೂ ಪ್ರಯೋಜನ ಇಲ್ಲ, ಜ್ಞಾನ ಇದ್ದು ಮಾಡಿದರೆ ಮಾತ್ರ ಪೂರ್ಣ ಪ್ರಯೋಜನ. ಆದ್ರೆ ಮೋಕ್ಷಕ್ಕೆ ಹೋಗಬೇಕಾದ್ರೆ ಸ್ವಲ್ಪದಿಂದ ಹೋಗ್ಲಿಕ್ಕೆ ಬರೋದಿಲ್ಲ, ಪೂರ್ಣ ಪ್ರಯೋಜನನೇ ಆಗಬೇಕು, ಆದ್ದರಿಂದ ಜ್ಞಾನ ಬೇಕು. ಇದೇನು ಮಾಡಿದ, ಮೇಕೆ ಬಲಿ ಕೊಟ್ಟು ಸದ್ಗತಿ ಹೋಗ್ತೇನೆ ಅಂತ ಹೇಳಿದ, ಅದಲ್ಲ ಅಂತ ಹೇಳಿದ ಕೊಟ್ಟಿದ್ದ. ಅದಕ್ಕೆ ಕತೆ ಹೇಳಿದ ನೋಡಿ ಏನೇನಾಗುತ್ತೆ ಅಂತ ಹೇಳಿದ. ಹಿಂಸೆಯಿಂದ ಬಹಳ ದುಃಖ ಇದೆ. ಪ್ರಾಚೀನ ಪರಿಹಿ ರಾಜ ಭಾಗವತ ಪುರಾಣದಲ್ಲಿ ಬರುತ್ತೆ, ಅನೇಕ ಯಜ್ಞಗಳನ್ನು ಮಾಡ್ತಾ ಇರ್ತಾನೆ, ಮೋಕ್ಷಕ್ಕೆ ಹೋಗ್ತೇನೆ ಅಂತ ತಿಳ್ಕೊಂಡಿರ್ತಾನೆ. ನಾರದರು ಬರ್ತಾರಲ್ಲಿ, ಪ್ರಾಚೀನ ಪರಿಹಿ ರಾಜ ಖುಷಿಯಿಂದ ಅವರು ಸ್ವಾಗತ ಮಾಡಿ, ಸ್ವಾಮಿ ಹೇಗೆ ನಾನು ಹೇಗೆ ಮಾಡ್ತಿದ್ದೀನಿ ಅಂತ ಕೇಳ್ತಾನೆ. ನಾರದರು ಹೇಳ್ತಾರೆ, ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ನಾರದರು. ಏನು ಸ್ವಾಮಿ, ಎಷ್ಟು ಯಜ್ಞ ಮಾಡಿದ್ದೇನೆ ನಾನು, ಒಳ್ಳೇದಲ್ವಾ ಅಂತ ಕೇಳಿದರೆ, ಸ್ವಲ್ಪ ನೋಡು, ದಿವ್ಯ ದೃಷ್ಟಿ ಕೊಡ್ತೇನೆ ನೋಡು ಅಂತ ಹೇಳಿದರೆ ಏನಾಯ್ತು ಗೊತ್ತಾ, ಏನು ಯಜ್ಞದಲ್ಲಿ ಪ್ರಾಣಿಗಳು ಬಲಿ ಕೊಟ್ಟಿರ್ತಾನೆ, ಆ ಪ್ರಾಣಿಗಳೆಲ್ಲ ಕಾಯ್ತಾ ಕೂತೀವಿ ಅಂತ, ಇವನು ಬರಲಿ ತಿಂದು ಹಾಕ್ತೇವೆ ಅಂತ ಕಾಯ್ತೀವಿ ಅಂತ. ಅರ್ಥ ಆಯ್ತಾ ಈಗ? ಆದ್ದರಿಂದ ಎಂದೂ ಕೂಡ ಬರೀ ಯಜ್ಞ ಉದ್ಧಾರ ಆಗಲು ಸಾಧ್ಯ ಇಲ್ಲ, ಮತ್ತೇನು ಮಾಡಬೇಕಾಗಿದ್ರೆ. ಆಗ ಪುರಂಜನೋಪಾಖ್ಯಾನ ಹೇಳ್ತಾರೆ, ಜ್ಞಾನ ಬೇಕು ನೋಡು ಅಂತ ಹೇಳಿ. ಇದಕ್ಕೆ ಅದಕ್ಕೆ ಒಳ್ಳೆ ಲಿಂಕ್ ಇದೆ. ಆದ್ದರಿಂದ ಯಜ್ಞವನ್ನು ಮಾಡಿ ಆದರೆ ಜ್ಞಾನಪೂರ್ವಕ ಮಾಡಬೇಕೆ ಹೊರತು ತಿಳುವಳಿಕೆ ಇಲ್ಲದೆ ಮಾಡಿದರೆ ನಾವು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಸ್ವರ್ಗಕ್ಕೆ ಹೋಗ್ಬೋದೇ ಹೊರತು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬಂದ ಭಾಗ ಬಂದು ಸರಿ ಹೋಯ್ತು. ಮತ್ತೆ ಯಾರನ್ನು ಆರಾಧನೆ ಮಾಡಬೇಕಾಗಿದ್ರೆ ಯಜ್ಞ ಒಂದು ಮೆಕ್ಯಾನಿಕಲ್ ಆಯಿತು. ಅರ್ಜುನ, ಯಾರನ್ನು ಆರಾಧನೆ ಮಾಡಬಾರ್ದು, ನನ್ನ ಆರಾಧನೆ ಮಾಡಬೇಕು. ಅನನ್ಯ ಚಿಂತ ಎಂತೋ ಮಾಂ ಏ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದು ಅಲ್ಲಿ ಶ್ಲೋಕ 9ನೇ ಅಧ್ಯಾಯದ ಶ್ಲೋಕ, ಭಾಳ ಎಲ್ಲ ತುಂಬ ಜನ ಕೇಳಿರೋ ಶ್ಲೋಕ ಇದು. ಅನನ್ಯ ಚಿಂತ ಎಂತೋ ಮಾಂ ಏ ಜನಾ ಪರ್ಯುಪಾಸತೆ. ಅರ್ಜುನ, ಏ ಜನಾ, ಯಾವ್ಯಾವ ಜನ ನನ್ನನ್ನು ಅನನ್ಯ ಭಕ್ತಿಯಿಂದ ಆರಾಧನೆ ಮಾಡ್ತಾರಲ್ಲ, ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನಾನು ಯೋಗಕ್ಷೇಮವನ್ನು ನೋಡ್ಕೋತೇನೆ. ಇದು ಯೋಗಕ್ಷೇಮಂ ಮಹಾಮ್ಯ, ಅಲ್ಲೇ ಮಾತಿದ್ದು ಒಂದು. ನಮ್ಮ ಹುಡುಗರಿಗೆ ಅಲ್ಲೇ ಮಾತೊಂದು ಗೊತ್ತಾಗೋದಿಲ್ಲ, ಎಲ್ ಐ ಸಿ ಮಾತೊಂದು ತಿಳ್ಕೊಂಡ್ಬಿಡ್ತಾರೆ, ಅಲ್ಲಿ ಹಾಕಿರ್ತಾರೆ ಎಲ್ಲ ಯೋಗಕ್ಷೇಮ ಮಹಾಮ್ಯಂ ಅಂತ ಹೇಳಿದ್ರು. ಅವ್ರು ಎಲ್ ಐ ಸಿ ಹೇಳಿದ್ರು ಯೋಗಕ್ಷೇಮ ಮಹಾಮ್ಯ ಸತ್ತ ಮೇಲೆ ಅಂತ ಅರ್ಥ, ಬದುಕಿದಾಗಲ್ಲ ಸತ್ ಮೇಲೆ ಯೋಗಕ್ಷೇಮ ಮಹಾಮ್ಯ. ಆದರೆ ಇದಲ್ಲ ಹೇಳ್ತಾರೆ, ನಿಜವಾಗ್ಲೂ ಕೂಡ ಯೋಗಕ್ಷೇಮ ನಾನು ನೋಡ್ಕೋತೇನೆ, ನನ್ನ ಯಾರು ನಂಬ್ತಾರಲ್ಲ ಯೋಗಕ್ಷೇಮ ನನಗೆ ಸೇರಿತ್ತು ಭಗವಂತ ಹೇಳಿದ. ಯೋಗ ಅಂದ್ರೇನು, ಕ್ಷೇಮ ಅಂದ್ರೇನು, ಅಲ್ಲಿ ರಾಯರು ಬರೀತಾರೆ, ಗೀತಾವಿರುತ್ತೆ ರಾಘವೇಂದ್ರ ಸ್ವಾಮಿಗಳು ಬರೀತಾರೆ, ಯೋಗ ಅಂದರೆ ಅಪ್ರಾಪ್ತಸ್ಯ ಪ್ರಾಪಣಂ ಯೋಗ. ನಮಗೆ ಏನಿಲ್ಲ, ಏನು ಬೇಕಾಗಿದೆ ಅದನ್ನು ತಂದು ಕೊಡ್ತಾನೆ, ಅದಕ್ಕೆ ಯೋಗ ಅಂತ ಕರೀತಾರೆ. ಕ್ಷೇಮ ಅಂದ್ರೇನು, ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ. ಏನು ಕೊಡ್ತಾರೆ ಅದನ್ನು ಉಳಿಸ್ತಾರೆ, ಕಾಪಾಡ್ತಾರೆ, ಅದಕ್ಕೆ ಕ್ಷೇಮ ಅಂತ ಕರೀತಾರೆ. ಇಲ್ಲದನ್ನು ಕೊಡೋದು ಯೋಗ, ಕೊಟ್ಟಿದ್ದನ್ನು ಉಳಿಸೋದು ಅದು ಕ್ಷೇಮ. ಅದು ಯೋಗಕ್ಷೇಮಂ ಮಹಾಮ್ಯಹಂ, ಭಗವಂತ ಕೊಟ್ಟ ಆಶ್ವಾಸನೆ. ಬೇರೆ ಯಾವ ದೇವತೆಗಳು ಕೂಡ ಯೋಗಕ್ಷೇಮ ವಹಿಸ್ತೇನೆ ಅಂತ ಹೇಳೋದಿಲ್ಲ. ಬ್ರಹ್ಮದೇವರು ರುದ್ರದೇವರು ಹಿರಣ್ಯಕಶಿಪು ಮೊದಲಾದವರು ವರವನ್ನು ಕೊಟ್ಟರು. ಕೊಟ್ಟರಷ್ಟೇ ಉಳಿಸಿದ್ರ ಹಿರಣ್ಯಕಶಿಪು ಸತ್ತ, ರಾವಣ ಸತ್ತ, ಭಸ್ಮಾಸುರ ಬ್ಲಾಸ್ಟ್ ಆಗಿ ಹೋಗಿಬಿಟ್ಟ. ಅವ್ರು ಕಾಪಾಡಲಿಲ್ಲ, ಕೇಳಿದೆ ಕೊಟ್ಟೆ ಅಷ್ಟೇ, ಉಳಿಸೋದಿಲ್ಲ. ದೇವ್ರು ಹಾಗಲ್ಲ, ಧ್ರುವನಿಗೆ ಇವತ್ತು ಇದ್ದಾನೆ ಧ್ರುವ, ಆ ರೀತಿ ಕಾಪಾಡ್ತಿದ್ದಾರೆ. ಪ್ರಹ್ಲಾದನ್ನ ಹ್ಯಾ ಕಾಪಾಡ್ತಾರೆ ನರಸಿಂಹದೇವರು? ಇದನ್ನ ಅರ್ಥ ಮಾಡಿಕೊಂಡ್ರೆ ಜಗತ್ತಿನಲ್ಲಿ ನಮ್ಮ ಯೋಗಕ್ಷೇಮವನ್ನು ನೂರಕ್ಕೆ ನೂರರಷ್ಟು ಎಲ್ಲ ಕಾಲಕ್ಕೂ ಎಲ್ಲರಿಗೂ ನೋಡೋ ಒಬ್ಬನೇ ಒಬ್ಬ ವ್ಯಕ್ತಿ ಅಂದರೆ ನಾರಾಯಣ. ಅದಕ್ಕೇನೆ ಶ್ರೀ ರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್. ಇವತ್ತು ದೇವರನ್ನು ಆರಾಧನೆ ಮಾಡಿದ್ರು ಮನುಷ್ಯ ಕಂಡು ಕಂಡ ಜನಗಳ ಕಾಲು ಹಿಡಿತಾರೆ. ಜನಗಳ ಕಾಲು ಹಿಡಿಬೇಡ, ಜನಾರ್ದನನ ಕಾಲು ಹಿಡಿ ಅಂತ ಹೇಳಿದ್ದಾರೆ. ಜನಗಳು ಅನಂತ ಅನಂತ ಜನ ಇದ್ದಾರೆ, ಎಂಡ್ಲೆಸ್. ಜನಾರ್ದನ ಒಬ್ಬನೇ ಇರೋದು, ಎಷ್ಟು ಸುಲಭ ಅದು. ಆಫೀಸ್ನಲ್ಲಿ ನೂರಾರು ಜನ ಇರ್ತಾರೆ, ಬಾಸ್ ಒಬ್ಬನೇ, ಬಾಸ್ ಒಬ್ಬನೇನೆ. ಅವನು ಮೆಚ್ಚಿಬಿಟ್ರೆ ಇಡೀ ಆಫೀಸ್ ತಮ್ಮ ಕೈಯಲ್ಲಿದ್ದಾಗಲೇ ಇಡೀ ಜಗತ್ತಿನ ಬಾಸ್ ಅಂದ್ರೆ ನಾರಾಯಣ. ಯಾರು ಬೀಣಯಾಮೋ ವಾಸುದೇವಂ ಅಂತ ಬದುಕ್ತಾರೆ ಅವರ ಜೀವನ ಪರಮಸಾರ್ಥಕ ಅನ್ನೋ ಸಂದೇಶ ಅಲ್ಲಿ ಕೊಡ್ತಾರೆ. ಆ ಒಂದು ಪ್ರಾಬ್ಲಮ್ ಬಂತು ನನಗೆ. ಸರಿ, ಹಾಗಿದ್ರೆ ದೇವರನ್ನು ಒಲಿಸಬೇಕು, ಅನನ್ಯ ಚಿಂತನೆ ಮಾಡಬೇಕು ಅಂತ ಹೇಳಿದಿರಿ. ದೇವ್ರ ಪೂಜೆ ಭಾರಿ ಕಷ್ಟ ಅಂತ ನಮ್ಮ ಕಾನ್ಸೆಪ್ಟ್. ದೇವ್ರ ಪೂಜೆ ಭಾರಿ ಕಷ್ಟ, ಅದಕ್ಕೆ ನಾನು ದೇವ್ರ ಪೂಜೆ ಮಾಡೋದಿಲ್ಲ. ಇವರೇನು ನೋಡಿರ್ತಾರೆ, ಚಳಿಯಲ್ಲಿ ಮುಳುಗೋದನ್ನು, ಒದ್ದೆ ಬಟ್ಟೆಯಲ್ಲಿ ಮಾಡೋದನ್ನು ನೋಡಿಬಿಟ್ಟು, ಅಬ್ಬ ಚಳಿಗಾಲ, ಒದ್ದೆ ಬಟ್ಟೆ ಬೇರೆ, ಮಡಿನೇ ಬೇಡ, ದೇವರು ಬೇಡ ಅಂತ ಬಿಟ್ಬಿಡ್ತಾರೆ. ಒದ್ದೆ ಬಟ್ಟೆಗೂ ಮಡಿಗೂ ಭಾರಿ ಸಂಬಂಧ ಹಾಕೊಂಡ್ಬಿಟ್ಟಿದ್ದಾರೆ. ಆ ಶಾಸ್ತ್ರ ಹೇಳ್ತದೆ ಒದ್ದೆ ಬಟ್ಟೆ ಮಡಿಗೆ ಬರೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ತುಂಬ ಜನ ಗೊತ್ತಿಲ್ಲ, ಒದ್ದೆ ಬಟ್ಟೆ ಮಡಿಗೆ ಬರೋದಿಲ್ಲ, ಮೈಲಿಗೆ ಅದು. ಸ್ನಾನ ಮಾಡಿಕೊಂಡು ಬಂದು ಬೇರೆ ವಸ್ತ್ರ ಉಟ್ಕೊಳ್ಳೋಕೆ ಬರುತ್ತೆ ಹೊರತು ಒದ್ದೆ ಬಟ್ಟೆಯಲ್ಲೇ ಮಾಡೋಕ್ಕೆ ಬರೋದಿಲ್ಲ. ಯಾವಾಗ ಬರುತ್ತೆ, ಗ್ರಹಣಾದಿ ಕಾಲ ಬಂದಾಗ ಅನಿವಾರ್ಯ, ಅವಾಗ ಒದ್ದೆ ಬಟ್ಟೆ ಉಪಯೋಗಿಸ್ಬೇಕು ಹೊರತು ಉಳಿದಂತೆ ಒದ್ದೆ ಬಟ್ಟೆ ಉಪಯೋಗಿಸಿದ್ರೆ ಅದು ಮಡಿನೇ ಅಲ್ಲ, ಮೈಲಿಗೆ ಅಂತ ಕರೆಯುತ್ತೆ ಶಾಸ್ತ್ರ. ಮುಗಿದೋಯ್ತಾರೆ. ಇನ್ನು ಒಣ ಬಟ್ಟೆ ಉಟ್ಕೊಳ್ಳಿ, ಒಣ ಬಟ್ಟೆ ಉಟ್ಕೊಂಡು ಸ್ನಾನ ಮಾಡಿದ್ದಕ್ಕಿಂತ ಮುಂಚೆ ಬಟ್ಟೆ ಉಟ್ಕೊಂಡಿದ್ದೆ, ಆದರೂ ಉಟ್ಕೊಂಡ್ರೆ ಮತ್ತೆ ಏನು ಉಪಯೋಗ ಇಲ್ಲ. ಸ್ನಾನ ಮಾಡಿದ್ದೆಲ್ಲ ಕುಂಜರ ಶೌಚ ಹೊತ್ತಿದ್ದಾಗ ಸ್ನಾನ ಮಾಡಿ ಕೆಸರು ತಲೆ ಮೇಲೆ ಹಾಕ್ಕೊಂಡಾಗ, ಅದಕ್ಕೆ ಬೇರೆ ಬಟ್ಟೆ ಉಟ್ಕೊಳ್ಳಿ, ಅದನ್ನು ಮುಟ್ಟಿರದಂತೆ ಶುದ್ಧವಾಗಿಟ್ಕೊಳ್ಳಿ. ಅದೇ ಮಡಿ ಅಂದ್ರೆ ಅದೇ, ಅದಕ್ಕೇನೆ ಫಸ್ಟ್ ಕ್ಲಾಸಾಗಿ ಒಣಗಿ ಹಾಕಿರ್ತಾರೆ. ಒಣ ಬಟ್ಟೆ ಬೇಕಾದಾಗಿರುತ್ತೆ, ಎಷ್ಟು ಸುಖವಾಗಿರುತ್ತೆ. ಪೂಜೆ ಮಾಡೋಕ್ಕೆ ಏನು ಕಷ್ಟ ಇದೆ? ದೇವ್ರ ಪೂಜೆ ಏನೇನೋ ಬೇಕು ಅಂತ ಇನ್ನೊಂದು ಕಾನ್ಸೆಪ್ಟ್ ನಮಗೆ. ದೇವ್ರ ಪೂಜೆ ಶ್ಲೋಕ ಕೇಳಿಬಿಡ್ತಾರಲ್ಲ, ಸೌವರ್ಣೈಹಿ ಸ್ಥಾರಿವರ್ಯೈಹಿ ಮಣಿಗಣ ಖಚಿತೈಹಿ ಗೋಕೃತಾಕ್ತಾನ್ ಸುಪಕ್ವಾನ್ ಭಕ್ಷ್ಯಾನ್ ಭೋಜ್ಯಾಂಶ ಲೇಹ್ಯಾನ್ ಅಪಿ ಸಕಲ ಮಹಚ್ಚೋಷ್ಯಂ ಅನ್ನಂ ನಿಧಾಯ ನಾನಾ ಶಾಖೈರುಪೇತಂ ಸುಮಧುದಧಿಕೃತಂ ಕ್ಷೀರಪಾನೀಯುಕ್ತಂ ತಾಂಬೂಲಂ ಚಾಪಿ ವಿಷ್ಣೋ ಪ್ರತಿ ದಿವಸಮಹಂ. ಇಷ್ಟು ಕೇಳಿದವ್ರು ಗಾಬರಿ ಆಗಿಬಿಡ್ತಾರೆ. ಬಾಳ್ಗಾರದ ಪಾತ್ರೆ ಬೇಕಂತೆ, ಭಕ್ಷ್ಯ ಭೋಜ್ಯಗಳು ಮಾಡಬೇಕಂತೆ, ಸುಮಧುದ ಅಧಿಕೃತ ಬೇಕಂತೆ, ನಿಮ್ಮ ದೇವರಿಗೆ ನಮಸ್ಕಾರ ಸ್ವಾಮಿಗಳು ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ, ಅದೆಲ್ಲ ಮಾಡಬೇಡಿ, ಮನಸ್ಸೇ ಚಿಂತೆಯ ಮನಸ್ಸಲ್ಲಿ ಅಂದ್ಕೊಳ್ಳಿ ಅಂತ. ಆ್ಯಕ್ಚುಲಿ ಮಾಡಬೇಕಾಗಿಲ್ಲ, ಮನಸ್ಸಲ್ಲಿ ಅಂದ್ಕೊಂಡ್ಬಿಡಿ ಸಾಕು. ಇಷ್ಟು ದೇವರು ಯಾರು ಯಾವುದಾದ್ರು ದೇವತೆಗೆ ಮನಸ್ಸಿಗೆ ಮನೆಗೆ ಯಾರೋ ಬಂದಿರ್ತಾರೆ, ಕೂತಿರ್ತಾರೆ, ಎದ್ದೋಗ್ತಾರೆ, ಏನು ಕೊಡಲಿಲ್ಲ ಅಂತಾರೆ. ಮನಸ್ಸನ್ನೇ ಕೊಟ್ಟಿವಲ್ಲ ಕಾಫಿ ಕೊಟ್ಟೆ ಅಂತ ಅಂದ್ಕೊಂಡ್ಬಿಟ್ಟಿವಲ್ಲ, ಕುಡಿದಿಲ್ಲ ಅಂತ ಕೇಳಿದ್ರೆ ಶಾಪ ಹಾಕೋಗ್ಬಿಡ್ತಾರೆ. ಏನು ಏನಂತ ತಿಳ್ಕೊಂಡಿದ್ದೆ ನಮ್ಮನ್ನು ಅಂತ ಕೇಳ್ತಾರೆ. ದೇವ್ರು ಹಾಗಲ್ಲ, ಮನಸ್ಸನ್ನೇ ಕೊಟ್ಟು ತೊಗೊಂಡ್ಬಿಡ್ತಾರಂತೆ. ಎಷ್ಟು ಆಶ್ಚರ್ಯ ದೇವರು! ಏನು ಕರುಣ ನಿಧಿಯೋ ಹರಿ, ಮತ್ತೇನು ಭಕ್ತ ಅಧೀನನೋ, ಇನ್ನೇನು ಈತನ ಲೀಲೆ. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಗೊಂಡು. ಪರಮಾತ್ಮ ಮನಸ್ಸಿನ ಅನುಕೋಮ್ ನೋವು ನಾರಾಯಣ ರಕ್ತ ಸಿಂಹಾಸನ ಸಮರ್ಪಯ ಮೇ, ನಮ್ಗಂಟೆ ನೋಯ್ತು. ದೇವರು ರಕ್ತ ಸಿಂಹಾಸನ ಕೊಟ್ಟ ತಿಳ್ಕೊಂಡ್ಬಿಡ್ತಾನಂತೆ. ಎಷ್ಟು ಅನುಗ್ರಹ ಮಾಡ್ತಾನಂತೆ. ಮನವನಿತ್ತರೆ ತನ್ನ ನೀವನು, ಮನಸ್ಸು ಕೊಟ್ಟರೆ ಸಾಕಂತೆ ದೇವರಿಗೆ. ಪ್ರವಣಂ ಕುರು ಮಾನಸ ಮೀಶಪದೇ. ಅದಕ್ಕೆ ಹೇಳ್ತಾರೆ, ಜಗತ್ತಿನಲ್ಲಿ ತಂದೆ ತಾಯಿ ಬಂಧು ಬಳಗ ಎಲ್ಲರಿಗಿಂತ ಅತ್ಯಂತ ಸುಲಭ ಅಂದ್ರೆ ದೇವರು ಅಂತ ಹೇಳ್ತಾರೆ. ಸುಲಭರೊಳಗೆ ಅತಿ ಸುಲಭ ಅಂದ್ರೆ ಭಗವಂತನೇ. ಮನಸ್ಸಲ್ಲಿ ಮಾಡಿದ್ರೆ ಮಾತ್ರಕ್ಕೆ ತಗೊಳ್ತಾನಲ್ಲ, ಎಷ್ಟು ಕರುಣಾಳು ದೇವರು ಅಂತ. ದೇವ್ರ ಪೂಜೆ ಯಾತಕ್ಕೆ ಬಿಡ್ತೀರಿ ಅಂತ ಕೇಳ್ತಾನೆ. ಇದೆಲ್ಲ ಹೇಳೋದಕ್ಕೆ ಹೋದ್ರೆ ಗಂಟೆ ಗಂಟೆ ಬೇಕಾಗುತ್ತೆ. ಆಚಾರ್ಯ ಹೇಳ್ತಾರೆ, ಜೀವನದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ, ಹರಿಕತಾಂಬ ಸಾರ ಬರೆದವರು ಹೇಳ್ತಾರೆ, ಅರಿತವರಿಗೆ ಅತಿ ಸುಲಭ ಶ್ರೀಹರಿಯ ಪೂಜೆ. ದೇವ್ರ ಪೂಜೆ ಮಾಡೋದು ಭಾರಿ ಸುಲಭ, ತಿಳಿದಿರಬೇಕಂತೆ. ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ, ಯಾರಿಗೆ ತಿಳುವಳಿಕೆ ಇಲ್ಲಲ್ಲ ಅವರು ಭಾರಿ ನಿರ್ಭಾಗ್ಯತರ. ಸ್ವಲ್ಪ ಯೋಚನೆ ಮಾಡಿ, ದೇವ್ರ ಪೂಜೆಗೆ ಬೆಳಿಗ್ಗೆ ಒಳ್ಳೆ ಸೂರ್ಯೋದಯಕ್ಕಿಂತ ಮುಂಚೆ ಹೇಳಿ ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡಿ ಪ್ರಶಾಂತವಾದ ಜಾಗದಲ್ಲಿ ಕೂಡಿ ದೇವರು ಸ್ಮರಣೆ ಮಾಡಿ ಎಷ್ಟು ಸುಲಭ ಆನಂದವಾಗಿರುತ್ತೆ. ಇದೇ ವಾಮಾಚಾರ ಮಾಡ್ತಾರಲ್ಲ ಅವ್ರು, ಹಾಗಲ್ಲ. ಮಧ್ಯರಾತ್ರಿ ಹೇಳಬೇಕು ನೆನಪಿಟ್ಕೊಳ್ಳಿ, ಮಧ್ಯರಾತ್ರಿ ಹೇಳಬೇಕು, ಸ್ಮಶಾನಕ್ಕೆ ಹೋಗ್ಬೇಕು ನೆನಪಿಟ್ಕೊಳ್ಳಿ, ಶವಗಳನ್ನು ತಗೋಬೇಕು ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡಬೇಕು, ಎಷ್ಟು ಭಯಂಕರ ಅದು. ಇಷ್ಟೆಲ್ಲ ಮಾಡಿ ಸಾಯ್ತಾರೆ. ಮತ್ತೆ ನಮ್ಮ ಸದಾಚಾರದಲ್ಲಿ ಸ್ವಲ್ಪ ರಿಸ್ಕೇ ಇಲ್ಲ, ಫ್ರೀಯಾಗಿರ್ತಾರೆ. ಒಳ್ಳೆ ಆಹಾರ, ನಿಷಿದ್ಧ ಆಹಾರ ಇಲ್ಲ, ಆರೋಗ್ಯ ಸರಿ ಹೋಯ್ತು, ರುಚಿಕರವಾದ ಆಹಾರ, ವಿಷ್ಣು ಪ್ರೀತಿ, ಇದೆಲ್ಲ ಯೋಚನೆ ಮಾಡಿದ್ರೆ ಸದಾಚಾರ ಭಾರಿ ಸುಲಭ, ಫಲ ಮಾತ್ರ ವೈಕುಂಠ ಲೋಕ. ದುರಾಚಾರ ಭಾರಿ ಕೆಟ್ಟದ್ದು, ಇಲ್ಲೂ ದುಃಖ ಅಲ್ಲೂ ದುಃಖ. ಅದಕ್ಕೇನೆ ಮಾರಿ ಬಲಿ ಅವೆಲ್ಲ ಮಾಡಕ್ಕೆ ಹೋಗಬೇಡಿ, ದೇವರಿಗೆ ಕೊಡಿ. ಸ್ವಾಮಿ ನಮ್ಮಲ್ಲಿ ಏನೂ ಇಲ್ಲ, ಏನು ಕೊಡೋಣ ಅಂದರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಶ್ಯಾಮಿ ರಯತಾತ್ಮನಃ. ಇಲ್ಲಿ ಶ್ಲೋಕ ಒಂಬತ್ತನೇ ಅಧ್ಯಾಯದ ಶ್ಲೋಕ. ದೇವರು ಎಷ್ಟು ಸುಲಭ ಅಂದರೆ ಪತ್ರಂ ಪುಷ್ಪಂ ಫಲಂ ತೋಯಂ, ಇಷ್ಟೇ. ಪತ್ರ ಪುಷ್ಪ ಫಲ ತೋಯ. ಪತ್ರ ಅಂದರೆ ಎಲೆ, ಪುಷ್ಪ ಅಂತ ಹೇಳಿದರೆ ಹೂವುಗಳು, ಫಲ ಅಂದರೆ ಹಣ್ಣು, ತೋಯ ಅಂದರೆ ನೀರು. ನಾಲ್ಕು ಕೊಟ್ಟರೆ ಸಾಕು, ನಾಲ್ಕು ಕೊಟ್ಟರೆ ನಾಲ್ಕು ಪುರುಷಾರ್ಥ ಕೊಡ್ತಾನಂತೆ ಪರಮಾತ್ಮ. ಕೊಡೋದು ನಾಲ್ಕು ಪತ್ರಗಳು ಅಂತ ಹೇಳಿ, ಮತ್ತೆ ಈ ಯಾವುದೋ ಈರುಳ್ಳಿ ಪತ್ರ ಎಲ್ಲ ಕೊಡಬಾರದು, ಮತ್ತೆ ಮೂಲಂಗಿ ಪತ್ರ ಕೊಟ್ಬಿಟ್ರೆ ತಪ್ಪಾಗುತ್ತೆ. ಆಚಾರ್ಯ ಬರೀತಾರೆ, ನತು ಅವಿಹಿತ ಪತ್ರಾದಿ, ನಿಷಿದ್ಧ ಪತ್ರ ಕೊಡಬೇಡಿ. ಮತ್ತೆ ಯಾವ ಪತ್ರ ಕೊಡಿ? ತುಳಸಿ ಪತ್ರ ಕೊಡಿ ಅಂತ ಹೇಳ್ತಾರೆ. ಒಂದು ದಡ ಸಿಹಿ ತುಳಸಿ ಬಿಂದು ಗಂಗೋದಕವು ಇಂದಿರಾ ರಮಣನಿಗೆ ಅರ್ಪಿತ ಎನದು. ಆ ದೃಷ್ಟಿಯಿಂದ ದೇವರಿಗೆ ಬರೀ ಪತ್ರ ಪ್ರಿಯ ದೇವರು, ಅಷ್ಟು ಸುಲಭ. ಅದು ಕೂಡ ಹೆಚ್ಚಲ್ಲ, ಒಂದು ದಳ ಸಿಹಿ ತುಳಸಿ ಏಕವಚನ, ಪತ್ರಂ ಏಕವಚನ, ಪತ್ರಾಣಿ ಅಲ್ಲ, ಪತ್ರಂ ಅಷ್ಟೇ. ಒಂದು ದಳ ಸಿಹಿ ತುಳಸಿ, ನೀರು ಒಂದು ಬಿಂದು ಗಂಗೋದಕ, ಒಂದು ಹನಿ ನೀರು. ಆಮೇಲೆ ಫಲಂ ಏಕವಚನ, ಒಂದು ಹಣ್ಣು, ಪುಷ್ಪ ಒಂದು ಹೂವು. ದೇವರು ಕೊಡೋದು ಮಾತ್ರ ಯೋಗಕ್ಷೇಮಂ ಮಹಾಮ್ಯಹಂ. ಇವತ್ತು ಎಲ್ ಐ ಸಿ ಮಾಡಿಸಿಬಿಟ್ಟ, ದಿವಸ ಒಂದು ಪತ್ರ ಪುಷ್ಪ ಹಾಕಿ ನೋಡೋದು ಚೆನ್ನಾಗಿರುತ್ತೆ. ಅವ್ರು ಪ್ರೀಮಿಯಂ ಕಟ್ಟದೆ ಹೋದ್ರೆ ಕಡಿಮೆ ಕೊಟ್ಟರು ರಿಜೆಕ್ಟ್ ಮಾಡಿಬಿಡ್ತಾರೆ. ಅಷ್ಟೇ ಕೊಡಬೇಕು, ಕೊಡೋಗಿಲ್ಲ. ದೇವರು ಪತ್ರಂ ಪುಷ್ಪಂ ಫಲಂ ತೋಯ್, ಕೊಡೋದು ವೈಕುಂಠ ಲೋಕ ಮತ್ತೆ ನೆನ್ಪಿಟ್ಟುಕೊಳ್ಳಿ. ಅದಕ್ಕೇನೆ ಏನು ಸುಲಭ ಶ್ರೀಹರಿ, ಏನು ದಯಾನಿಧಿ ಅಂತ ಕೊಂಡಾಡ್ತಾರೆ. ಆದ್ದರಿಂದ ದೇವರ ಪೂಜೆ ಭಾರಿ ಸುಲಭ, ಮನಸ್ಸಿರಬೇಕಷ್ಟೇ ದೇವರ ಪೂಜೆಗೆ, ಇಲ್ಲದೆ ಹೋದರೆ ಉಪಯೋಗ ಇಲ್ಲ. ಅಜ್ಜನ ನಿಯಮ, ಪತ್ರ ಪುಷ್ಪ ಫಲ ತೋಯ ಅಷ್ಟು ಕೊಟ್ಟರೆ ಸಾಕು, ಆದರೆ ಬರೀ ಅಷ್ಟು ಕೊಡಬಾರ್ದು. ಭಕ್ತ್ಯುಪಹೃತ ಮಶ್ಯಾಮಿ, ಪ್ರೀತಿಯಿಂದ ಕೊಡಬೇಕು. ದೇವರು ಒಗಿತಿರೋದು, ತೊಗೊಳೋದು, ಹೂ ಒಗೆಯೋದು ಒಂದಿಷ್ಟು, ತುಳಸಿ ಎಸೆಯೋದು, ದೇವ್ರ ಮೇಲೆ ನೀರು ಹೊಯ್ಯೋದು, ಒಂದು ಹೊಯ್ಯೋದು, ಅಭಿಷೇಕ ಅಲ್ಲ ಹೊಯ್ಯೋದು, ಇವೆಲ್ಲ ಮಾಡಿದರೆ ದೇವರು ಒಲಿಯೋದಿಲ್ಲ. ಭಕ್ತಿಯಿಂದ ಮಾಡಬೇಕು, ಅದು ಮಿಸ್ಸಿಂಗ್ ಆಗಬಾರ್ದು. ದೇವರಿಗೆ ಬೇರೆ ಯಾವ ದೇವತೆಗಳು ಕೂಡ ಗಣೇಶನ ಪೂಜೆ ಮಾಡಿ, ಇಪ್ಪತ್ತೊಂದು ಮೋದಕ ಮಾಡಲೇಬೇಕಿದ್ರೆ ಗಣೇಶ ಒಪ್ಪೋದಿಲ್ಲ. ಗಣೇಶನ ಮೋದಕ ಪ್ರಿಯ ಗಣೇಶ, ರುದ್ರದೇವರ ಅಭಿಷೇಕ ಪ್ರಿಯ, ಒಬ್ಬೊಬ್ರಿಗೊಂದು ಪ್ರಿಯ ಇದೆ. ವಿಷ್ಣುವಿಗೆ ಏನಿಲ್ಲ ಅಂತ, ಏನು ಕೊಟ್ಟರು ಅದೇ ಪ್ರಿಯ. ಇಲ್ಲೊಂದು ಸ್ವಾರಸ್ಯ ಇದೆ, ಬೇರೆಯವರೆಲ್ಲ ಕೇಳ್ತಾರೆ, ದೇವರು ಕೇಳೋದಿಲ್ಲ. ಬೇರೆಯವರು ಯಾತಕ್ಕೆ ಕೇಳ್ತಾರೆ ಅಂದರೆ ಅವ್ರಿಗೆ ಬೇಕು ಕೇಳ್ತಾರೆ. ದೇವರು ಯಾತಕ್ಕೆ ಕೇಳೋದಿಲ್ಲ ಅಂದರೆ ಅವನು ಪೂರ್ಣ ಕಾಮ, ಅವನು ಏನಿಲ್ಲ ಅಂತ ಕೇಳಬೇಕಾಗಿದೆ ದೇವರು. ಅದಕ್ಕೋಸ್ಕರ ದೇವರು ನಮ್ಮನ್ನು ಏನನ್ನೂ ಕೇಳೋದಿಲ್ಲ. ಪೂರ್ಣಮದ ಪೂರ್ಣಮಿದಂ ಪೂರ್ಣ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇ ವಾವಶಿಷ್ಯತೆ. ಆದ್ದರಿಂದ ದೇವ್ರ ಪೂಜೆ ಅನ್ನೋದು ಬಹಳ ಶ್ರೇಷ್ಠವಾದ ಕೆಲಸ, ಬಹಳ ಸುಲಭವಾದ ಕೆಲಸ, ಫಲ ಮಾತ್ರ ಶಾಶ್ವತವಾದ ಫಲ. ಅರ್ಜುನ ಮತ್ತೇನು ಉಪದೇಶ ಮಾಡಿದ್ದಾರಲ್ಲ ಇಲ್ಲಿ ನೋಡಿ, ಆ ಕುರಿ ಬೇಕೆ ಕೊಟ್ಟು ಎಷ್ಟು ಜನ್ಮ ಕೆಟ್ಟು. ಇವತ್ತು ಪುರಾಣಕ್ಕೆ ಎಲ್ಲಾರೂ ಕೇಳಿದ್ದೀರಾ ನೀವು, ಹರಿಭಕ್ತ ನರಕಕ್ಕೆ ಹೋಗಿರ್ಕಂತ ಎಲ್ಲಾರು ಕೇಳಿದ್ದೀರಾ? ಯಾವ ಪುರಾಣ ನಾಟಕ ಸಿನಿಮಾದಲ್ಲೂ ಯಾರೂ ತೋರಿಸಿಲ್ಲ ಇವರಿಗೂ ಕೂಡ. ಅನ್ಯ ದೇವತೆಗಳ ಭಕ್ತರು ದುಃಖಪಟ್ಟಿದ್ದಿದೆ, ಆ ವಿಷ್ಣು ಭಕ್ತರು ಎಲ್ಲೂ ದುಃಖಪಟ್ಟ ಪ್ರಸಂಗನೇ ಇಲ್ಲ. ಅಂದಮೇಲೆ ಎಷ್ಟು ಸುಲಭ ದೇವ್ರ ಪೂಜೆ ಅದನ್ನು ಮಾಡಿ ಅಂತ ಹೇಳೋ ಕಥೆ, ಆದ್ದರಿಂದ ಏನು ಸಮಸ್ಯೆ ಇಲ್ಲ. ಮತ್ತೆ ರಾಕ್ಷಸ ಬಂದಾಗ ಕಾಪಾಡ್ತಲ್ಲ ಅಂತ ಕೇಳಿದರೆ, ಹೌದು ಯೋಗಕ್ಷೇಮಂ ಮಹಾನ್ ಪರಮಾತ್ಮ ಹೇಳಿದ್ದಾನೆ, ಯೋಗಕ್ಷೇಮ ನಾನು ನೋಡ್ಕೋತೇನೆ ಅಂತ ಹೇಳಿದನಲ್ಲ, ಆ ಪಿಶಾಚಿ ಮೊದಲು ಓಡಿಸ್ಬಿಟ್ಟ ಪರಮಾತ್ಮ. ಇದು ದೇವರು ಓಡಿಸೋದು ಬೇಡ, ರಾಯರೇ ಓಡಿಸಿದ್ದಾರೆ ಅದು ಗೊತ್ತಾಗೋದಿಲ್ವಾ? ರಾರ ಯಾರೋ ಕೇಳಿದ ಸ್ವಾಮಿ, ಮದುವೆ ಶಿಷ್ಯ ಒಬ್ಬ ಪಾಪ, ಅವನೇನೋ ವಯಸ್ಸಾಗ್ತಾ ಬಂದಿತ್ತು, ಸ್ವಲ್ಪ ಮದುವೆ ವಯಸ್ಸು, ಬೇರೆ ವಯಸ್ಸಲ್ಲ, ವೃದ್ಧಾಪ್ಯ ಅಲ್ಲ, ಮದುವೆ ವಯಸ್ಸು ಇರ್ತಾ ಬಂದಿತ್ತು, ಬಟ್ಟದ ಸೇವೆ ಮಾಡ್ಕೊಂಡಿದ್ದ ಕತೆ ಕೇಳಿರ್ತೀರಿ. ರಾಯರು ಒಂದು ಸರ್ತೆ ಕೈ ತೊಳಿತಾ ಇದ್ದಾರೆ ಅಲ್ಲೇನೆ, ಹೋದ ಗುರುಗಳು ನಮಸ್ಕಾರ ಮಾಡಿದ, ಏನು ಅಂತ ಕೇಳಿದ್ರು ರಾಯ್, ನಾನು ಮದುವೆ ಆಗಬೇಕಾಗಿದೆ ಅಂತ ಕೇಳಿದ್ರು. ಅವ್ರು ನೋಡಿದ್ರು, ಎಲ್ಲರೂ ಒಳಗಿದ್ದ ಕೇಳಿಲ್ಲ, ಹೊರಗೆ ಕೂತಿದ್ದಾರೆ, ಕೈ ತೊಳ್ಕೊತಾರೆ, ಕೇಳಿ ಏನು ಮಾಡಿದ್ರಂತೆ, ಒಂದು ಮಣ್ಣು ತೊಗೊಂಡು ಕೈಯಲ್ಲಿ ಹಾಕಿದ್ರಂತ. ಅವ್ರು ಎಂತ ಉಳಿದ್ವಾರ ಬಿಸಾಕಿ, ಏನು ಸ್ವಾಮಿ ಮದುವೆ ಹಾಕಿದ್ರು ಮಣ್ಣು ಕೊಟ್ಟುಬಿಟ್ರಲ್ಲ ಅಂತ ಹೇಳಿಬಿಟ್ರೆ, ಒಳ್ಳೆ ಭಕ್ತ ಗುರುಭಕ್ತ ಆತ, ತೊಗೊಂಡ ಕಟ್ಕೊಂಡು ಹೊರಟೇ ಬಿಟ್ಟ ನಡೆಯಂತೆ, ಮದುವೆ ಆಗ್ತೇನೆ ಅಂತ ಹೊರಟ. ಪ್ರಭಾಷೆ ಅಂದರೆ ಮಣ್ಣು ತೊಗೊಂಡು ಮದುವೆ ಮಾಡ್ಕೊಳ್ಳೋಕೆ ಹೋಗ್ತಾರೆ. ಸೀದಾ ಹೊರಟ, ಅವತ್ತು ರಾತ್ರಿ ಸಂಚಾರ ಮಾಡಿದೆ, ಎಲ್ಲೋ ಮಲಗಿದ, ಹೊತ್ತಾಗಿ ಮಧ್ಯರಾತ್ರಿ ಆಗಿತ್ತು, ಪಾಪ ಯಾರೋ ಹೊಸದಲ್ಲಿ ತಲೆ ಇಟ್ಟು ಮಾಡ್ಕೊಂಡ್ಬಿಟ್ಟ ನಡೆಯಂತೆ. ಬೆಳಗ್ಗೆ ಎದ್ದು ನೋಡ್ತಾನೆ, ಆಶ್ಚರ್ಯನೇ ಆಶ್ಚರ್ಯ, ಬಂದು ಸನ್ಮಾನ ಮಾಡ್ತಿದ್ದಾರೆ ಎಲ್ಲರೂ ಆತನು, ಮನೆ ಯಜಮಾನ ಸನ್ಮಾನ ಮಾಡ್ತಿದ್ದಾರೆ. ಯಾಕೆ ಅಂತ ಕೇಳ್ತಾರೆ, ಪುಣ್ಯಾತ್ಮ ನಿನ್ನಿಂದ ನನ್ನ ಮನೆ ಉಳಿತು ಅಂತ ಹೇಳಿದ್ದಾರೆ. ಏನಾಯ್ತು ಮಲಿಕೊಂಡಿದ್ದೇನೆ ಅಷ್ಟೇ ಅಂತ ಕೇಳ್ತಾರೆ. ಏನ್ ಮಾಡಿದ್ರೆ ಗೊತ್ತಿಲ್ಲ, ನಮ್ಮ ಮಗು ಹುಟ್ಟುತ್ತಾ ಇತ್ತು, ಹುಟ್ಟಿದ ತಕ್ಷಣ ಸತ್ತು ಹೋಗ್ತಾ ಇತ್ತು, ಇವತ್ತು ಸಾಯಲಿಲ್ಲ ಅಂತ ಹೇಳಿ. ಒಂದು ಪಿಶಾಚಿ ಬಂದು ಎತ್ಕೊಂಡು ಹೋಗ್ತಿತ್ತು ಭಗವಾನ್ ಬ್ರಹ್ಮರಾಕ್ಷಸ, ಇವತ್ತು ಸಾಯಲೇ ಇಲ್ಲ, ಯಾತಕ್ಕೆ ಅಂತ ಕೇಳಿದ್ರೆ, ನೋಡಿ ಬಂದೇ ಇಲ್ಲ ಸುಖ, ನೀವು ಅರ್ಧ ಮಲಗಿದ್ದೀನಿ ನೋಡು ಬಾಗಿಲಲ್ಲಿ, ಅದಕ್ಕೆ ಅಂತ ಕೇಳ್ತಾರೆ. ಆಗ ಯೋಚನೆ ಮಾಡ್ತಾನೆ, ಹೌದಾ ಏನಾಯ್ತು ಅಂತ ಕೇಳ್ತಾನೆ. ಪಿಶಾಚಿ ಎಂಟರ್ ಆಗ್ಲಿಕ್ಕೆ ಬರ್ತಾ ಇಲ್ಲ, ರಾಯರು ಕೊಟ್ಟ ಮೃತ್ತಿಕೆ ಇದೆಯಲ್ಲ ಅದು ಬ್ಲಾಸ್ಟ್ ಮಾಡ್ತಾ ಇದೆ ಅಂತ. ಈಗ ಅರ್ಥ ಆಗುತ್ತೆ, ರಾಯರು ಯಾರು ಗೊತ್ತಾ, ಇಡೀ ಗೀತೆಗೆ ವಿರುದ್ಧ ಬರೆದ ಪುಣ್ಯಾತ್ಮರು. ಒಂಬತ್ತನೇ ಅಧ್ಯಾಯ ಒಂದು ಗೊತ್ತಿದ್ರೆ ಅವರು ಏನ್ ಬೇಕಾದ್ರೂ ಮಾಡ್ಬೋದು ಅಂದ್ರೆ, ಹದಿನೆಂಟು ಅಧ್ಯಾಯಕ್ಕೆ ಅರ್ಥ ಬರೆದವರು ಆಚಾರ್ಯ ಭಾಷ್ಯ ತಾತ್ಪರ್ಯ ಟೀಕಾರಾಯರ ಟೀಕೆಗಳ ಸಮೇತ ಅರ್ಥ ಬರೆದ ಪುಣ್ಯಾತ್ಮರನ್ನು ಎಷ್ಟು ಶಕ್ತಿ ಇರಬೇಕು ರಾಯರಿಗೆ, ಅವ್ರು ಕೊಟ್ಟ ವೃತ್ತಿಗೆ ವಂಡರ್ ಮಾಡ್ತಾರೆ. ಅವ್ರು ಆಶ್ಚರ್ಯಪಟ್ಟುಬಿಟ್ಟಿರ್ತಾರೆ, ಏನು ಪುಣ್ಯಾತ್ಮನೇನು ಅಂದ್ರೆ ಹೇಳ್ತಾರೆ, ಸ್ವಾಮಿ ನಾನು ಪುಣ್ಯಾತ್ಮನಲ್ಲ, ನಮ್ಮ ಗುರುಗಳು ಭಾರಿ ದೊಡ್ಡವರು, ಅದನ್ನ ಚೆಲದಲ್ಲಿ ಕಟ್ಕೊಂಡು ಮಲಗಿದ್ದೆ ಹಾಗಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಮೃತ್ತಿಕಾ ಮಹಿಮೆ ತಕ್ಷಣ ಜಮೀನ್ದಾರಿ ಭಾರಿ ಅದು ಯಾರದೋ ಮನೆ ಜಮೀನ್ದಾರನ ಮನೆ ಮನೆಯಲ್ಲಿ ಕನ್ಯೆ ಬೇರೆ ಇದ್ಲು ಒಳ್ಳೆ ಬ್ರಾಹ್ಮಣ ಸಿಕ್ಕ ಮದುವೆ ಮಾಡಿ ಕೊಟ್ಟೇ ಬಿಟ್ರು ಮೃತ್ತಿಕೆ ಮದುವೆ ಮಾಡಿಸಿದೆ ಅನ್ಬಿಟ್ಕೋಬೇಕು ಮೃತ್ತಿಕೆ ಮದುವೆ ಮಾಡಿಸಿದೆ ಅಂದಮೇಲೆ ರಾಯರ ಕಥೆ ಕೇಳಿದವರಿಗೆ ಎಷ್ಟು ಭಕ್ತಿ ಬರ್ತದಾಗ ಇದು ಮೆಕ್ಯಾನಿಕಲ್ ಅಲ್ಲ ಭಗವದ್ಗೀತೆ ಸಪೋರ್ಟ್ ಮಾಡ್ತದೆ ಖಂಡಿತ ಸಾಧ್ಯ ಇದು ಸೈನ್ಸಿನ ಸಪೋರ್ಟ್ ಇದ್ದಾಗ ಅದಕ್ಕೆ ಮೆಟೀರಿಯಲ್ ವಂಡರ್ ಆಗ್ತದೆ ಫಿಲಾಸಫಿ ಸಪೋರ್ಟ್ ಇದ್ದಾಗ ಸ್ಪಿರಿಚುವಲ್ ವಂಡರ್ ಆಗುತ್ತೆ ಇವತ್ತು ಸ್ಪಿರಿಚುವಲ್ ವಂಡರ್ ನೋಡಬೇಕು ಅಂತಿದ್ರೆ ರಾಯರಂಥವ್ರು ನೋಡ್ತೇವೆ ವಾದಿರಾಜರಲ್ಲಿ ನೋಡ್ತೇವೆ ನಮ್ಮ ಅವಿಷ್ಟವರಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ ಅಂಥವರು ಅದನ್ನು ಅರ್ಥ ಮಾಡಿಕೊಳ್ಳೋ ಬುದ್ಧಿ ನಮಗೆ ಬರಬೇಕಾದ್ರೆ ಇದನ್ನೆಲ್ಲ ಕೇಳಿರ್ಬೇಕು ತಕ್ಷಣ ಉದ್ಧಾರವಾದ ಕಾಲಪುರುಷ ದಾರದಿಂದ ಸದ್ಗತಿ ಕಂಡ ಮುದುವಿತು ಇನ್ನೂ ಬೇಕಾದಷ್ಟಿದೆ ಅದೆಲ್ಲ ಹೇಳ್ತೇವೆ ಸ್ವಸ್ವಲ್ಪ ಹೇಳ್ತಿರೋದಷ್ಟೇ ಇನ್ನೊಂದಿದೆ ಈ ಹತ್ತನೇ ಅಧ್ಯಾಯಕ್ಕೆ ಏನು ಫಲ ಅಂತ ಕೇಳಿದರೆ ಅದು ವಿಚಿತ್ರ ಕಥೆ ಅದು ಒಂದೊಂದು ಕತೆ ಯಾವುದು ಇಷ್ಟೊಂದು ಕತೆ ಕೆಡ್ತಾ ಇದ್ದೀರಲ್ಲ ಯಾವ ಎರಡು ಕಥೆಗಳು ಒಂದು ರೀತಿ ಇಲ್ಲ ಹೊಸ ಹೊಸ ಟೈಪ್ ಇರುತ್ತೆ ಆನ್ಸರ್ ಮಾತ್ರ ಭಗವದ್ಗೀತೆ ಮಹಿಮೆನೇ ಬೇರೆ ಇರೋದಿಲ್ಲ ಅಲ್ಲಿ ಹೇಳ್ತಾರೆ ಏನೇ ಮಾಡಿದ್ರು ಊಟ ಸ್ವೀಟ್ ಬೇರೆ ಆಗ್ತಿದ್ರು ಕೂಡ ಊಟ ಅಂತ ಹೇಗೆ ಕರಿತೇವೋ ಹಾಗೆ ಒಬ್ಬ ಬ್ರಾಹ್ಮಣ ಧೀರಧೀಹಿ ಅಂತ ಅವನ ಹೆಸರು ಕಾಶಿಯಲ್ಲಿ ವಾಸ ಮಾಡಿಕೊಂಡಿದ್ದ ಬಹಳ ಬಹಳ ಪುಣ್ಯಾತ್ಮ ಅವನಲ್ಲಿ ಏನಿತ್ತು ಗೊತ್ತಾ ಸದಾ ದೇವರ ಧ್ಯಾನ ಮಾಡ್ತಾ ಇದ್ದಿದ್ದವನು ಅವನೇನಾದರೂ ಎದ್ದು ಹೊರಗಡೆ ಹೊರಟ ಓಡಲಕ್ಕೆ ಅಂತ ಹೊರಟ್ರೆ ರುದ್ರದೇವರು ಬಂದು ಅವನಿಗೆ ಕೈ ಹಿಡಿತಿದ್ರಂತೆ ಬಂದವನು ಕೈ ಹಿಡಿದು ಮುಂದ್ಕೊಂಡು ಹೋಗ್ತಿದ್ರು ಇಂಥ ಒಂದು ಸಿದ್ಧಿ ಪಡೆದಿದ್ದ ಅದು ಸಾಲದು ಅನ್ನ ಹಾಗೆ ಸಾಮಾನ್ಯ ಊರು ಬಿಟ್ಟು ಹೋಗ್ತಾ ಇದ್ದಲ್ಲ ಕಾಶಿಯೊಳ ಅಲ್ಲೇ ಇರ್ತಿದ್ದವನು ಅಕಸ್ಮಾತ್ ಏನಾದರೂ ಬೇರೆ ಕಡೆಗೆ ಹೋದರೆ ಕಣ್ಣೆತ್ತಿ ಯಾರು ನೋಡ್ತಾನೆ ಇರಲಿಲ್ಲ ಸುಮ್ಮನೆ ತಲೆ ಬಗ್ಸೋಳು ಆಪ್ಷನ್ ಬಿಡ್ತಿದ್ದ ಅಷ್ಟೇ ಇನ್ನೊಬ್ರು ನೋಡ್ತಿರಲಿಲ್ಲ ಜಪ ಮಾಡೋದು ಬಿಡ್ತಿರಲಿಲ್ಲ ಇದನ್ನೆಲ್ಲ ನೋಡಿಬಿಟ್ಟು ಒಂದು ದಿವಸ ಏನಾಯಿತು ವಿಚಿತ್ರ ಪ್ರಸಂಗ ನಡೀತು ರುದ್ರದೇವರು ಕೈಲಾಸದಲ್ಲಿ ಕೂತಿದ್ದಾರೆ ಆತನ ಪರಿವಾರದವರು ಭೃಂಗಿ ರಿಟಿ ನಂದಿ ಅಂತ ರುದ್ರದೇವರ ಪರಿವಾರ ಜೈ ವಿಜಯರು ಹೇಗೆ ವಿಷ್ಣುವಿಗೋ ಅವರಿಗೆ ಹಾಗೆಲ್ಲ ಅವರು ಭೃಂಗಿ ರಿಟಿ ಅಂತ ಬಹಳ ಪ್ರಸಿದ್ಧರಾಗಿರ್ತಕ್ಕಂಥ ಪಾರ್ಷದರು ಅವರು ಇದನ್ನೆಲ್ಲ ನೋಡ್ತಾ ಇದ್ದಾರೆ ರುದ್ರದೇವರು ಕೇಳಿದ್ರಂತೆ ಸ್ವಾಮಿ ಏನಿದು ಎಷ್ಟು ದೊಡ್ಡವರು ನೀವು ಅವನೊಬ್ಬ ಬ್ರಾಹ್ಮಣ ಧೀರದಿ ಕಾಶಿ ಎಲ್ಲಿದ್ದಾರೆ ಅವನು ಎದ್ರ ಕೂತ್ರೆ ಕೈ ಹಾಕಿ ಹಿಡ್ಕೋತೀರಿ ಹೋಗ್ಬಿಟ್ಟು ನೀವು ಅಂತಸ್ತೇನು ಅವರಂತಸ್ತೇನು ಏನು ವಿಶೇಷ ಅಂತ ಕೇಳಿದರು ಒಳ್ಳೆ ಪ್ರಶ್ನೆ ಇದೆ ಯಾರೋ ಮಾಡಿದ್ರೆ ಸರ್ ದೊಡ್ಡವ್ರಿಗೆ ಯಾರು ಸರಿ ವಿಷ್ಣು ಬಂದಾರ ಸರಿನೇ ಯಾರೊಬ್ಬನ ಕೈ ಹಿಡ್ಕೋತೀರಿ ನೀವೀಗ ಅದು ಒಂದು ಪ್ರಶ್ನೆ ಮತ್ತು ಅವನು ಯಾಕೆ ಎಲ್ಲೂ ಹೋಗೋದೇ ಅಲ್ಲೇ ಹಾಕಿರ್ತಾನ ಅವನು ಮತ್ತು ಅದು ಯಾರು ಕಣ್ಣೆತ್ತಿ ನೋಡೋದಿಲ್ಲ ಯಾತಕ್ಕೆ ಅಂತ ಕೇಳಿದರು ರುದ್ರದೇವರು ಆ ಹೇಳ್ತೇನೆ ಅಂತ ಹೇಳಿದ್ದಾನೆ ಅಷ್ಟೊತ್ತಿಗೆ ಒಂದು ವಂಡರ್ ನಡೆದು ಆಶ್ಚರ್ಯ ನಡೆದೋಯ್ತು ಏನು ಆಶ್ಚರ್ಯ ಅಂದರೆ ಒಂದು ಹಂಸ ಪಕ್ಷಿ ಬಂತು ದಪ್ಪಂತ ಅವರ ಹತ್ರ ರುದ್ರದೇವರ ಕಾಲ ಹತ್ರ ಬಿತ್ತು ಒಂದು ಹೂ ತಗೊಂಡು ಅವರ ಕೈ ಕಮಲದ ಹೂ ತಗೊಂಡು ಅವರ ಕೈ ಕೊಟ್ಟಿತು ಆ ವಿಚಿತ್ರ ಹಂಸ ಪಕ್ಷಿ ಹೇಗೆ ಅಂದರೆ ಹಂಸ ಪಕ್ಷಿ ಹಂಸ ಪಕ್ಷಿನೇ ಮೈಯೆಲ್ಲ ಕಪ್ಪುಗಿತ್ತಂತೆ ಹಂಸ ಪಕ್ಷಿ ಯಾವಾಗಲೂ ಬೆಳ್ಳಗಿರುತ್ತೆ ಇದು ಕಪ್ಪು ಹಂಸ ಕಪ್ಪು ಹಂಸ ಅಂದರೆ ನಾವೇನಾದರೂ ಕರಿ ಹಾಲು ಎಲ್ಲಾದ್ರೂ ಕೇಳಿದ್ದೇವಾ ಬ್ಲ್ಯಾಕ್ ಮಿಲ್ಕ್ ಅಂತ ಯಾರು ಕೇಳಿಲ್ಲ ಬ್ಲ್ಯಾಕ್ ಕಾಫಿ ಕೇಳಿರ್ತಾರೆ ಬ್ಲ್ಯಾಕ್ ಮಿಲ್ಕ್ ಎಲ್ಲ ಸಾಧ್ಯತೆ ಇಲ್ಲ ಮಿಲ್ಕ್ ಅಂದ್ರೆ ವೈಟ್ ಇರಲೇಬೇಕು ಅದೇ ರೀತಿಯಲ್ಲಿ ಹಂಸ ಅಂದ್ರೆ ವೈಟ್ ಇರಲೇಬೇಕು ಅದಕ್ಕೆ ಹೇಳ್ತಾರೆ ಹಂಸ ಶುಕ್ಲ ಬಕ ಶುಕ್ಲ ಕೋಭೇದ ಬಕ ಹಂಸ ಯೋಹೋ ಎರಡು ಬೆಳಗಿರುತ್ತಂತೆ ಹಂಸ ಬೆಳಗುತ್ತೆ ಬೆಳಗಿರುತ್ತೆ ಬಕನು ಬೆಳಗಿರುತ್ತೆ ಆದ್ರೆ ಗೊತ್ತಾಗೋದು ಯಾವಾಗ ಗೊತ್ತಾ ಹಂಸ ಹಂಸ ಅಂಥೇಳಿ ಕ್ಷೀರ ನೀರೇ ವಿವೇಕೇತು ಹಂಸೋ ಹಂಸ ಬಕೋ ಬಕ ನೀರಲ್ಲಿ ಹಾಲು ಕಲಸಿಟ್ಟುಬಿಟ್ಟಾಗ ಹಾಲು ನೀರು ಮಿಕ್ಸ್ ಮಾಡಿಬಿಟ್ಟಾಗ ಬಕವು ಎಲ್ಲ ಕುಡಿದು ಬಿಡುತ್ತೆ ಹಂಸ ಪಕ್ಷಿ ಆಗಿ ಮಾಡೋದಿಲ್ಲ ಬರೀ ಹಾಲು ಮಾತ್ರ ತಗೊಂಡು ನೀರು ಬಿಟ್ಬಿಡುತ್ತೆ ಇದು ಹಂಸದ ಸ್ಪೆಷಾಲಿಟಿ ಅದ್ರ ಬಣ್ಣ ಅದ್ರ ಕೆಪಾಸಿಟಿ ಎರಡೂ ಹಿಡ್ತಾರೆ ಇದು ನೋಡಿದ್ರೆ ಕರಿ ಹಂಸ ಇದೆ ಇದೇನು ಅಂತ ಎಲ್ಲರೂ ಆಶ್ಚರ್ಯ ಪಡ್ತಿದ್ದಾರೆ ಕೇಳಿದ್ರು ಏನಿದೆಲ್ಲ ಇದು ಆ ರುದ್ರದೇವರ ಕೈ ಏನಾಯ ಇದು ಕವಿ ಕರಿ ಹಂಸ ಇಲ್ಲಿಂದ ಬಂದಿ ಅಂತ ಕೇಳಿದ್ರು ಆ ಹೊತ್ತಿಗೆ ಅದು ಮಾತಾಡ್ತಾ ಇದೆ ಸ್ವಾಮಿ ಇವತ್ತು ನಾನು ಸುರಾಷ್ಟ್ರ ದೇಶ ಅಂದ್ರೆ ಗುಜರಾತ್ ದ್ವಾರಕಾ ಅದ್ರ ಅನರ್ಥ ಅಂತ ಕರೀತಾರೆ ಸುರಾಷ್ಟ್ರ ಅನರ್ಥ ಸೌರಾಷ್ಟ್ರ ಎಲ್ಲ ಒಂದೇ ಪದಗಳು ಅಲ್ಲಿ ಬರ್ತಾ ಇದ್ದೆ ಒಂದು ಸರೋವರದ ಮೇಲೆ ಹಾರ್ತಾ ಇದ್ದೆ ನಾನು ಮೂಲತಃ ಬ್ರಹ್ಮಲೋಕದ ಹಂಸ ಮಾನಸ ಸರೋವರದಲ್ಲಿ ನನ್ನ ವಾಸ ಹಾರ್ತಾ ಹಾರ್ತಾ ಬಂದೆ ಸಾಮಾನ್ಯವಾಗಿ ಹಂಸ ಪಕ್ಷಿಗಳು ಮಾನಸ ಸರೋವರದಲ್ಲಿ ಮಾತ್ರ ಕಾಣುತ್ತದೆ ಬೇರೆ ಕಡೆ ಕಾಣೋದಿಲ್ಲ ಇವತ್ತು ಅಲ್ಲೂ ಕಾಣೋದಿಲ್ಲ ಹೋಗಿಬಿಟ್ರೆ ಯಾಕೆಂದ್ರೆ ರಾಜಹಂಸಗಳು ಭಾರಿ ಶ್ರೇಷ್ಠ ಯಾವುದನ್ನ ಹಂಸ ಅಂತಾರೆ ಬಾತುಕೋಳಿ ಹಂಸ ಅಲ್ಲ ಹಂಸ ಪಕ್ಷಿ ಬೇರೆ ಕಡೆ ಸಿಗೋದೂ ಇಲ್ಲ ಬೈ ಅಲ್ಲಿ ಮಾತ್ರ ಸಿಗತಕ್ಕಂಥದ್ದು ಅಲ್ಲೂ ಕೂಡ ಮಾನಸ ಸರೋವರಕ್ಕೆ ಹೋದವರು ಕೂಡ ಅದನ್ನು ಕಂಡವರಿಲ್ಲ ದೂರ ಕಂಡ ಕಾಣುತ್ತೆ ಅಂತ ಹೇಳ್ತಾರೆ ಹೊರತು ಒಬ್ಬರು ಅವ್ರು ಯಾರು ಫೋಟೋ ತಂದ್ರೆ ನೋಡಿದ್ದಾರೆ ಮಾನಸ ಸರೋವರಕ್ಕೆ ಹೋದವರು ಯಾರೂ ತಂದಿಲ್ಲ ಅಲ್ಲಿ ಹೋದ್ರೆ ಕಂಡ್ವಿ ಅಂತ ಹೇಳ್ತಾರೆ ಅಷ್ಟೊತ್ತು ಯಾರು ತಂದಿಲ್ಲ ಅವರು ಹೇಳ್ತಾರೆ ಕಂಡಾಗಾಯ್ತು ಅಂತಾರೆ ಹೊರತು ಕಂಡ್ವಿ ಅಂತ ಹೇಳೋದಿಲ್ಲ ಬಹಳ ರೇರ್ ಪಕ್ಷಿ ನಾನು ಹಾರತಾ ಬಂದೆ ಒಂದು ಸರೋವರ ಗುಜರಾತ್ ಪ್ರಾಂತದೊಳಗೆ ಅಲ್ಲಿ ಬರ ಇದ್ದು ದಪ್ಪಂತ ಬಿದ್ದೆ ಹಾರ್ತಿರ್ಬೇಕಾದ್ರೆ ದಪ್ಪಂತ ಬಿದ್ದೆ ಎಚ್ಚರ ತಪ್ಪದಾಗಾಯ್ತು ಎಲ್ಲ ಕಣ್ಣು ತೆಗೆದು ನೋಡ್ತೇನೆ ಗಾಬರಿ, ಮೈಯೆಲ್ಲ ಕಪ್ಪಾಗಿಬಿಟ್ಟಿದೆ, ನನಗೆ ಆಶ್ಚರ್ಯ ಆಗಬೇಕು ಅಂತ ಹೇಳ್ತಾರೆ. ಬಿದ್ದರೆ ಕೈಕಾಲು ನೋವಾಗೋದು ಒಂದು ಕಡೆ ಇರಲಿ, ಮೈಯೆಲ್ಲ ಬಣ್ಣ ಚೇಂಜ್ ಆಗಿಬಿಟ್ಟಿದೆ, ಯಾತಕ್ಕೆ ಅಂತ ಯೋಚನೆ ಮಾಡಿಕೊಂಡು ದುಃಖ ಪಡಲಿಕ್ಕೆ ಶುರು ಮಾಡಿದೆ. ನನ್ನ ಅವಸ್ಥೆ ಹೇಗಾಯ್ತಲ್ಲ, ಸ್ವಲ್ಪ ಮೈ ಕೈ ಕಪ್ಪತ್ತಿದ್ರೆ ಮನುಷ್ಯನಿಗೆ ಯೋಚನೆ ಆಗುತ್ತೆ ಹೇಗೆ ತೊಳ್ಕೊಳ್ಳೋದು ಅಂತೇಳಿ ಇಡೀ ದ್ವಾರಿ ಬದಲಾಗಿಬಿಟ್ಟಿದೆ, ಏನು ಮಾಡಬೇಕು. ಆಗೋದು ಧ್ವನಿ ಕೇಳಿಸ್ತು ಸರೋವರದಿಂದ, ಕವರದ ಹೂಗಳ ಮಧ್ಯೆ ಒಂದು ಧ್ವನಿ ಕೇಳಿಸ್ತು. ನೋಡು ಯೋಚನೆ ಮಾಡಬೇಡ ಹಂಸ, ಇಲ್ಲಿ ಬಾ, ನಾನು ಕಾರಣ ಹೇಳ್ತೇನೆ ಯಾತಕ್ಕಾಯಿತು ಅಂತ ಹೇಳ್ತಾನೆ. ಇನ್ನು ಬಿದ್ದಿದ್ದ ಯಾತಕ್ಕೆ, ಮೈ ಕಪ್ಪಾಗಿದ್ದ ಯಾತಕ್ಕೆ, ಎರಡೂ ಹೇಳ್ತೇನೆ ಅಂತ ಹೇಳಿದೆ. ಯಾರೋ ಬಿದ್ದರೆ ಯೋಚನೆ, ಹಂಸ ಪಕ್ಷಿಗಳು ಭಾರಿ ಬ್ಯಾಲೆನ್ಸ್ ಇಡೋವು, ಹಾಗೆಲ್ಲ ಬಿಡೋದಿಲ್ಲ. ಯಾಕೆ ಬಿದ್ದೆ, ಯಾಕೆ ಮೈ ಹೀಗಾಯಿತು, ಎರಡು ಕಾರಣ ಹೇಳ್ತೇನೆ ಬಾ ಅಂತ ಕರೀತಂತೆ. ಅಲ್ಲಿಗೆ ಹೋಯ್ತದೆ, ವ್ಯಕ್ತಿ ಕಾಣ್ತಾ ಇಲ್ಲ, ಮಾತು ಕೇಳಿಸ್ತಾ ಇದೆ, ಮಾತು ಕೇಳಿಸ್ತಾ ಅದು ಹೇಳ್ತಂತೆ. ಅಲ್ಲಿ ಹೋಗ್ತಿರ್ಲಿಕ್ಕೆ ಇನ್ನೊಂದು ಆಶ್ಚರ್ಯ ಕಾಣಿಸ್ತು, 60,000 ದುಂಬಿಗಳಿದ್ದು ಅಂತೇಳಿ, 60,000 ದುಂಬಿಗಳು. ಅಷ್ಟು ದುಂಬಿಗಳು ಕೂಡ ಋಷಿಗಳಾಗಿ ಮೇಲೆ ಖಾರಿ ಹೋಗ್ಬಿಟ್ರು, ದುಂಬಿಗಳು ಋಷಿಗಳಾಗಿ ಮೇಲೆ ಖಾರಿಬಿಟ್ರು. ಇನ್ನೂ ಆಶ್ಚರ್ಯ ಆಗಿರುತ್ತೆ ನನಗೆ, ಒಂದು ಮೈ ಕಪ್ಪು, ಇನ್ನೊಂದು ಬಿದ್ದಿದ್ದು. ಆ ದುಂಬಿಗಳು ನಾನು ನೋಡಿದ್ರೆ ಬಿದ್ದೆ, ಅವ್ರು ನೋಡಿದ್ರೆ ಹಾರಿ ಹೋಗ್ಬಿಟ್ರು, ಯಾರು ಉಲ್ಟಾ ಪಲ್ಟಾಗಿರುತ್ತಲ್ಲ, ಹಾರೋನು ಬಿದ್ದ, ಬಿದ್ದೋನು ಹಾರದ, ಏನಿದೆಲ್ಲ ಕೂಡ. ಮತ್ತೆ ಕೇಳಿದೆ, ಆಗ ಹೇಳಕ್ಕೆ ಶುರು ಮಾಡಿದ್ದಾಗಿ, ನೋಡು ಇವರೆಲ್ಲ ಯಾರು ಗೊತ್ತಾ, ಹಿಂದಿನ ಕಾಲಕ್ಕೆ ಒಳ್ಳೆ ಋಷಿಗಳಾಗಿದ್ದವು, ಇದೇ ಸರೋವರಕ್ಕೆ ಒಂದು ಸತ್ತವೆಲ್ಲ ಸ್ನಾನಕ್ಕೆ ಅಂತ ಬಂದರು. ಇಲ್ಲಿ ಒಬ್ಬ ಸುಂದರವಾದ ಸ್ತ್ರೀ ಅಪ್ಸರೆ ವೀಣ ಬಾರಿಸ್ತಾ ಕೂತಿದ್ರು, ಅವಳನ್ನು ಇವರೆಲ್ಲ ನೋಡಿದರು. ಯಾವುದೋ ಪ್ರಾರಬ್ಧ ಕರ್ಮ, ಪಾಪ ದೊಡ್ಡ ಒಳ್ಳೆ ಜ್ಞಾನಿಗಳವರೆಲ್ಲ ಕೂಡ ಪ್ರಾರಬ್ಧ ಕರ್ಮ, ಅವಳಲ್ಲಿ ಮನಸ್ಸು ಬಂತು, ನಾನೇ ಮದುವೆ ಆಗ್ತೇನೆ, ನಾನೇ ಮದುವೆ ಆಗ್ತೇನೆ ಅಂತ ಗಲಾಟೆ ಮಾಡಿಕೊಂಡು 60,000 ಜನ ಸತ್ತು ಸತ್ತು ದುಂಬಿಗಳಾಗಿ ಹುಟ್ಟಿದ್ರು ಅಂತೇಳಿ, ಎಲ್ಲ ದುಂಬಿಗಳಾಗಿ ಹುಟ್ಟಿದ್ರು. ಇಲ್ಲೇ ವಾಸ ಮಾಡ್ಕೋತಾ ಇದ್ರು ಎಷ್ಟು ದಿವಸಗಳ ಕಾಲ. ಇವತ್ತು ಅವರಿಗೆ ಶಾಪ ವಿಮೋಚನೆ ಆಯಿತು ಅಂತ ಹೇಳಿದರು. ಶಾಪ ವಿಮೋಚನೆ ಯಾತಕ್ಕಾಯಿತು ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಯಾಕೆ ಶಾಪ ವಿಮೋಚನೆ ಆಯಿತು ಗೊತ್ತಾ, ನಾನು ನಿಜ ಮಾತಾಡಿದೆ ನೋಡು, ಈ ಮಾತಿನ ಧ್ವನಿ ಅವರಿಗೆ ಕಿವಿಗೆ ಬಿತ್ತು, ಧ್ವನಿ ಎಷ್ಟು ಪವಿತ್ರ ಅಂದರೆ ಅವ್ರ ಪಾಪ ಎಲ್ಲ ಕಳೆದು ಬೆಲೆಗೆ ಹೋಗ್ಬಿಟ್ರು ಅಂತ ಹೇಳಿದ್ದಾರೆ. ನನ್ನ ಅವರೆಲ್ಲ ಪಾಪ ನನ್ನ ಧ್ವನಿ ಕೇಳೋದಕ್ಕೆ ಹೋಯ್ತಂತೆ. ನಮಗೀಗ ಅರ್ಥ ಆಗುತ್ತೆ, ರಾಯ ವೃಂದಾವನದಿಂದ ಸಾಕ್ಷಿ ಹಯಾ ಶೋತ್ರಹಿ ಅದು ಧ್ವನಿ ಬಂತಲ್ಲ, ಆ ಧ್ವನಿ ಬಂದಿದ್ದಕ್ಕೆ ಇವತ್ತು ಅಷ್ಟೋತ್ತರ ಮಾಡಿದ್ದು ಮಾಡಿದ್ದೇನೆ, ಸಿದ್ಧಿ ಬಂದಿದ್ದು ಬಂದಿದ್ದೇನೆ. ರಾಯರ ಧ್ವನಿಗೆ ಬಂದ ಶಕ್ತಿ ಅದು. ಯಾವಾಗಲೂ ಕೂಡ ಆ ಸಿದ್ಧಿ ಇದ್ರೆ ಧ್ವನಿಯ ರೀತಿನೇ ಬೇರೆ, ಸಿದ್ಧಿಯಿಂದ ಅವರ ಧ್ವನಿಯ ರೀತಿನೇ ಬೇರೆ. ಮತ್ತು ಕಂಡಕ್ಟರ್ ಬೆಲ್ ಹೊಡಿತಾನೆ, ಎರಡು ಫೋರ್ಸಿಬಲ್ ಆಗಿದೆ, ಗುಡ್ದವ್ರಿಗೆ ಬೆಲ್ ಹೊಡಿತಾರೆ, ತಕಾಟ ಬೆಲ್ಲು ಕೊಡ್ಕೊಳ್ಳುತ್ತ, ಶಕ್ತಿ ಇರೋದಿಲ್ಲ. ಯಾಕೆಂದ್ರೆ ಅವನು ಕಾಂಪಿಟೆಂಟ್ ಅಲ್ಲ, ಅವನು ಭಯದಿಂದ ಹೊಡಿತಾನೆ, ಯಾರು ಬೈತಾರೋ ನನ್ನ ಅಂತೇಳಿ. ಅವನು ಜೋರಾಗಿ ಹೊಡಿತಾನೆ, ಟಕ್ ಅಂತ ಡ್ರೈವರ್ ಹಿಮ್ಮೆಟ್ ನಿಲ್ಲಿಸಿಬಿಡ್ತಾನೆ. ಉಳಿದವರು ಯಾರು ಹೊಡೆದ್ರೆ ನಿಲ್ಲಿಸಿ ಬೈದು ಮತ್ತೆ ಬಿಡ್ತಾನೆ, ಅವನು ಯಾಕೆ ಹೊಡೆದ್ರೆ ಅಂತ ಕೇಳ್ತಾನೆ. ಅದಕ್ಕೆ ಸಿದ್ಧಿ ಅಂತ ಕರೀತಾರೆ. ಯಾರಿಗೆ ಅರ್ಹತೆ ಇರ್ತದೋ ಅವ್ರಿಗೆ ಶಕ್ತಿ ಇರ್ತದೆ. ಇವತ್ತು ಭಗವದ್ಗೀತೆಯ ಸಾಮರ್ಥ್ಯ ಇದು, ಅವರೆಲ್ಲ ಧ್ವನಿ ಕೇಳಿ ಸದ್ಗತಿ ಹೊರಟುಬಿಟ್ರು. ಮತ್ತೆ ಕೇಳಿದ್ರಂತ, ಅಮ್ಮ ಏನಿದೆ ಆಶ್ಚರ್ಯ, ನಾನು ನೋಡಿದ್ರೆ ಬಿದ್ದೆ ಇಲ್ಲಿ ಬಂದು, ಅವ್ರು ನೋಡಿದ್ರೆ ಸದ್ಗತಿಗೆ ಹೋದ್ರು, ನಿನ್ನ ಧ್ವನಿ ಕೇಳಿದ್ರೆ ಉದ್ಧಾರವಾದ್ರಲ್ಲ, ಇಲ್ಲಿ ನಿನ್ನ ಹತ್ರ ಬಂದು ನಾನಾಗಿ ಬಿದ್ದೆ ಅಂತ ಕೇಳ್ತಾನೆ. ಅದನ್ನೆಲ್ಲ ಹೇಳ್ತೇನೆ ಇರು ಅಂತ ಹೇಳ್ತಾನೆ. ನನ್ನ ಸಿದ್ಧಿ ಕೇಳಿ ಯಾತಕರು ಸದ್ಗತಿಗೆ ಹೋದ್ರು ಗೊತ್ತಾ, ನನ್ನ ಕತೆ ಹೇಳ್ತೇನೆ ಕೇಳು ಅಂತ ಹೇಳ್ತಾನೆ. ಹಿಂದಿನ ಜನ್ಮದಲ್ಲಿ ನಾನು ಒಬ್ಬ ಬ್ರಾಹ್ಮಣ ಕುಮಾರಿಯಾಗಿದ್ದೆ, ನನಗೆ ಮದುವೆಯಾಗಿತ್ತು, ಒಳ್ಳೆ ಸಂಸಾರ ನಮ್ಮದು, ಆ ಒಳ್ಳೆ ರೀತಿಯಲ್ಲಿ ಸಂಸಾರ ಮಾಡಿಕೊಂಡು ಅನುರೂಪನಾದ ಗಂಡ, ನಾನು ಅಷ್ಟೇ ಶ್ರೇಷ್ಠಳಾದ ಸ್ತ್ರೀ, ಎಷ್ಟೋ ದಿವಸ ವಾಸ ಮಾಡಿಕೊಂಡಿದ್ವಿ. ನನಗೆ ಸಾರಸ ಪಕ್ಷಿಗಳು ಅಂದರೆ ಬಹಳ ಪ್ರಿಯ, ಸಾರಸ ಪಕ್ಷಿಗಳಿಗೆ ನಾನು ಪಾಠ ಹೇಳ್ಕೊಡ್ತಾ ಇದ್ದೆ ಅಂತ ಹೇಳ್ತಾರೆ. ಸಾರಸ ಪಕ್ಷಿಗಳಿಗೆ ಪಾಠ ಹೇಳ್ಕೊಡ್ತಾ ಇದ್ದೆ. ಅನೇಕರು ಗಿಳಿ ಬಗ್ಗೆ ಕೇಳಿರ್ತಾರೆ, ಸಾರಸ ಬಗ್ಗೆ ನಾನು ಕೇಳಿರೋದಿಲ್ಲ. ಸಾರಸ ಪಕ್ಷಿ ಗಿಳಿಗಿಂತ ಚೆನ್ನಾಗಿ ಗ್ರಾಸ್ ಮಾಡುತ್ತೆ ಹೇಳಿದ್ರೆ, ಟೇಪ್ ನ್ಯಾಚುರಲ್ ಟೇಪ್ ರೆಕಾರ್ಡ್ ಅಂದರೆ ಸಾರಸ ಪಕ್ಷಿ ಅಂತ ಕರೀತಾರೆ. ಹೇಳ್ತಿರ್ಲಿಕ್ಕೆ ಹಾಗೆ ಒಪ್ಪಿಸುತ್ತಂತೆ ಮಾತನ್ನು, ಅಷ್ಟು ಸಾಮರ್ಥ್ಯ ವಿವಿಧ ರೀತಿಯಲ್ಲಿ ಹೇಳ್ತಾರೆ. ಯಾರು ಗುಟ್ಟು ಗುಟ್ಟು ಮಾತಾಡಬೇಕಾದ್ರೆ ಸಾರಸ ಪಕ್ಷಿ ಇದ್ದ ಜಾಗದಲ್ಲಿ ಮಾತಾಡಬಾರದು ಅಂತ ಹೇಳ್ತಾರೆ ವಿದುರ. ಸತ್ಯಧರ್ಮ ಸ್ವಾಮಿಗಳು ಅರ್ಥ ಬರೀತಾರೆ ಅದಕ್ಕೆ. ಯಾತಕ್ಕೆ ಮಾತಾಡಬಾರದು ಅಂದರೆ ಅದು ಹಾಗೆ ಒಪ್ಪಿಸಿ ಶತ್ರುಗಳನ್ನು ಒಪ್ಪಿಸಿಬಿಡುತ್ತಂತೆ, ಹೋಗ್ಬಿಟ್ಟು ಹಾಗೆ ಅಷ್ಟು ಫಾಸ್ಟ್ ರೇಜ್ ಮಾಡುತ್ತಂತೆ. ಅದಕ್ಕೆ ಗುಟ್ಟಾಗಿ ಮಾತಾಡಿ ಸಾರಸ ಪಕ್ಷಿ ಕೇಳ್ಕೋಬಾರದು ಅಂತೇಳಿ ಮಾತಾಡ್ತಾರೆ. ಅಷ್ಟರ ಮಟ್ಟಿಗೆ ಶಕ್ತಿ ಇದೆ ಅಂತದ್ದು. ನಾನು ಮಾತು ಕಲಿಸ್ತಾ ಇದ್ದೆ ಅದಕ್ಕೆ. ನನ್ನ ಗಂಡ ಎಲ್ಲೋ ಹೋದವರು ಮನೆ ಬಂದ್ರೆ ಅಷ್ಟೊತ್ತು ಸರಿಯಾಗಿ, ನಾನು ಗಮನಿಸಲಿಲ್ಲ, ಗಂಡನ ಗಮನಿಸಲಿಲ್ಲ, ಇನ್ನು ಹೇಳ್ಕೊಡ್ತಾನೆ ಇದ್ದೆ. ಗಂಡನ ಸಿಟ್ಟು ಬಂತು, ನನಗೆ ಶಾಪ ಕೊಟ್ಟ, ಇನ್ನು ನೀನು ಸಾರಸ ಪಕ್ಷಿಯಾಗಿಬಿಟ್ಟು ಅಂತಾನೆ ಶಾಪ ಕೊಟ್ಬಿಟ್ಟ ಅಂತ ಹೇಳಿದ. ನಮ್ಮ ಗಂಡ ಸಿಟ್ಟು ಬಂದ್ಬಿಡುತ್ತೆ ನೋಡಿ, ಎಂಥ ಗಂಡಂದಿರ್ತಾರೆ, ಇವತ್ತು ಡೈವರ್ಸ್ ಕೊಡ, ಹೆಂಡತಿನೇ ಡೈವರ್ಸ್ ಕೊಡೋ ಕಾಲ ಇದು. ಗಂಡ ಸ್ವಲ್ಪ ತಡ ಆಗಿದ್ದಕ್ಕೆ ಶಾಪ ಕೊಟ್ಬಿಟ್ಟು. ನಮಗೆ ಆಶ್ಚರ್ಯ, ಇವರೆಲ್ಲ ಎಷ್ಟು ಶಾರ್ಟ್ ಟೆಂಪರ್ ಇರ್ತಾರೆ ಋಷಿಮುನಿಗಳೆಲ್ಲ ಅಂತ ಕೇಳಿದರೆ, ಇದೆಲ್ಲ ಅರ್ಥ ಮಾಡ್ಕೊಳ್ಳೋದ್ರೆ ಇರ್ತದೆ. ಅವ್ರು ಶಾರ್ಟ್ ಟೆಂಪರ್ಡ್ ಅಲ್ಲ. ಗಂಡನಿಗೆ ಎಷ್ಟರ ಮಟ್ಟಿಗೆ ಶಾಸ್ತ್ರ ಹೇಳ್ತದೆ ಅಂದರೆ, ಯಾರೋ ಬಂದರೆ ಅಟೆಂಡ್ ಮಾಡೋದು ಮುಖ್ಯ ಅಲ್ಲ ಅಲ್ಲ, ಎಂಥ ಮುಖ್ಯ ಕೆಲಸ ಬೇಕಾದ್ರೂ ಮಾಡ್ತೀವಿ, ಗಂಡನ ಕೆಲಸನ ಮೊದಲು ಪ್ರಾಧಾನ್ಯ ಕೊಡಬೇಕು. ಯಾತಕ್ಕೆ ಗೊತ್ತಾ, ವಿಶೇಷ ದೇವರ ಸನ್ನಿಧಾನ ಅಲ್ಲಿದೆ. ಹೇಗೆ ಗಂಡಸರಿಗೆ ಗುರುವಂತರ್ಗತ ಅಂತ ಉಪಾಸನೆ ಮಾಡಬೇಕು, ಹೆಂಗಸರು ಪತ್ಯಂತರ್ಗತದ ಉಪಾಸನೆ ಮಾಡಬೇಕು ಅಂತ ಶಾಸ್ತ್ರ ಹೇಳು. ಸ್ತ್ರೀರೇ ಪತಿರೇವ ಗುರು ಶ್ರೀರಾಮ ಅಂತ ಮಹಾಭಾರತ, ಹೆಂಗಸಿಗೆ ಪ್ರತ್ಯೇಕ ಗುರು ಅಲ್ಲ, ಗಂಡನೇ ಗುರು ಅಂತ ಶಾಸ್ತ್ರ ಹೇಳು. ಆದ್ದರಿಂದ ಶಿಷ್ಯನಾದವರು ಗುರುಗಳನ್ನು ಹೇಗೆ ನೋಡಬೇಕೋ ಹೆಂಡತಿ ಗಂಡನನ್ನು ಹಾಗೆ ನೋಡಬೇಕಂತ. ಇವತ್ತಿನ ಕಾಲಕ್ಕೆ ಈ ಮಾತು ಹೇಳಿಬಿಟ್ರೆ ಗೋವಿಂದ ಯಾರ್ಯಾರಿಗೂ ಅರ್ಥ ಆಗೋದಿಲ್ಲ. ಇಷ್ಟೊತ್ತು ಕತೆ ನೋಡಿದಾಗ ಗಂಡನ ಹೊಡೆಯೋರು ಅಂತ ಕತೆ ಬರ್ತದೆ. ಯಾರೋ ಹೇಳಿದ್ರಂತೆ ಹೆಂಡತಿ ನೋಡಿಬೇಕು ಅಂತ ಹೇಳಿದ್ರು, ಎಲ್ಲಿವರೆಗೆ ಹೊಡಿಬೇಕು ಅಂತ ತಿರುಗಿ ಹೊಡೆಯೋರಿಗೂ ಅಷ್ಟೇ, ಆಮೇಲೆ ಅದು ಅಂಥ ಹೆಂಡಸರು ಇರ್ತಾರೆ ಅಂತ ಅರ್ಥ. ಅಂಥ ಕಾಲ ಇವತ್ತಿನ ಕಾಲದೊಳಗೆ ನೀತಿ ನಿಯಮಗಳನ್ನ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ, ವ್ಯಾಲ್ಯೂಸೇ ಇಲ್ಲ. ಇವತ್ತು ನಾನು ದುಡಿತೆ ನೀನು ದುಡಿತೀಯ, ನಾನು ಹೊಯಿಟು ನೀನು ಹೊಯಿಟು, ನನ್ನ ಮನೆ ನಿಮ್ಮ ನಿಂದೇನ ಕೇಳೋದು ಅಂತ ಹೇಳ್ತಾ. ಅಂದರೆ ಜನಗಳಿಗೆ ವ್ಯಾಲ್ಯೂಸ್ ಮುಖ್ಯ ಆಗಿಲ್ಲ, ತಂದೆ ತಾಯಿಗಳೇ ಮುಖ್ಯ ಆಗಿಲ್ಲ ಅವನಿಗೆ. ಏನು ಬಹ ಮಾಡಿದ್ದೀರಿ, ಖರ್ಚು ಮಾಡಿದ್ದೀರ, ತಗೊಂಡು ಬಿಸಾಕ್ತೀರಿ ಅಂತ ಹೇಳ್ತಾ. ಆ ಮಗು ದುಡ್ಡು ಕೊಟ್ಟರೆ ಬರ್ತಿತ್ತ? ಅದು ಹೊತ್ತವರು ಯಾರು, ಹೊತ್ತವರು ಯಾರು, ಹಾಲು ಕುಡಿಸಿದವರು ಯಾರು, ಸ್ವಚ್ಛ ಮಾಡಿದವರು ಯಾರು, ದುಡ್ಡು ಮಾಡಿಬಿಡ್ತಾ ಇತ್ತು ಅವನನ್ನ, ಯೋಚನೆ ಮಾಡೋದಿಲ್ಲ. ನಿಮ್ಮ ಕರ್ಮ ನಾನೇನು ಮಾಡಲಿ ಅಂತ ಹೇಳೋ ಮಕ್ಕಳು ಸಿಗ್ತಾರೆ ಗೊತ್ತಾ ಇವತ್ತಿನ ದಿವಸ. ಅದೆಲ್ಲ ಮಹಾಭಾರತ ರಾಮಾಯಣಾದಿಗಳನ್ನು ಜನ ಕೇಳದೆ ಇಂಥ ಅವಸ್ಥೆ ಬಂದಿರೋದಿಲ್ಲ. ನಿಜವಾಗಲೂ ಯಾವುದೇ ಹಣಕಾಸುಗಳಿಗಿಂತ ವ್ಯಾಲ್ಯೂಸ್ ಭಾರಿ ದೊಡ್ಡ. ಧರ್ಮ ಅಂದರೆ ಧರ್ಮ, ಅಂಥ ಧರ್ಮವನ್ನು ಅನುಷ್ಠಾನ ಮಾಡದೆ ಹೋದ್ರೆ ತಪ್ಪಾಗುತ್ತೆ. ಆತ ಶಾಪ ಕೊಟ್ಟಿದ್ದು ಬೇರೆ ಕಾರಣಕ್ಕಲ್ಲ, ಆ ರೀತಿ ತಪ್ಪಿಗೆನೆ ಅವಳಿಗೆ ಶಿಕ್ಷೆ ಆಗುತ್ತೆ. ಇವನೇ ಪನಿಷ್ ಮಾಡಿಬಿಟ್ರೆ ಪ್ರಾಬ್ಲಮ್ ಇಲ್ಲ, ಮುಂದೆ ಯಾರೋ ಮಾಡೋದಕ್ಕಿಂತ ತಾನೇ ಮಾಡಿಬಿಟ್ರೆ ಉದ್ಧಾರ ಆಗ್ತಾರೆ ಅಂತ. ಅವ್ರು ಸ್ಟಾರ್ಟಪ್ ಇಂದ ಕೊಡೋ ಶಾಪಗಳೆಲ್ಲ ಅವೆಲ್ಲ ಕೂಡ ಪರಿಹಾರ ಕೊಡೋ ಶಾಪ. ವಿದ್ಯಾರ್ಥಿ ಲೇಟಾಗಿ ಬರ್ತಾರೆ, ಮೇಸ್ಟ್ ಗೆಟ್ ಔಟ್ ಅಂದ್ಬಿಡ್ತಾರೆ. ಎಷ್ಟು ಸಿಟ್ಟು ಮೇಸ್ಟ್ರಿಗೆ ಅಂದ್ರೆ, ಮೇಸ್ಟ್ ಸಿಟ್ಟಲ್ಲ, ಮುರಿದು ಇನ್ ಟೈಮ್ ಬಂದರೆ ಪಾಠ ಕೇಳ್ತಾನೋ, ಇಲ್ಲ ಹೋದ್ರೆ ಪಾಠ ಮಿಸ್ ಆದ್ರೆ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಮಿಸ್ ಆಗುತ್ತೆ, ಆಮೇಲೆ ಕೆಲಸದಿಗೆ ಒಂದು ಮಿಸ್ ಆಗುತ್ತೆ. ಎಷ್ಟು ಮಿಸ್ ಆಗುತ್ತೆ ಗೊತ್ತ ಅವನಿಗೆ? ಅಷ್ಟು ಮಿಸ್ ಆಗಬಾರ್ದು ಅಂತ ಅವನೇನು ಮಾಡ್ತಾನೆ, ಬೈತಾನೆ, ಗೆಟ್ ಔಟ್ ಅಂತ, ನಾಳೆ ಲೇಟ್ ಫೈನ್ ಹಾಕ್ತೀನಿ ಅಂತ ಹೇಳ್ತಾ. ಆ ಫೈನ್ ಹಾಕೋದು ಎಲ್ಲ ಸರ್ಕಾರ ಫೈನ್ ಹಾಕುತ್ತೆ ಅಂತ ತಿಳ್ಕೊಬೋಣ. ಎಕ್ಸಾಮ್ ಫೀಸ್ ಕೊಟ್ಟಲ್ಲ, ಫೈನ್ ಹಾಕಿ 10 ದಿವಸ ತಗೋತಾರೆ ಅಂತ ತಿಳ್ಕೊಬೋಣ. ಉದ್ದೇಶ ಫೈನ್ ತಗೊಳ್ಳೋ ಉದ್ದೇಶ ಅವರಿಗಿಲ್ಲ, ಅವನ ಲೇಟ್ ಮಾಡಬಾರ್ದು ಅಂತ ಹೇಳೋ ಉದ್ದೇಶ ಇರುತ್ತೆ. ನಮ್ಮ ಜನ ಹಾಗಲ್ಲ, ಈ ಹಾಸ್ಟೆಲ್ಗಳಲ್ಲಿ ಪ್ರೇಯರ್ ಮಾಡಿಸ್ತಾ ಇರ್ತಾರೆ ಬೆಳಿಗ್ಗೆ 5 ವರೆಗೆ, ಈಗೆಲ್ಲ ಹೋಗಿರುತ್ತೆ, ಅವಾಗ ಪ್ರೇಯರ್ ಅಂತ ಮಾಡಿಸಿದ್ರೆ 5-5 ವರೆಗೆ ಹೇಳಬೇಕು ಬರಬೇಕಂತ. ಲೇಟಾಗಿ ಬಂದರೆ ಫೈನ್ ಅಂತ ಹಾಕ್ತಿತ್ತು, ಅವಾಗ 25 ಪೈಸೆ ಆ ಥರ ಫೈನ್ ಇರ್ತಿತ್ತು ಅಷ್ಟೇ. ಕೆಲವು ಹುಡುಗರು ಎಷ್ಟು ಬುದ್ಧಿವಂತರು ಅಂದರೆ, ನಾನು ತಿಂಗಳೂ ಬರೋದಿಲ್ಲ, ಪಾಸ್ ಕೊಟ್ಟುಬಿಡಿ ಅಂತ ಕೇಳೋ ಬೈಕು, ಅರ್ಥ ಆಗುತ್ತಲ್ಲ. ಅಂದರೆ ದುಡ್ಡು ಕೊಟ್ಟು ಕೊಡ್ಕೋತೀನಿ ಅಂತೇಳಿ, ಅವ್ರ ಉದ್ದೇಶ ದುಡ್ಡು ತಗೊಳ್ಳೋದಲ್ಲ. ಅವ್ರ ಪ್ರೇಯರ್ ಸರಿಯಾಗಿ ಬಂದರೆ ಅವ್ರ ಪಾಠ ಕಲಿತಾನೆ, ದೇವನ ಪ್ರಾರ್ಥನೆ ಮಾಡ್ತಾನೆ, ಉದ್ಧಾರ ಆಗ್ತಾನೆ ಅಂತೇಳಿ, ಅದು ಬಂದು ಪಾಸ್ ಮಾಡಿಸ್ಬಿಡ್ತೇನೆ ಅಂದರೆ ಏನರ್ಥ ಅದಕ್ಕೆ? ಆ ನಿಜವಾಗ್ಲೂ ಫೇಲ್ ಆಗ್ತಾನೆ ಅಂತ ಅರ್ಥ. ಆ ಉದ್ದೇಶ ಅಲ್ಲ. ಶಾಸ್ತ್ರದಲ್ಲಿ ಏನಾದ್ರು ಪನಿಷ್ಮೆಂಟ್ ದಾನ ಧರ್ಮ ಹೇಳಿದ್ರೆ ಅದು ಕಲ್ಯಾಣಕ್ಕೆ ಹೇಳಿದ್ದೆ ಹೊರತು ನಮ್ಮ ಹಾಳು ಮಾಡೋದಕ್ಕೆ ಹೇಳಿದ್ದಲ್ಲ. ಆ ಹಿನ್ನೆಲೆಯಲ್ಲಿ ಒಳ್ಳೆ ಶಾಪನೆ ಕೊಟ್ಟ, ನಾನು ಹುಟ್ಟೋ ಪ್ರಸಂಗ ಬಂತು, ಹುಟ್ಟಿದೆ, ನನ್ನ ಪುಣ್ಯ, ಒಳ್ಳೆ ಬ್ರಾಹ್ಮಣನ ಮಗಳಾಗಿ ಹುಟ್ಟಿದೆ. ಪದ್ಮಾವತಿ ಅಂತ ಹೆಸರಾಗ ಅಂತ ಹೇಳಿದೆ, ಪದ್ಮಾವತಿ ಅಂತ. ಆ ಪದ್ಮಾವತಿ ಅಲ್ಲ, ಮತ್ತೆ ಇಲ್ಲಿ ಪದ್ಮಾವತಿ ಅಂತ ಹೆಸರು ನನಗೆ. ಒಳ್ಳೆ ವಾತಾವರಣ, ಆ ವಾತಾವರಣದಲ್ಲಿ ಅನುಕೂಲ ಏನಾಯಿತು ಅಂತ ಕೇಳಿದರೆ, ಭಗವದ್ಗೀತೆಯ ಈ 10ನೇ ಅಧ್ಯಾಯವನ್ನು ಪ್ರತಿನಿತ್ಯ ಹೇಳೋ ವಾತಾವರಣದಲ್ಲಿ ಬೆಳೆದೆ ಅಂತ ಹೇಳಿದ. ಅಂಥ ವಾತಾವರಣದಲ್ಲಿ ಬೆಳೆದೆ, ನನ್ನ 2ನೇ ಜನ್ಮ ಅದು, ಇದು 3ನೇ ಜನ್ಮ. ಹಾಗಿದ್ದರೆ ನೀನು ಭಗವದ್ಗೀತೆ 10ನೇ ಅಧ್ಯಾಯ ಓದಿದವಳು, ಈ ರೀತಿ ಯಾಕೆ ಹುಟ್ಟಿದೆ, ಇಲ್ಯಾಕೆ ಬಂದಿ ಅಂತ ಕೇಳಿದ್ರೆ ಹೇಳ್ತಾಳೆ, ಒಂದು ತಪ್ಪು ಮಾಡಿದೆ ನಾನು. ಒಂದು ದಿವಸ ಸರೋವರಕ್ಕೆ ಸ್ನಾನಕ್ಕೆ ಅಂತ ಬಂದೆ, ಸ್ನಾನ ಮಾಡ್ತಿದ್ದ ಕಾಲಕ್ಕೆ ದುರ್ವಾಸ ಮುನಿಗಳು ಬಂದರಂತಾನೆ. ದುರ್ವಾಸ ಮುನಿಗಳು ಬಂದರು, ನಾನು ಭಾಳ ಸಂಕೋಚ ಆಯಿತು ನನಗೆ, ಸ್ನಾನ ಮಾಡ್ತಿದ್ದೆ, ನಾನು ಆ ರೀತಿ ನೋಡೋಕ್ಕೆ ನಾಚಿಕೆ ಆಯಿತು ನನಗೆ. ಕಮಲಗಳನ್ನು ತಗೊಂಡೆ, ಮೈಗೆಲ್ಲ ಅಡ್ಡ ಇಟ್ಕೊಂಡ್ಬಿಟ್ಲಂತೆ, ಮುಚ್ಕೊಂಡ್ಬಿಟ್ಲಂತ ಹಾಗೆ, 5 ಕಮಲ ತೊಗೊಂಡು ಮುಚ್ಕೊಂಡ್ಬಿಟ್ಲಂತೆ, ಅವ್ರಿಗೆ ಕಾಣಬಾರದು ಅಂತ. ಆ ದುರ್ವಾಸರು ಎಂಥ ಕಣ್ಣು, ರುದ್ರದೇವರ ಅವತಾರ, ಅವ್ರ ಕಣ್ಣಂದ್ರೆ ಹೇಳೋದು ಸಾಧ್ಯ, 3 ಕಣ್ಣು ಬೇರೆ ಅವ್ರಿಗೆ ಗೊತ್ತಲ್ಲ. ನೋಡಿದ್ರಂತೆ, ಸಿಟ್ಟು ಬಂತಂತೆ, ನೀನು ಅವ್ರು ಬೈದಿದ್ದು ಯಾವುದಕ್ಕೆ ಗೊತ್ತಾ, ವಸ್ತ್ರರಹಿತಳಾಗಿ ಸ್ನಾನ ಮಾಡಬಾರದು, ಕೃಷ್ಣ ಅದಕ್ಕೇನೆ ವಸ್ತ್ರ ನೇತಿಟ್ಟಿತ್ತು, ಈ ಮಾಡ್ತಿದ್ದ ತಪ್ಪೀಗ, ಅದಕ್ಕೆ ಶಾಪ ಕೊಡ್ತಾರೆ. ಇವ್ರು ಕೊಡೋದು ಶಾಪನೇ, ಶಾಪದಿಂದ ಎಜುಕೇಟಿವ್ ಪ್ರಾಬ್ಲಮ್, ಒಂದು ಐಡಿಯಾ ಇರ್ತದೆ, ಅಪ್ರೋಚ್ ಇರ್ತದೆ ಅವರಿಗೆ. ನೀನು ಇದೇ ರೀತಿಯಾಗಿ ಸರೋವರದಲ್ಲಿ ಕಮಲ ಪುಷ್ಪಗಳಾಗಿ ಎದ್ದುಬಿಡು ಅಂತ ಹೇಳಿಬಿಟ್ಟು, ಏನು ಬುಚ್ಕೊಂಡಿದ್ದೀಯಲ್ಲ ಕಮಲಧೂವಾಗಿ ಎದ್ದುಬಿಡು ಅಂತ ಹೇಳಿಬಿಟ್ರು. ಅವತ್ತಿಂದ ಇದು ರೂಪ ಬಂತು ನನಗೆ. ದುರ್ವಾಸರು ಕೊಟ್ಟ ಶಾಪ ಇದು, ಕೃಷ್ಣ ಎಚ್ಚರಿಕೆ ಕೊಡಲಿಕ್ಕೆ ಗೋಪಿ ವಸ್ತ್ರಾಪಹಾರಕ, ಇವರು ಶಾಪ ಕೊಟ್ಟರು, ಅವತ್ತಿನಿಂದ ಹೀಗಿದ್ದೇನೆ. ಆಗ ನಾನು ತಪ್ಪಾಯಿತು ಅಂತ ಕೇಳಿಕೊಂಡೆ, ದುರ್ವಾಸರಾಗಿ ಹೇಳಿದರು, ಒಂದು ಕಾಲ ಬರ್ತದೆ ಹಂಸ ಬಂದು ಇಲ್ಲಿ ಬೀಳ್ತದೆ, ಆಗ ಭಗವದ್ಗೀತೆಯ 10ನೇ ಅಧ್ಯಾಯದ ಮಹಿಮೆಯನ್ನು ಅದಕ್ಕೆ ಹೇಳು, ಆ ಪುಣ್ಯದಿಂದ ಶಾಪ ಬಿಡುಗಡೆ ಆಗುತ್ತೆ ಅಂತ ಹೇಳಿದರು. ನನಗೆ ಈಗ ಬಿಡುಗಡೆ ಆಗುತ್ತೆ ಶಾಪ ಅಂತ ಹೇಳಿದೆ. ಪಂಚಕಮರಗಳ ಮುಖದ ಆ ಕನ್ಯೆಯವಳು, ನನಗೀ ಬಿಡುಗಡೆ ಆಯಿತು, ನಾನ್ಯಾಕೆ ವಿದ್ಯೆ ಹೇಳಲೇ ಇಲ್ಲ ಅಂತ ಕೇಳುತ್ತ. ಯಾಕೆ ವಿದ್ಯೆ ಗೊತ್ತೇನು, ನಾನು ಭಗವದ್ಗೀತೆ 10ನೇ ಅಧ್ಯಾಯ ತಿಳಿದವಳು, ನನ್ನ ಮೇಲೆ ಹಾರಕ್ಕೆ ಅಂತ ಹೋದೆಯಲ್ಲ ದಪ್ಪ ಅಂತ ಬಿದ್ದೆ ಅಂತ ಹೇಳಿದ್ದೆ. ಅದಕ್ಕೆ ದೊಡ್ಡವ್ರನ್ನ ದಾಟಬಾರದು ಅಂತ ಹೇಳಿದ್ರು. ನಾರಾಯಣ ಕವಚ ಮಂತ್ರ ಸಿದ್ಧನಾದ ಮುನಿಯ ದೇಹ ಬಿದ್ದಾಗ ಆ ಗಂಧರ್ವ ಹಾರಲಕ್ಕೆ ಅಂತವ್ರು ವಿವಾರ ಸಭೆ ಬಿಟ್ಟು ಪಾಟಿ ಹೊಡೆದು ಬಿದ್ದುಬಿಡ್ತಾರೆ. ಸಿದ್ಧಪುರುಷರ ದಾಟಕ್ಕೆ ಹೋದ್ರೆ ಹಾಗಾಗುತ್ತೆ, ಅದಕ್ಕೆ ನೀನು ಬಿದ್ದಿ ಅಂತ ಹೇಳ್ತಾರೆ. ಕಪ್ಪು ಬಣ್ಣ ಅದಕ್ಕೆ ನಿನಗೆ ಬಂತು. ಅದು ಎಚ್ಚರಿಕೆ ಬಂತಿದ್ರಿಂದ. ಭಗವದ್ಗೀತೆ 10ನೇ ಅಧ್ಯಾಯದ ಇನ್ನೊಂದು ಮುಖ ಇದು. ಭಗವದ್ಗೀತೆ 10ನೇ ಅಧ್ಯಾಯ ಯಾರು ತಿಳಿದಿರ್ತಾರೋ ಅವ್ರಿಗೆ ಅವಮಾನ ಮಾಡಲಿಕ್ಕೆ ಹೋದರೆ ಇವನು ವಿರೂಪ ಹೊಂತಾನೆ ಅಂತ, ಕುರೂಪಿಯಾಗಿ ಹೋಗಿಬಿಡ್ತಾನೆ. ಅದಕ್ಕೆ ಆ ಶಿಕ್ಷೆಯಾಗಿದೆ. ಮತ್ತೆ ಯಾವ ಪರಿಹಾರ ಆಗಬೇಕು ಅಂತ ಕೇಳಿ, ಇದೇನು ಪರಿಹಾರ ಆಗ ಯೋಚನೆ ಮಾಡಿ. ಭಗವದ್ಗೀತೆ ಹೇಳಿದ್ದೇನೆ 10ನೇ ಅಧ್ಯಾಯವನ್ನು, ಅದನ್ನು ಹೇಳು ನೀನು, ಒಂದು ಹೂವು ಕೊಡ್ತೇನೆ, ಇದನ್ನು ಒಯ್ದು ರುದ್ರದೇವರಿಗೆ ಒಪ್ಪಿಸಿಬಿಡು ಅಂತ ಕೊಟ್ಟಿದ್ದಾಳೆ, ನಾನು ತಗೊಂಡು ಬಂದು ಒಪ್ಪಿಸ್ತೇನೆ ಅಂತ ಹೇಳಿದ್ದಾರೆ. ಹೇಳಿತು ಬಣ್ಣ ಸರಿಗೋ ತಕ್ಷಣ ಬಣ್ಣ ಸರಿಗೋ. ಇದು 10ನೇ ಅಧ್ಯಾಯಕ್ಕೆ ಅದಕ್ಕೆ ಲಿಂಕ್. ಆಗ ಒಂದು ಪ್ರಶ್ನೆ ಮಾಡಿದ್ರಂತೆ, ಈ ಹಂಸ ಯಾರು ಅಂತ ಕೇಳಿದರೆ, ಹಿಂದಿನ ಜನ್ಮದಲ್ಲಿ ಒಬ್ಬನ ಶಿಷ್ಯ, ಅವನು ಗುರುಗಳ ಶಿಷ್ಯ, ಸುತಪಸ್ ಅಂತ ಒಬ್ಬ ಮುನಿಯ ಹೆಸರು, ಇವರು ಗುರುಕುಲ ವಾಸ ಮಾಡಿಕೊಂಡಿದ್ದ. ಕಥೆಯೊಳಗೆ ಕಥೆಗಳು, ಮತ್ತೆ ಒಂದಕ್ಕೊಂದು ಲಿಂಕು. ವಾಸ ಮಾಡಿಕೊಂಡಿದ್ದ, ಒಳ್ಳೆ ಗುರುಭಕ್ತ, ಒಳ್ಳೆ ಗುರುಗಳು, ಒಳ್ಳೆ ಶಿಷ್ಯ, ಒಳ್ಳೆ ಪಾಠ ಭಾರಿ ಚೆನ್ನಾಗಿ ನಡೆದಿತ್ತಲ್ಲ ಕೂಡ. ಒಂದು ದಿವಸ ಏನಾಯ್ತಂತೆ, ಗುರುಗಳು ಸೇವೆ ಮಾಡ್ತಿದ್ದ ಕಾಲಕ್ಕೆ ಇವನ ಕಾಲ ಗುರುಗಳಿಗೆ ಬಡಿತಂತೆ. ತಕ್ಷಣ ಶಾಪ ಬಂತು, ನೀನು ಹಂಸವಾಗಿ ಹುಟ್ಟು ಅಂತ ಶಾಪ ಕೊಟ್ಟಿದ್ದ. ಹಂಸವಾಗಿ ಹುಟ್ಟು, ಗುರುಗಳಿಗೆ ಗೊತ್ತಿಲ್ಲದೆ ಕಾಲು ತಪ್ಪಿದ್ದು ಹೀಗಾಯಿತು. ಇವತ್ತು ಗೊತ್ತಿದ್ದು ಮಾಡಿದ್ರೆ ಹಣೆ ಬಾರ ಏನಾಗ್ಬೋದು ಯೋಚನೆ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಗೌರವದಿಂದ ಕಾಣಬೇಕು. ಆಚಾರ್ಯ ದೇವೋಭವ ಅಂತ ಶಾಸ್ತ್ರ ಹೇಳೋದು, ಆಚಾರ್ಯ ದೇವೋಭವ, ಮಾತೃ ದೇವೋಭವ, ಪಿತೃ ದೇವೋಭವ. ಎಷ್ಟೋ ಜನ ಮಕ್ಕಳು ತಂದೆ ತಾಯಿನ ಹೊಡೆಯೋರಿದ್ದಾರೆ ಗೊತ್ತಾ, ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, ಹೊಡಿತಾರೆ ತಂದೆ ತಾಯಿಗಳನ್ನು. ಎಂಥ ಮಹಾಪಾಪಿಗಳಿರ್ಬೇಕು. ಬರೀ ಗೊತ್ತಿಲ್ಲದೆ ಕಾಲು ಸಾಕ್ಷಿದ್ದಕ್ಕೆ ಹೀಗಾಯ್ತು ಅಂತ ಕೇಳಿದರೆ, ಈ ಹೊಡಿತಕ್ಕಂಥ ಪಾಪಿಗಳು ವಿಚಾರ ಬಯ್ಯೋದಂತೂ ಲೆಕ್ಕನೇ ಇಲ್ಲ. ಅದು ನಿನಗೆ ಗೊತ್ತಾಗೋದಿಲ್ಲ ಅಂದರೆ ಶುರು ಮಾಡ್ತಾರೆ, ನಿನ್ನ ಬುದ್ಧಿ ಇಲ್ಲ, ಗೊತ್ತಾಗೋದಿಲ್ಲ, ನಿನ್ನ ಮುದುಕ, ಹೀಗೆಲ್ಲ ಬಯ್ಯೋದನ್ನು ಬೇಕಾಗ್ತಾನೆ ಇರ್ತಾರೆ. ಅವ್ರು ಯಾವ ಗತಿ ಆಗತ್ತೆ ಯೋಚನೆ ಮಾಡಬೇಕು. ಆ ಕ್ಷಣಕ್ಕೆ ದುರ್ಯೋಧನ ಬೈತಾರೆ ರುದ್ರಾಷ್ಟ್ರನ ಗೊತ್ತಾ, ಕೊನೆ ವಂಶ ಪಾರಂಪರೆ ಹಾಳಾಗೋದು ದುರ್ಯೋಧನ. ಬಾಯಿ ಬಂದೇ ಬೈತಾರೆ ರುದ್ರಾಷ್ಟ್ರ, ಬರೋದು ಕುರುಡ ಕುರುಡ ತಾನೇ ಬಯ್ಯೋದು ಹೆಚ್ಚು ಕಡಿಮೆ. ನನ್ನ ಮೇಲೆ ಪ್ರೀತಿ ಇಲ್ಲ ಅಂತೇಳಿ ತಾನು ಎಷ್ಟು ದ್ವೇಷ ಅಂತ ತೋರಿಸ್ತಾ ಇದ್ದ, ಅದೆಲ್ಲ ಕಲ್ಯಾಣಕ್ಕೆ ಕಾರಣವಾಗೋದಿಲ್ಲ. ಇವೆಲ್ಲ ಗುರುಭಕ್ತಿ, ಮಾತೃಭಕ್ತಿ, ಪಿತೃಭಕ್ತಿ, ಮತ್ತೆ ಅತಿಥಿಗಳಲ್ಲಿ ಆಧಾರ, ಅವೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಶಾಸ್ತ್ರವನ್ನು ಮತ್ತೆ ಮತ್ತೆ ಕೇಳೋದಕ್ಕೆ ಹೇಳ್ತಾರೆ. ಹಂಸಪಕ್ಷಿಯಾಗಿ ಹುಟ್ಟಿದೆ ನಾನು, ಶಾಪದಿಂದ ಹಂಸಪಕ್ಷಿಯಾದೆ, ಆದರೆ ಭಗವದ್ಗೀತೆಯನ್ನು ಕೇಳಿದ್ನಲ್ಲ ಅದರ ಪುಣ್ಯದಿಂದಾಗಿ, ಆ ಗುರುಗಳ ಪಾಠ ಕೇಳಿದ್ರೆ ಪುಣ್ಯದಿಂದ ಎಲ್ಲೋ ಹಂಸಪಕ್ಷಿಯಾಗಲಿಲ್ಲ, ಬ್ರಹ್ಮಲೋಕದ ಹಂಸಪಕ್ಷಿಯಾದೆ ಅಂತ ಹೇಳ್ತಾರೆ. ಅಲ್ಲಿಂದ ಅಲ್ಲಿ ಲಿಂಕ್ ಬಂತು. ಮತ್ತೆ ಎಲ್ಲೋ ಕ್ಲರ್ಕ್ ಆಗೋದು ಬೇರೆ, ವಿಧಾನಸೌಧದ ಕ್ಲರ್ಕ್ ಆಗೋದು ಬೇರೆ, ಎಷ್ಟು ಡಿಫರೆನ್ಸ್ ಬರುತ್ತಾಗಲೇ. ಎಷ್ಟೋ ಅಡಿಷನಲ್ ಪವರ್ಸ್ ಬಂದ್ಬಿಡುತ್ತೆ, ಕೆಲವು ಡಿಪಾರ್ಟ್ಮೆಂಟ್ ಸೇರೋದೇ ಅವ್ರಿಗೆ ಎಕ್ಸ್ಟ್ರಾ, ಒಳ್ಳೆ ಕೆಟ್ಟದಕ್ಕೂ ಎಕ್ಸ್ಟ್ರಾ ಇದೆ ಕರೆಗೆ, ಒಳ್ಳೇದು ಮಾಡಿಕೊಳ್ಳೋರಿಗೆ ಬುದ್ಧಿ ಬುದ್ಧಿ ಸರಿ ಹೋಗ್ತದೆ ಅಷ್ಟೇ. ಬ್ರಹ್ಮಲೋಕದ ಹಂಸವಾಗಿ ಹುಟ್ಟಿದೆ ಅಂತ ಈಗ ನಾನು ಕಮಲವಾಗಿ ಒಂದೆಲ್ಲ ಅನುಭವಿಸಿಬಿಟ್ಟೆ ಅಂತೆಲ್ಲ ಕತೆ ಹೇಳಿತಂತೆ. ಇಷ್ಟು ಕತೆ ಹೇಳಿ ರುದ್ರದೇವರು ಹೇಳ್ತಾರೆ, ಆ ಬ್ರಾಹ್ಮಣನೇ ಈಗ ಈ ಧೀರಧಿಯಾಗಿ ಹುಟ್ಟಿರೋದು. ಧೀರಧಿ ಅಂದರೆ ಅವನೇನು, ಅದಕ್ಕೆ ಅಷ್ಟು ಪ್ರೀತಿ ಅವನ ಮೇಲೆ. ಕಮಲ ಪುಷ್ಪ ಕೊಟ್ಟು ಸೇವೆ ಮಾಡಿದವನು ಅಂತ ಅನುಗ್ರಹ ಮಾಡ್ತಿದ್ದೇನೆ. ಹತ್ತನೇ ಅಧ್ಯಾಯ ಹೇಳ್ತಾ ಇದ್ದ ಅನುಗ್ರಹ ಮಾಡಿದ್ದೇನೆ. 10ನೇ ಅಧ್ಯಾಯ ಭಗವದ್ಗೀತೆ ಯಾರು ಹೇಳ್ತಾರೋ ಅವ್ರಿಗೆ ನಾನು ಕೈ ಕೊಟ್ಟು ಕಾಪಾಡ್ತೇನೆ, ರುದ್ರದೇವರು ಹೇಳ್ತಾರೆ. ಹೇಳೋದು ಹರಿಯ ಮಹಿಮೆ, ಒಲಿಯೋದು ಹರ. ಅಂದಮೇಲೆ ಹರಣನ್ನು ಒಲಿಸಬೇಕು ಅಂತಿದ್ದರೆ ಹರಣ ಮಂತ್ರ ಹೇಳಬೇಡಿ, ಹರಿಯ ಮಹಿಮೆ ಹೇಳಿ, ಹರಣ ಒಲಿತಾನೆ. ಇಷ್ಟು 10ನೇ ಅಧ್ಯಾಯದ ಮಹತ್ವ ಕೇಳಿದಾಗ ಏನು ಬಂದಿದೆ ಅದರೊಳಗೆ ಅಂತ ಮುಂದಿನ ಪ್ರಶ್ನೆ. 10ನೇ ಅಧ್ಯಾಯದಲ್ಲಿ ಬಂದಿರೋದಕ್ಕೆ ವಿಭೂತಿ ಯೋಗ ಅಂತ ಕರೀತಾರೆ. ಪರಮಾತ್ಮ ಎಲ್ಲೆಲ್ಲಿ ಹೇಗೆ ಸನ್ನಿಧಾನ ಇಟ್ಟಿದ್ದಾನೆ, ಇವತ್ತು ನೋಡಿದ್ರೆ ಇಲ್ಲಿ ಕರೆಂಟ್ ಸನ್ನಿಧಾನ ಇದೆ, ಇಲ್ಲದೆ ಹೋಗಿದ್ರೆ ಬೆಳಕು ಬರ್ತಿರ್ಲಿಲ್ಲ. ಅದೇ ಹೀಟರ್ನಲ್ಲಿ ಕರೆಂಟ್ ಇದೆ, ಅದಕ್ಕೆ ಅದು ಬಿಸಿ ಮಾಡುತ್ತೆ. ಈ ಫ್ರಿಡ್ಜಲ್ಲಿ ಕರೆಂಟ್ ಇದೆ, ತಣ್ಣಗೆ ಮಾಡುತ್ತೆ. ವಾಷಿಂಗ್ ಮಿಷಿನಲ್ಲಿ ಕರೆಂಟ್ ಇದೆ, ಅದು ಬಟ್ಟೆ ಕ್ಲೀನ್ ಮಾಡುತ್ತೆ. ಕರೆಂಟ್ ಇಲ್ಲದೆ ಹೋದರೆ ಎಲ್ಲ ಡಬ್ಬಗಳು ಅಷ್ಟೇ, ಎಷ್ಟು ಇದ್ದೀವಿನೂ ಒಂದು ಡಬ್ಬ ಎಲ್ಲ ಡಬ್ಬಗಳೇ, ಏನು ಪ್ರಯೋಜನ? ಕರೆಂಟ್ ಬಂತಷ್ಟ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ದೇವ ನಮ್ಮ ದೇಹನೇ ಇವತ್ತು ನಾವಿದ್ದೇವೆ ಅಂತ ದೇಹ ಬದುಕಿಲ್ಲ, ಹರಿವಾಯುಗಳಿದ್ದಾರೆ ಅಂತ ದೇಹ ಬದುಕಿರೋದು ಗೊತ್ತೇ. ಆಭವನು ತೊಲಗೆ ಹರಿತಾ ತೊಲಗುವ, ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನು ಅರಿತು ಪೆಣನೆಂದು ಪೇಳುವರು ಬುಧಜನ. ನಮ್ಮದು ಬರೀ ಬಾಡಿ, ನಾವಿರೋ ನಾವಿಲ್ಲ ಇವತ್ತು, ಅವರು ಕೂಡಿಸಿದ್ದಕ್ಕಿದ್ದೇವಟ್ಟೆ. ಅವರು ಕರ್ಕೊಂಡು ಹೋಗಿ ತಕ್ಷಣ ಹೋಗಿಬಿಡ್ಬೇಕಾದ್ರೆ ಬೇರೆ ದಾರಿಯಲ್ಲಿ, ಆಫೀಸ್ನಲ್ಲಿ ಅಪಾಯಿಂಟ್ಮೆಂಟ್ ಮಾಡಿ ಡಿಸ್ಮಿಸ್ ಮಾಡಿದ್ರೆ ಹೇಗೋ ಆಯ್ತು. ಅವರಿರೋವರೆಗೂ ನಮ್ಮ ಹೆಸರು, ಇಲ್ಲದೆ ಹೋದರೆ ಇಲ್ಲ. ದೇವರ ಸನ್ನಿಧಾನ ಇದ್ದಿನ ಬದುಕಿದ್ದೇವೆ. ಮತ್ತು ರಾಜರು ಆಳಬೇಕು, ದೇವರ ಸನ್ನಿಧಾನ ಇಟ್ಟು ಆಳಿಸ್ತಾನೆ. ಮತ್ತು ಪ್ರತಿಯೊಂದು ವಸ್ತುವಿನಲ್ಲೂ ಸನ್ನಿಧಾನ ಇಟ್ಟಿದ್ದೇನೆ. ವಿಭೂತಿಗಳು ಅಂತ ಕರೀತಾರೆ, 4 ವಿಧ ವಿಭೂತಿಗಳನ್ನು ಭಗವಂತ ಹೇಳುತ್ತಾರೆ. ಸಾಕ್ಷಾತ್ ರೂಪಗಳು ಒಂದು ವಿಭೂತಿ, ರಾಮ ಶತ್ರು ಭೃತಾಮಹಂ, ಸಿದ್ಧಾನಾಂ ಕಪಿಲೋ ಮುನಿ, ವಿಷ್ಣೀನಾಂ ವಾಸುದೇವೋಸ್ಮಿ, ಇವೆಲ್ಲ ಮುನೀನಾಮಪ್ಯಹಂ ವ್ಯಾಸ, ಸಾಕ್ಷಾತ್ ರೂಪಗಳಿವೆಲ್ಲ ಕೂಡ. ಆಮೇಲೆ ಇಂದ್ರಿಯಾಣಾಂ ಮನಶ್ಚಾಸ್ಮಿ, ರುದ್ರಾಣಾಮಸ್ಮಿ ಶಂಕರ, ಮತ್ತೆ ದೇವಾನಾಂ ವಾಸವ, ಅನಂತಶ್ಚಾಸ್ಮಿ ನಾಗಾನಾಂ, ಸರ್ಪಾಣಾಮಸ್ಮಿ ವಾಸುಕಿ. ಇವೆಲ್ಲ ಕೂಡ ಆ ಗುಂಪಿನಲ್ಲಿ ಶ್ರೇಷ್ಠತೆ ತಂದುಕೊಡ್ತಕ್ಕಂಥ ರೂಪಗಳು, ಸಜಾತೀಯ ಶ್ರೇಷ್ಠಪ್ರದ ರೂಪ ಅಂತ ಕರೀತಾರೆ. ಎರಡಾಯ್ತು, ಇನ್ನು ಮೂರನೇದಿದೆ. ನಕ್ಷತ್ರಾಣಾಂ ಅಹಂ ಶಶಿ, ಯಾದಸಾಮಸ್ಮಿ ಸಾಗರ, ಎಲ್ಲ ಹೇಳ್ತಾ ಬರ್ತಾರೆ. ನಕ್ಷತ್ರಗಳಲ್ಲಿ ಚಂದ್ರ ನಾನು, ಚಂದ್ರ ನಕ್ಷತ್ರನೇ ಅಲ್ಲ, ಚಂದ್ರನಾನು ಅಂತ ಕರೀತಾರೆ. ಅಂದರೆ ನಕ್ಷತ್ರಗಳು ನಕ್ಷತ್ರಗಳೇ ಚಂದ್ರ ಚಂದ್ರನೇ. ನಾವು ಆಕಾಶ ನೋಡಿದರೆ ಹುಣ್ಣಿಮೆ ದಿವಸ ನಮ್ಮ ಗಮನ ಎಲ್ಲಿ ಹೋಗ್ತದೆ? ಸೀದಾ ಚಂದ್ರ ಕಡೆ ಹೋಗುತ್ತೆ. ಯಾತಕ್ಕೆ ಅಂದರೆ ಭಗವಂತ ವಿಭೂತಿ ರೂಪ ಇಟ್ಟಿದ್ದಾನೆ, ಚಂದ್ರ ಅಂತಕ್ಕಂಥ ವಿಭೂತಿ ರೂಪ ಇಟ್ಟಿದ್ದಕ್ಕೆ ಚಂದ್ರ ಹಾಗೆ ಹೊಳಿತಾನೆ. ಅದೇ ರೀತಿಯೇ ಪಾಂಡವಾನಾಂ ಧನಂಜಯ, ಮತ್ತೆ ಆಯುಧಾರಾಮಹಂ ವಜ್ರಂ, ವೇದಾನಾಂ ಸಾಮವೇದೋಸ್ಮಿ. ಇವೆಲ್ಲ ಏನು ಗೊತ್ತಾ, ವೇದಗಳಲ್ಲಿ ಋಗ್ವೇದ ಶ್ರೇಷ್ಠ, ಮಂತ್ರಗಳಲ್ಲಿ ಗಾಯತ್ರಿ ಶ್ರೇಷ್ಠ, ಅದೇ ರೀತಿ ಪಾಂಡವರಲ್ಲಿ ಭೀಮಸೇನ ಶ್ರೇಷ್ಠ, ಆಯುಧಗಳಲ್ಲಿ ಸುದರ್ಶನ ಶ್ರೇಷ್ಠ. ಇಲ್ಲಿ ಬೇರೆ ಬೇರೆ ಹೇಳ್ತಾ ಹೋಗ್ತಾನೆ. ಪಾಂಡವರಲ್ಲಿ ಅರ್ಜುನ ಶ್ರೇಷ್ಠ ಅಂತಾನೆ, ಆಯುಧಗಳಲ್ಲಿ ವಜ್ರಾಯುಧ ಶ್ರೇಷ್ಠ ಅಂತಾನೆ, ಸುದರ್ಶನ ಶ್ರೇಷ್ಠ ಅಲ್ವಾಗಿದ್ರೆ ಋಗ್ವೇದ ಶ್ರೇಷ್ಠ ಅಲ್ವ ಯಾಕೆ? ಅದಕ್ಕೆ ಹೇಳ್ತಾರೆ ಅದು ಆಬ್ವಿಯಸ್. ಋಗ್ವೇದ ಶ್ರೇಷ್ಠ ಅಂತ ಎಲ್ಲರಿಗೂ ಗೊತ್ತು, ಸುದರ್ಶನ ಶ್ರೇಷ್ಠ ಅಂತ ಎಲ್ಲರಿಗೂ ಗೊತ್ತು, ಭೀಮಸೇನ ಸಮೋನಾಸ್ತಿ ಎಲ್ಲರಿಗೂ ಗೊತ್ತು. ಮತ್ತೆ ಯಾತಕ್ಕೆ ಹೇಳ್ತಾನೆ ಅಂದರೆ ನೆಕ್ಸ್ಟ್ ಭೀಮಸೇನ ಯಾರು ಅಂತ ಮುಂದಿನ ಪ್ರಶ್ನೆ. ಭೀಮಸೇನ ಆದಮೇಲೆ ಯಾರು ಅಂದರೆ ಅರ್ಜುನ, ಧರ್ಮರಾಜನಲ್ಲ ಅರ್ಜುನ. ಋಗ್ವೇದ ಆದಮೇಲೆ ಸಾಮವೇದ, ಯಜುರ್ವೇದ ಅಲ್ಲ, ಆ ರೀತಿ ಹೇಳೋದು ಕೊಟ್ಟಿದ್ದಾನೆ. ಸುದರ್ಶನಾದ ಮೇಲೆ ವಜ್ರಾಯುಧ, ಒಂದು ಬಿಟ್ಟು ಅಂತಾರಲ್ಲ ಹಾಗೆ. ಇದನ್ನು ಯಾರು ಹೇಳಿಲ್ಲ, ಆಚಾರ್ಯರು ಹೇಳಿರೋದು, ಇರೋದವರಿಗೆಲ್ಲ ಏನು ಅರ್ಥ ಆಗೋದಿಲ್ಲ. ನೋಡಿದರೆ ಆ ಗೀತೆ ಸಂಸ್ಕೃತ ಪದ ಗೊತ್ತಾಗ್ತದೆ ಹೊರತು ಸ್ವಾರಸ್ಯ ಗೊತ್ತಾಗೋದಿಲ್ಲ. ಸ್ವಾರಸ್ಯ ಹೇಳಿದ್ದೆಲ್ಲ ಶ್ರೀಪಾದ ಆಚಾರ್ಯರು ಅವತಾರ ಮಾಡಿ ಬಂದಿದ್ದೆ ಅದಕ್ಕೆ. ಅವರು ಇಷ್ಟು ಹೇಳಿ ಈ ರೀತಿ ಇರೋದರಿಂದ ಹಾಗಾಗಿದೆ. ಅರ್ಜುನ, ನಾನು ಒಂದು ತಿಳ್ಕೊಂಡು ಬಿಡು, ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದುರ್ಜಿತಮೇವ ತತ್ತದೇವ ಅವಗಚ್ಛತ್ವಂ ಮಮ ತೇಜೋಂಶ ಸಂಭವ. ಎಲ್ಲಿಯಾದರೂ ಹಿರಿಮೆ ನೀನು ಕಂಡಿಯೋ ನನ್ನ ಸನ್ನಿಧಾನ ಏನು ತಿಳ್ಕೊಂಡ್ಬಿಡು ಅಂತ ಹೇಳ್ತಾರೆ. ಶಾಕ್ ಹೊಡಿತೋ ಕರೆಂಟ್ ಇದೆ ಅಂತ ಗ್ಯಾರಂಟಿ, ಮತ್ತೆ ಇನ್ನೊಂದು ಟೆಸ್ಟ್ ಮಾಡೋಕೆ ಹೋಗಬಾರ್ದು. ಇನ್ನೇನು ಹೊಡಿತಲ್ಲ ಅಂತ ತಿಳ್ಕೊಂಡ್ರೆ ಅಲ್ಲ, ಕರೆಂಟೇ ಹೊಡೆದಿರೋದು. ಅದೇ ರೀತಿಯಲ್ಲಿ ಬೆಳಕು ಕಂಡ್ರೆ ದೀಪ ಇದೆ ಅಂತ ಅರ್ಥ. ಆ ರೀತಿ ಹಾಗೆ ಕಣ್ಮುಚ್ಕೊಂಡು ಅರ್ಥ ಮಾಡ್ಕೋತೇವೋ, ಎಲ್ಲಿಯಾದರೂ ಅಸಾಮಾನ್ಯವಾದ ಹಿರಿಮೆ ಕಂಡ್ರೆ ತಕ್ಷಣ ದೇವ್ರು ನನ್ನ ಸನ್ನಿಧಾನ ಏನು ತಿಳ್ಕೊಂಡ್ಬಿಡು ಅಂತ ಹೇಳ್ತಾರೆ. ಇದನ್ನು ಅರ್ಥ ಮಾಡಿ, ನೀರು ಅಭಿಷೇಕ ಮಾಡ್ತಾನೆ, ತೀರ್ಥ. ಎಷ್ಟು ಡಿಫ್ರೆನ್ಸ್ ಆಯ್ತು ಈಗ? ಮೊದಲು ಬರೀ ನೀರು, ಆಮೇಲೆ ತೀರ್ಥ. ಯಾತಕ್ಕೆ ಬಂತು? ದೇವರ ಅಭಿಷೇಕ ಮಾಡಿದ ಸನ್ನಿಧಾನದಿಂದ ಬಂತು. ಮೊದಲು ಬರೀ ಕಲಶ ನೀರು ಆವಾಹನ ಮಾಡಿಬಿಡ್ತಾನೆ, ತಕ್ಷಣ ಅದಕ್ಕೆ ಕಲಶ. ಅದು ಕಲಶ ಸಭಿಷ ನೂರು ದೇವರ ಸನ್ನಿಧಾನ ಬರುತ್ತೆ ಗೊತ್ತಾ? ಅದಕ್ಕೆ ಕಲಶ ಅಂತ ಯಾತಕ್ಕಂಥವ್ರು ಗೊತ್ತೇನು, ನಮಗೆ ಕಲಶ ಅಂದರೆ ಶೇಪ್ ಅಷ್ಟೇ, ಹೀಗಿದ್ರೆ ಕಲಶ ಅಂದು ಬಿಡ್ತಾರೆ. ಅದು ಕಲಶ ಅಲ್ಲ, ಕಲಾಶತ. ದೇವರ ನೂರು ರೂಪವನ್ನು ಆವಾಹನೆ ಮಾಡ್ತಾನೆ, ಅದಕ್ಕೆ ಕಲಶ ಅಂತ. ಅದಕ್ಕೆ ನೂರು ರೂಪನ ಆವಾಹನೆ ಮಾಡ್ತಾನೆ. ಕೇಶವಾದಿ ಚತುರ್ವಿಂಶತಿ, ಮತ್ಸ್ಯಾದಿ ಹತ್ತು, ಆಮೇಲೆ ಅಜಾದಿ ಐವತ್ತು, ಇದು ವಾಸುದೇವಾದಿ ನಾಲ್ಕು, ಮತ್ತೆ ಆತ್ಮಾದಿ ನಾಲ್ಕು, ಮತ್ತು ಪುನಃ ವಿಶ್ವಾದಿ ನಾಲ್ಕು. ವೇದವ್ಯಾಸರು ಶಿಂಶುಮಾರ ಎಲ್ಲ ಆವಾಹನ ಮಾಡಿದ್ದಕ್ಕೆ ಆಗ ಕಲಶ ಅಂತಿದ್ರು. ಶೇಪಿ ಕಲಶ ಅಲ್ಲ, ದೇವತೆಗಳು ಬಂದ ಕಲಶ ಅಂತಾಗುತ್ತೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಎಲ್ಲೆಲ್ಲಿ ಹಿರಿಮೆ ಕಾಣುತ್ತೆಯೋ, ವ್ರತಗಳಲ್ಲಿ ಏಕಾದಶಿ ಯಾತಕ್ಕೆ ಶ್ರೇಷ್ಠ ಅಂದರೆ ದೇವ್ರ ವಿಭೂತಿ ರೂಪ ಇದೆ, ಕೃಷ್ಣಾಷ್ಟಮಿ ಯಾತಕ್ಕೆ ಶ್ರೇಷ್ಠ ವಿಭೂತಿ ರೂಪ ಇದೆ. ಅದು ಗ್ರಂಥಗಳಲ್ಲಿ ಗೀತಾ ಪರಮಾತ್ಮನ ಪ್ರತಿರೂಪವಾಗಿದೆ, ಈ ಪುರಾಣಗಳಲ್ಲಿ ಭಾಗವತ ಆಗಿದೆ, ಎಲ್ಲ ಮಹಾಭಾರತ ಆಗಿದೆ, ಗುರು ಮಧ್ವಾಚಾರ್ಯ ಸನ್ನಿಧಾನ ಇದೆ ಪರಮಾತ್ಮರದ್ದು, ಟೀಕಾರಾಯಲ್ಲಿ ಸನ್ನಿಧಾನ ಇದೆ, ಅದಕ್ಕೆ ಅಂತ ಟೀಕಾಕಾರರೇ ಇಲ್ಲ, ರಾಯರಲ್ಲಿ ಸನ್ನಿಧಾನ ಇದೆ, ಟಿಪ್ಪಣಿಕಾರರೇ ಇಲ್ಲ, ವ್ಯವಸ್ಥೆ ಮಾಡ್ತಾ ಹೋಗ್ತಾರೆ. ದಾಸರೆಂದರೆ ಪುರಂದರ ದಾಸರಯ್ಯ, ಅಲ್ಲಿ ಸನ್ನಿಧಾನ ಇಟ್ಟಿದ್ದಾರೆ. ಈ ರೀತಿ ಯೋಚನೆ ಮಾಡ್ತಾ ಹೊರಟ್ರೆ ನನ್ನ ಸನ್ನಿಧಾನ ಇದೆ. ಮತ್ತೆ ಎಲ್ಲೆಲ್ಲಿದೆ ಅಂತ ಕೇಳಿದರೆ, ಒಂದು ಹೇಳಿದ್ದೇನೆ, ಎಲ್ಲೆಲ್ಲಿ ಎಕ್ಸ್ಟ್ರಾಡಿನರಿ ನೀನು ಹಿರಿಮೆ ಕಾಣ್ತೀಯೋ ಅಲ್ಲಿ ನನ್ನ ಸನ್ನಿಧಾನ ಇದೆ. ಇದು ವಿಶೇಷ ಸನ್ನಿಧಾನ. ಇನ್ನೊಂದಿದೆ, ಒಂದು ವಸ್ತು ಇತ್ತು ಅಂದರೆ ನನ್ನ ಸನ್ನಿಧಾನ ಇದೆ ಅಂತ ಅರ್ಥ. ಇರಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ. ಜಗತ್ತಿನೊಳಗೆ ಯಾವುದಾದ್ರೂ ವಸ್ತು ಇದೆ ಅಂದರೆ ನಾನು ಅನುಗ್ರಹ ಮಾಡಿದ್ದಕ್ಕಿದೆ, ಎಲ್ಲೂ ಇರಲಿಕ್ಕೆ ಸಾಧ್ಯ ಇರಲಿಲ್ಲ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವ ಚ ಯದನುಗ್ರಹ ತಸ್ಸಂತಿ ನಸಂತಿ ಯದುಪೇಕ್ಷಯ. ಇದು ಭಗವದ್ಗೀತೆಯ ಅರ್ಥ. ಇದು ಇದನ್ನು ಓದಿದ ಮೇಲೆ ಆಗ ದಾಸರ ಮಾತು ತಿಳಿಯುತ್ತೆ. ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬರು. ಮಗುವನ್ನು ಆಡಿಸ್ತಾ ಇರ್ತಾರೆ, ಒಳಗೆ ಬರುವ ವಿಭೂತಿ ರೂಪ ಇದೆ. ಇಲ್ಲಿ ಹೋದರೆ ಮಕ್ಕಳಿಗೆ ಇದು ಮಾಡೋಕ್ಕೆ ಬರೋದಿಲ್ಲ. ಮಕ್ಕಳಿಗೆಲ್ಲ ಲಾಲಪಾಲಗೆಲ್ಲ ಮುಖ್ಯ ಕಾರಣ ಭಗವಂತನ ಸನ್ನಿಧಾನ. ಪ್ರತಿಯೊಂದು ಕಡೆಯೂ ಅಷ್ಟೇ, ಮನೆಯ ಗುರುಗಳನ್ನು ಕರೀತಾರೆ, ಕೃಷ್ಣ ಆಚಾರ್ಯ ದಾನ ಕೊಡ್ತಾರೆ, ಆಚಾರ್ಯ ಕೃಷ್ಣಾರ್ಪಣ ವಸ್ತು ಅಂತ ಕೊಡ್ತಾರೆ. ಆಗ ಸನ್ನಿಧಾನ ಅಲಂಕಾರ ಕೊಡಿಸ್ತಾರೆ, ಅಲ್ಲಿ ಸನ್ನಿಧಾನ ಆಗಿ ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಸನ್ನಿಧಾನದ ಕಾನ್ಸೆಪ್ಟ್ ಸ್ವಿಚ್ ಆಫ್ ಮಾಡ್ತಾನೆ, ಸನ್ನಿಧಾನ ಇಲ್ಲ, ಸ್ವಿಚ್ ಆನ್ ಮಾಡ್ತಾನೆ, ಸನ್ನಿಧಾನ ಬರ್ತದಾಗ. ಇವಾಗ ಕೈ ಇಡ್ತಾನೆ ಆಫ್ ಮಾಡಿದಾಗ, ಆನ್ ಮಾಡಿದ ಕೈ ಇಟ್ಟರೆ ತಲೆ ಹೋಗುತ್ತೆ ಅಷ್ಟೇ. ಇದು ಅನ್ನ ಅರ್ಥ ಸನ್ನಿಧಾನ ಮೊದಲು ಮಹತ್ವ ಹೇಗೋ ಹಾಗೆ ಅದನ್ನು ಹೇಳ್ತಕ್ಕಂಥ ಅಧ್ಯಾಯವೇ ವಿಭೂತಿ ಅಧ್ಯಾಯ. ಅದನ್ನು ತಿಳಿದು ಬಿಟ್ಟರೆ ಜೀವನದಲ್ಲಿ ಎಂಥ ವಿಧವಾದ ಸಿದ್ಧಿ ಬರುತ್ತೆ ಅಂದರೆ ನಮ್ಮನ್ನಾರೂ ದಾಟಿ ಹೋಗಾಗಿಲ್ಲ. ಅಷ್ಟೇ ಅಲ್ಲ, ಇವರು ಕಣ್ಣಿ ಬಿದ್ದರೆ ಉದ್ಧಾರ ಆಗಿದೆ. ಒಂದು ಪ್ರಶ್ನೆ ಉಳ್ಕೊಂಡಿತು ಕೊನೆಗೆ, ಅವನ ಕಾಶಿ ಬಿಟ್ಟು ಯಾಕೆ ಹೊರಗೆ ಹೋಗೋದಿಲ್ಲ, ಯಾಕೆ ಕಣ್ಣೆತ್ತಿ ನೋಡೋದಿಲ್ಲ ಅಂತ ಕೇಳಿದ್ದ. ಅದಕ್ಕೆ ಉತ್ತರ ಕೊಡ್ತಾರೆ. ಅವನು ಯಾತಕ್ಕೆ ಕಣ್ಣೆತ್ತಿ ಹೊರಗೆ ಹೋಗೋದಿಲ್ಲ ಅಂದರೆ, ಸಾಮಾನ್ಯ ನೋಡೋದಿಲ್ಲ ಅಂದರೆ, ಅವನು ಸಿದ್ಧ ಪುರುಷ, ಅವ್ರು ನೋಡಿಬಿಟ್ರೆ ಯಾರು ನೋಡಿದ್ರೆ ಎಲ್ಲ ಪಾಪಗಳು ಹೋಗಿಬಿಡುತ್ತೋ, ಅದಕ್ಕೆ ಅವ್ರು ನೋಡೋದಿಲ್ಲ. ನಮಗೆ ಸಿಟ್ಟು ಬರುತ್ತೆ, ನೋಡಬಾರ್ದೆ ಪುಣ್ಯಾತ್ಮ ಯಾಕೆ ನೋಡೋದಿಲ್ಲ ಆಗಿದ್ರೆ ಅಂದರೆ. ಅಲ್ಲ, ಎಷ್ಟೋ ಜನ ಪರಮ ಪಾಪಿಗಳಿರ್ತಾರೆ, ಅವರಿಗೆ ಪಾಪ ಕಳ್ಕೊಳ್ಳೋ ಯೋಗ್ಯತೆ ಇರೋದಿಲ್ಲ, ಅವ್ರನ್ನ ನೋಡಿ ಸುಮ್ಮನೆ ಪಾಪ ಕಳೆದು ಉದ್ಧಾರ ಮಾಡೋದು ಸರಿಯಲ್ಲ. ಇವತ್ತು ನಡೆದೇ ನಡೆದ ಅವನು ಮಹಾಪಾಪಿ ಇದ್ದಾರೆ, ಕ್ಷಮಾದಾನ ಮಾಡಿದ್ರೆ ಹೋಗಿ ಬೈತಾರೆ ಈಗ, ಅವ್ರು ಗಲ್ಲಿಗೆ ಹಾಕೋನ್ ಯಾಕೆ ಕ್ಷಮಿಸಿದ್ರೆ ಅಂತ ಕೇಳೋದಿಲ್ಲ ಈಗ. ಆ ಥರ ಅಂತ ಪರಮಪಾಪಿಗಳು ಶುದ್ಧರಾಗೋದು ಬೇಕಿಲ್ಲ ಅಂತ ಕಂಡವ್ರು ನೋಡೋದಿಲ್ಲ ಅವನು. ಮತ್ತೆ ಕಾಶಿಯಲ್ಲಿ ಯಾತಕ್ಕೆ ಇರ್ತಾನೆ ಅಂದರೆ, ಕಾಶಿಗೆ ಅಂತಿಂಥವ್ರು ಬರೋದ್ರೆ ಒಳ್ಳೆಯವರೇ ಬರ್ತಾರೆ, ಅಲ್ಲಿ ಪಾಪ ಹೇಗೂ ಕಳ್ಕೊತಾರೆ, ನೋಡಿದಾಗ ಇತರ ಪುಣ್ಯ ಹೋಗದಂತೆ ಮ್ಯಾನೇಜ್ ಆಗ್ತದೆ. ಅದಕ್ಕೆ ಅಲ್ಲಿ ಬಿಟ್ಟು ಹೊರಗಡೆ ಹೋಗೋದಿಲ್ಲ, ಹೋದ್ರೆ ಕಂಡು ಕಂಡವ್ರು ನೋಡೋದಿಲ್ಲ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ಕಣ್ಣಿಗಂತ ಶಕ್ತಿ ಇದೆಯಂತೆ, ಅದು ನೋಡಿದ್ರೆ ಉದ್ಧಾರವಾಗಿಬಿಡ್ತಾರೆ. ಇದು ನಂಬೇಕಾದ್ರೆ ರಾಯರ ಸ್ತೋತ್ರ ಏನು ಹೇಳುತ್ತೆ ಗೊತ್ತಾ, ಅಗಾದ್ರಿ ಸಂಭೇದನ ದೃಷ್ಟಿ ವಜ್ರಹ. ರಾಯರು ಕಣ್ಣೆತ್ತಿ ನಮ್ಮನ್ನು ನೋಡಿದರೆ ನಮ್ಮ ಪಾಪಗಳೆಲ್ಲ ವಜ್ರಾಯುಧದ ಪೆಟ್ಟಿಗೆ ಹೇಗೆ ಪೀಸ್ ಆಗಬೇಕು ಪೀಸ್ ಆಗಿಬಿಡುತ್ತಾರೆ. ಅದೇ ರಾಯರು ನೋಡಿದ್ರೆ ಹಾಗಾಗುತ್ತೆ ಅಂದಮೇಲೆ ಅವ್ರು ನೋಡಿದ್ರೆ ಹಾಗಾಗುತ್ತೆ ಅಂತ ಆಯ್ತಲ್ಲ, ಅವ್ರು ಒಂದು ಅಧ್ಯಾಯ ತಿಳ್ಕೊಂಡಿದ್ದಕ್ಕೆ ಹಾಗಾಗುತ್ತಂತೆ. ರಾಯರು ಎಲ್ಲ ಅಧ್ಯಾಯಕ್ಕೆ ಅರ್ಥ ಬರ್ತಿದ್ದಾರೆ ಅಂದಮೇಲೆ ಎಷ್ಟು ಕೆಪಾಸಿಟಿ ಇದೆ ರಾಯರು. ಇವತ್ತು ಮಠಕ್ಕೆ ಬಂದರೆ ಯಾಕೆ ಒಳ್ಳೇದಾಗುತ್ತೆ ಅಂದರೆ, ರಾಯರು ನಮ್ಮ ಕಡೆ ನೋಡ್ತಾರಲ್ಲ, ನಮ್ಮ ಪಾಪ ಹೋಗಿಬಿಡುತ್ತೆ, ಒಳ್ಳೇದಾಗಿಬಿಡುತ್ತೆ. ಮತ್ತೆ ಬಾಯಿ 1/2 ಕುಡಿದು ಬಿಡ್ತಾರೆ, ವಾಪಸ್ ಬಂದ್ಬಿಡುತ್ತೆ ಪಾಪ ಎಲ್ಲ. ಅದನ್ನು ಮಾಡಬಾರ್ದಷ್ಟೇ. ಇವತ್ತು ಮನುಷ್ಯ ಪಾಪ ಹೋದ್ಮೇಲೆ ಪ್ಯೂರಾಗಿ ಮೇಂಟೈನ್ ಮಾಡಬೇಕಾಗ, ಮತ್ತೆ ಏಕಾಶಿ ಊಟ ಹೊಡೆದ, ಮತ್ತೆ ಏಕಾಶಿ ತಿಂಡಿ ತಿಂದ, ಎಲ್ಲ ಪಾಪ ವಾಪಸ್ ಬಂತು. ಇಲ್ಲಿ ಬರೋದು ಕಳ್ಕೊಳ್ಳೋದು ಮತ್ತೆ ಬರೋದು, ಹೋಗೋದು ಬರೋದು. ಪುನರಾಯಾನ್ ಮಹಾಕಪಿ ಅಂತಾರಲ್ಲ, ಹಾಗಾಗಿ ಏನು ಉಪಯೋಗ ಇಲ್ಲ ಅದರಿಂದ. ಏನು ಮಾಡಬೇಕಾಗ, ಮಠಕ್ಕೆ ಹೋಗೋದಕ್ಕಿಂತ ಮುಂಚೆ ಪ್ಯೂರಾಗಿ ಬರಬೇಕು. ರಾಯರ ನಮ್ಮನ್ನ ಏಕಾಶಿ ಊಟ ಮಾಡ್ಕೊಂಡು ಬರ್ತಾನೆ ಇಲ್ಲಿ. ನಮ್ಮ ಪಾಪ ಹೋಗುತ್ತಾ ಅಂದರೆ ಹೋಗುತ್ತೆ, ರಾಯರ್ ನೋಡಿದರೆ ಅವ್ರ ಮೇಲೆ ನೋಡಿಬಿಡ್ತಾರೆ, ನಮ್ಮ ಕಡೆ ನೋಡೋದೇ ಇಲ್ಲ, ಅದರಿಂದಾಗಿನೇ ಪಾಪ ಹೋಗೋದೇ ಇಲ್ಲ. ಅದಕ್ಕೆ ಏಕಾಶಿ ಉಪವಾಸ ಮಾಡ್ಕೊಂಡು ಬನ್ನಿ, ಸಂಧ್ಯಾನೆ ಮಾಡ್ಕೊಂಡು ಬನ್ನಿ, ಪೂಜೆ ಮಾಡ್ಕೊಂಡು ಬನ್ನಿ. ರಾಯರು ನೋಡ್ತಾರೆ, ಪ್ರೀತಿಯಿಂದ ನೋಡ್ತಾರೆ. ಅವಾಗ ಏನಾಗುತ್ತೆ ಗೊತ್ತಾ, ಪಾಪಗಳು ಬ್ಲಾಸ್ಟ್ ಆಗಿಬಿಡುತ್ತೆ. ಮತ್ತೆ ವಾಪಸ್ ಹೋಗಿ, ರಾಯರು ನೋಡಿದ್ದಾರೆ. ಅಂತ ನಾನು ತಪ್ಪು ಕೆಲಸ ಮಾಡಬಾರ್ದು. ತೀರ್ಥ ತಗೊಂಡ್ಮೇಲೆ ಎಂಡೆ ಕುಡಿಲಿಕ್ಕೆ ಆಗ್ತದ, ಎಷ್ಟು ತಪ್ಪಾಗುತ್ತೆ, ಈಗ ನಾನು ಪ್ಯೂರ್ ಆಗಿರ್ತೇನೆ. ಆ ರೀತಿ ಬದುಕ್ತಾ ಬದುಕ್ತಾ ಹೋಗಿ ನಿಧಾನವಾಗಿ ವೈಕುಂಠದವರೆಗೂ ಎತ್ತುತ್ತಾರೆ. ಗುರುಗಳ ಅನುಗ್ರಹ ಆಯಿತು ಅಂತ ಕೇಳಿದರೆ, ಒಳಗೆ ವಾಯುದೇವರಿದ್ದಾರೆ, ಅವರೊಳಗೆ ಸನ್ನಿಧಾನ ಇಟ್ಟಿದ್ದಾರೆ. ವಾಯುರಾಜ ಸಮಾವಿಷ್ಟ, ಉದ್ಧಾರ ಮಾಡೇ ಮಾಡ್ತಾರೆ. ನಮಗೆ ಬರೋಕ್ಕಿಂತ ಮೊದಲು ಪ್ಯೂರ್ ಆಗಿರಬೇಕು, ರಾಯರಮ್ಮ ನೋಡಾಗಿರಲಿ ಅಂತೇಳಿ, ನೋಡಿದ ಮೇಲೆ ಪ್ಯೂರ್ ಆಗಿರಬೇಕು ಅಂತವ್ರ ಕಣ್ಣಿಗೆ ಬಿದ್ದ ಮೇಲೆ ಕಂಡ್ಕಂಡಿಗೆ ಕಡೆ ಹೋಗಬಾರ್ದು. ಈ ಭಾವನೆ ಇದ್ದುಬಿಟ್ರೆ ಸರಿ, ದೇವರ ನೈವೇದ್ಯಕ್ಕೆ ಒಳ್ಳೆ ಹಣ್ಣು ತರ್ತಾರೆ, ಪ್ಯೂರ್ ಹಣ್ಣು ತರ್ತಾರೆ, ನೈವೇದ್ಯ ಆಗುತ್ತೆ. ಪ್ರಸಾದ ಕಂಡವ್ರಿಗೆ ಕೊಡೋದಿಲ್ಲ, ಒಳ್ಳೆಯವ್ರಿಗೆ ಕೊಡ್ತೇನೆ ಅಂತ ಹೇಳ್ತಾರೆ. ಮೊದಲು ಪ್ಯೂರು ಆಮೇಲೆ ಪ್ಯೂರ್, ಮೊದಲು ಪೂರು ಆಮೇಲೂ ಪೂರ್ ಆಗಬಾರ್ದು ಅಷ್ಟೇ. ಪ್ಯೂರ್ ಬೇರೆ ಪೂರ್ ಬೇರೆ ಗೊತ್ತಲ್ಲ, ನೋಡೋದಕ್ಕೆ ಒಂದೇ ರೀತಿ ಕಾಣಿಸ್ತದೆ, ಡಿಫರೆನ್ಸ್ ಇದೆಯಲ್ಲ. ನಾವು ತಪ್ಪು ಮಾಡಿದರೆ ಪೂರ್ ಆಗ್ತಾ ಹೋಗ್ತೇವೆ, ಪೂರ್ ಪೂರರ್ ಪೂರ್ ಎಷ್ಟು ಆಗ್ತಾರೆ, ಸರಿ ಮಾಡಿದರೆ ಪ್ಯೂರ್ ಪ್ಯೂರರ್ ಪ್ಯೂರ್ ಎಷ್ಟು ಆಗಿಬಿಡ್ತಾರೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ನಾವು ರಾಯರಂಥ ಮಹಾನುಭಾವರ ಹತ್ರ ಬರಬೇಕಾದ್ರೆ ಒಂದು ಡ್ರೆಸ್ ಕೋಡ್ ಅಂತ ಹೇಗೆ ಹೇಳ್ತಾರಲ್ಲ, ಒಂದು ಕಾಂಟ್ಯಾಕ್ಟ್ ಅಂತ ಹೊಂದಿರಬೇಕು. ನಮಗೆ ಬೇರೆ ಕಾಂಟ್ಯಾಕ್ಟ್ ಅಲ್ಲ, ಹರಿರೇವ ಪರಹ ಹರಿರೇವ ಗುರು ಅನ್ನೋ ಕಾಂಟ್ಯಾಕ್ಟ್ ಬೇಕು. ಸತ್ಯಂವಾದ ಧರ್ಮಂಚರ ಅನ್ನೋ ಒಂದು ವಿಶ್ವಾಸ ನಮಗೆ ಬಂತು ಅಂದರೆ ರಾಯರು ಪರಮಾನುಗ್ರಹ ಮಾಡ್ತಾರೆ. ಅದಕ್ಕೆ ಅದು ಕೂತಿರೋದೇ ಅದಕ್ಕೆ, ಅವರು ಪೂಜ್ಯಾಯ ರಾಘವೇಂದ್ರಾಯ ಅಂತ ಅವರ ಜೀವನ ಇರೋದೇ ಅದಕ್ಕಾದ್ದರಿಂದ ದೇವರವರು ವಿಶೇಷ ಸನ್ನಿಧಾನ ಇಟ್ಟು ಕಳಿಸಿದ್ದಾರೆ. ಇಲ್ಲದೆ ಹೋಗಿದ್ರೆ ಇಷ್ಟು ಜನ ಇದ್ದಾರೆ ಅವರಲ್ಲೇ ಅದಕ್ಕೆ ಅಷ್ಟು ಮಹತ್ವ ಬಂತು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಮಂತ್ರಸಿದ್ಧಿ ಕ್ಷೇತ್ರ ಇದ ನೋಡಿ ಕೋವಿದರು ಮಂತ್ರ ಪ್ರತಿಪಾದ್ಯ ಗೋಪಾಲ ವಿಠ್ಠಲನಿಂದ ಅಂತ ಗೋಪಾಲದಾಸ ಹೇಳ್ತಾರೆ. ವಿಶೇಷವಾದ ಸನ್ನಿಧಾನ ಭಗವಂತ ಇಟ್ಟಿದ್ದಾನೆ, ಅದಕ್ಕೆ ಹಾಕಿದ್ದಾನೆ. ಇಲ್ಲಿಗೆ 10ನೇ ಅಧ್ಯಾಯ ಮುಗಿದು, ಇನ್ನು ನಾಳೆ 2, 11 ಮತ್ತು 12 ಅವು ಇನ್ನೂ ವಿಚಿತ್ರ ಕಥೆಗಳು. 11, 12 ತೀರಾ ಹೊಸ ರೀತಿಯ ಕಥೆ, ಮೊದಲೇ ಹೇಳಿದೆ ಯಾವ ಕಥೆ ಒಂದು ರೀತಿ ಇಲ್ಲ, ಅದರಿಂದಾಗಿನೆ ನಾಳೆ ಅದನ್ನು ನೋಡೋಣ ಅಂತ ಹೇಳ್ತಾ. ನಿನ್ನೆ ಹೇಳಿದಂತೆ ಸಿಡಿಗಳು, ಪುಸ್ತಕಗಳು, ಗೀತಾ ಮಹತ್ಯ ಪುಸ್ತಕ ಪೂರ್ತಿ ಸಿಗುತ್ತೆ, ಗೀತಾ ಅನುವಾದ ಸಿಗುತ್ತೆ, ಗೀತಾ ಕ್ಯಾಸೆಟ್ ಸಿಡಿಗಳು ಸಿಗುತ್ತೆ, ಬೇಕಾದರೂ ಉಪಯೋಗ ಮಾಡಿಕೊಳ್ಬಹುದು. ಹರಿಕಥಾಮೃತ ಸಾರ, ಮಧ್ವವಿಜಯ ಮತ್ತು ಮಧ್ವಾಚಾರ್ಯ ಚರಿತ್ರೆ, ವ್ಯಾಸರಾಜರು, ವಿಜಯೇಂದ್ರ ಸ್ವಾಮಿಗಳು, ಎಲ್ಲರ ಬಗ್ಗೆ ಪುಸ್ತಕಗಳು ಉಂಟು, ಸಿಡಿಗಳು ಉಂಟು. ಎಲ್ಲ ಚೀಪ್ ಅದು, MP3 ಹೇಳಿದ್ರಿಂದ ಒಂದೊಂದು ಸಿಡಿ ಒಳಗೆ ಬರೀ 50 ರೂಪಾಯಿ ಅಷ್ಟೇ. ಅದಿರೋದು 15-20 ಗಂಟೆ ಪ್ರವಚನ ಇರುತ್ತೆ ಅದರೊಳಗೆ ಮನೆಯಲ್ಲಿ. ಆದರೆ ಅನೇಕರು ತಪ್ಪು ಮಾಡ್ತಾರೆ, ಈ ಸಿಡಿ ತೊಗೊಂಡೋಗ್ಬಿಡ್ತಾರೆ MP3ನ, ಯಾರೇ ಸಿಡಿ ಪ್ಲೇಯರಿಗೆ ಹಾಕ್ತಾರೆ, ಹಾಗದು ಬರೋದಿಲ್ಲ ಅದು, ಅಟ್ಟು ಇದು ಬೇರೆ ಕೆಟ್ಟೋಗುತ್ತೆ. ಜೊತೆಗೆ ಹಾಗೆ ಮಾಡಬಾರ್ದು, MP3 ಪ್ಲೇಯರಲ್ಲೇ ಹಾಕಿ ಕೇಳಿದರೆ ನೀವು ಸುಖವಾಗಿ ಕೇಳ್ಬೋದು, ಆಸಕ್ತಿ ಇದ್ದರೆ ಉಪಯೋಗ ಮಾಡ್ಕೊಳ್ಬಹುದು. ಜೊತೆಗೆ ವ್ಯಾಸಬದ್ಧ ಅಂತ ಒಂದು ಮಾಸಪತ್ರಿಕೆನ ಒಂದು 1 ವರ್ಷದಿಂದ ಶುರು ಮಾಡಿ ಆಗಿದೆ. ಪ್ರತಿ ತಿಂಗಳು ಕೂಡ ಈ ಮುಂದೆ ಗ್ರಹಣ ಬರುತ್ತಲ್ಲ, ಏನೇನು ಮಾಡಬೇಕು ಎಲ್ಲ ವಿಷಯದೊಳಗಿರುತ್ತೆ, ಕೃಷ್ಣಾಷ್ಟಮಿ ಏನೇನು ಮಾಡಬೇಕು ಅಂತೆಲ್ಲ ಇರುತ್ತೆ. ಪರಮಾರ್ಷಿ ಎಲ್ಲ ಆಯಾ ವರ್ಷದ ಆಯಾ ತಿಂಗಳುಗಳ ವಿಶೇಷ ದಿನಗಳು, ಗುರುಗಳ ಆರಾಧನೆಗಳು, ಅವರ ಮಹಿಮೆಗಳು ಎಲ್ಲ ಇರೋ ಹಾಗೆ ಮಾಸಪತ್ರಿಕೆ ಬರ್ತಾ ಇದೆ. ಅದಕ್ಕೂ ವ್ಯವಸ್ಥೆ ಇದೆ, ಅಪೇಕ್ಷೆ ಇದ್ದವರು ಉಪಯೋಗ ಮಾಡಿಕೊಳ್ಬಹುದು ಅಂತ ಹೇಳ್ತಾ. ನಾಳೆ ಸಾಯಂಕಾಲ ಪ್ರವಚನದಲ್ಲಿ 2 ಅಧ್ಯಾಯ ಹೇಳಿ ನಾಳೆಗೆ ಪ್ರವಚನ ಮಾಡಲಿಕ್ಕೆ ಮಂಗಳ ಇದೆ. ಅಲ್ಲಿಗೆ 6-7 ವರೆಗೂ ಆದಾಗುತ್ತೆ. ಒಟ್ಟು 6 ಅಧ್ಯಾಯಗಳ ಒಟ್ಟು ಘಟ್ಟವನ್ನು ನಾಳೆ ದಿವಸ ಸಾಯಂಕಾಲ ಮುಕ್ತಾಯ ಮಾಡಿ ಮಂಗಳ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಆನಂದ ತೀರ್ಥ ವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಸ್ವತಂತ್ರಾಯ ಅಖಿಲೇಶಾಯ.